வாதிராஜகுருன் வந்தே ரகுத்தமகுருன் ததா ராகவேந்திரான் ததா சர்வான் சத்குருன் பிரணதோஸ்மே. பூஜ்யாய ராகவேந்திராய சத்யகர்மரதாய ச பஜதாம் கல்பவ்ருட்சாய நமதாம் காமதேனவே. பிருத்விமண்டலமத்யஸ்தாஹ பூர்ணபோதமதானுகாஹ வைஷ்ணவா விஷ்ணுஹ்ருதயாஹ தன்னமஸ்யே குருன் மம. ஸ்ரீகுருப்யோ நம. ஹரிஹி ஓம். ஸ்ரீ வாதிராஜஸ்வாமிகள் ரச்சனை மாட்டிருக்கத்தக்கந்தக அநேக கிருதிகளில் லக்ஷ்மீ சோபன பத அத்வா லக்ஷ்மீ சோபன ஹாடு அன்னோது ಬಹಳ ಅಪೂರ್ವವಾದ ಒಂದು ಕೃತಿ. ಒಟ್ಟು 114 ಶ್ಲೋಕಗಳ ಪದ್ಯಗಳ ಆ ಕೃತಿಯಲ್ಲಿ ಲಕ್ಷ್ಮೀನಾರಾಯಣರ ವಿವಾಹದ ಹಿನ್ನೆಲೆಯನ್ನು ನಿರೂಪಣೆ ಮಾಡುತ್ತಾ ಅದರಲ್ಲಿ ಹೇಗೆ ಹರಿಸರ್ವೋತ್ತಮತ್ವಾದಿ ಪ್ರಮೇಯಗಳು ಬಂದಿದೆ ಅಂತ ಹೇಳಿದ್ದಾರೆ. ಯಾವುದೇ ಒಂದು ಕಥೆಯ ಮುಖ್ಯ ಸಾರಾಂಶ ವಿಷ್ಣು ಭಕ್ತಿ ವಿಧಾನಾರ್ಥಂ ಸರ್ವಂ ಶಾಸ್ತ್ರಂ ಪ್ರವರ್ತತೆ. ದೇವರಲ್ಲಿ ಭಕ್ತಿ ಹೆಚ್ಚಬೇಕು, ಅದೇ ಶಾಸ್ತ್ರದ ಉದ್ದೇಶ. ಶಾಸ್ತ್ರದ ಊಟ ಮಾಡ್ತಾ ಇದ್ದಂತೆ ಹೊಟ್ಟೆ ತುಂಬಬೇಕು, ಇಲ್ಲ ಹೋದರೆ ಊಟ ಮಾಡಿದ್ದು ನಿರರ್ಥಕ. ಅದೇ ರೀತಿಯಲ್ಲಿ ಮನಸ್ಸಿಗೆ ತೃಪ್ತಿಯಾಗೋದು ಅಂದರೆ ದೇವರಲ್ಲಿ ಭಕ್ತಿ ಬಂದರೆ ಮಾತ್ರ. ಆದ್ದರಿಂದ ಸರಿ, ಅದಕ್ಕೆ ಅನುಗುಣವಾಗಿ ಲಕ್ಷ್ಮೀನಾರಾಯಣರ ಕಲ್ಯಾಣದ ಕಥೆ ಹೇಗೆ ವಿಶೇಷವಾಗಿ ಹರಿಸರ್ವೋತ್ತಮತ್ವವನ್ನು ಅನೇಕ ರೀತಿಯಲ್ಲಿ ಹೇಳ್ತಾ ಇದೆ ಅಂತ ಹೇಳ್ತಾ, ಲಕ್ಷ್ಮೀದೇವಿ ಹೇಗೆ ಪ್ರಾದುರ್ಭೂತರಾಗಿ ಬಂದರು, ಅವರಿಗೆ ಪ್ರಾಕೃತ ದೇಹ ಇಲ್ಲ ಅದರಿಂದ ಹುಟ್ಟು ಮೊದಲಾದವುಗಳ ಪ್ರಶ್ನೆಯೇ ಬರೋದಿಲ್ಲ ಅಂತ ಹೇಳಿದ್ದಾರೆ. ಲಕ್ಷ್ಮೀನಾರಾಯಣರಿಬ್ಬರದು ಕೂಡ ಅಪ್ರಾಕೃತವಾದ ದೇಹ, ಅವರಿಗೆ ಅವತಾರವೇ ಜನ್ಮವೇ ಹೊರತು ಮತ್ತೊಂದು ಜನ್ಮ ಅಂತಿಲ್ಲ. ಪ್ರಾದುರ್ಭಾವೋ ಹರೇರ್ ಜನಿಹಿ, ಆಚಾರ್ಯರು ಸ್ಪಷ್ಟ ಶ್ರುತಿವಾಕ್ಯಗಳನ್ನು ಕೊಟ್ಟು ಹೇಳುತ್ತಾರೆ. ಪರಮಾತ್ಮ ಹುಟ್ಟಿದ ಅಂದರೆ ಅವತಾರ ಮಾಡಿದ ಅಂತ ಅಷ್ಟೇ ಅರ್ಥ. ಲಕ್ಷ್ಮೀದೇವಿಯು ಹಾಗೇ ಇದ್ದಾರೆ. ಸಮುದ್ರ ಪಥನದ ಕಾಲದಲ್ಲಿ ಪ್ರಾದುರ್ಭವಿಸಿದ್ದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಭಾರ್ಗವಿ ಅಂತ ಹೇಳಿ ಅವತಾರ ಮಾಡಿ ಬರ್ತಾರೆ. ಭೃಗುಮುನಿಗಳ ಮನೆತನದಲ್ಲಿ ಹುಟ್ಟಿ ಬರೋದು ಭಾರ್ಗವಿ ಅಂತ ಹೆಸರು. ಭೃಗುವಾರ ಅಂದರೆ ಶುಕ್ರವಾರ, ಅದಕ್ಕೆ ಶುಕ್ರವಾರಕ್ಕೂ ಮಹಾಲಕ್ಷ್ಮಿಗೆ ಸಂಬಂಧ ಬರಲಿಕ್ಕೆ ಅದು ಕಾರಣ. ಭೃಗುಕುಲದಲ್ಲಿ ಅವತಾರ ಮಾಡಿ ಬಂದಿದ್ದಕ್ಕೆ ಆ ಹೆಸರು ಬಂತು. ಇನ್ನು ರುಕ್ಮಿಣಿ ಸೀತಾ ಸತ್ಯಭಾಮ ರೂಪದಿಂದ ಕಾಣಿಸ್ತಾರೆ ಇನ್ನೊಂದು ಕಡೆಗೆ. ಎಲ್ಲ ರೂಪಗಳು ಕೂಡ ಮೂಲ ರೂಪದೊಂದಿಗೆ ನಾರಾಯಣ ರೂಪಗಳು ಹೇಗೋ ಹಾಗೆಯೇ ಅತ್ಯಂತ ಅಭಿನ್ನವಾದವ ಕಡೆ ಹೊರತು ಸ್ವಲ್ಪ ವ್ಯತ್ಯಾಸವೂ ಇಲ್ಲ. ಇದು ಲಕ್ಷ್ಮೀದೇವಿಯ ಬಗ್ಗೆ ತಿಳ್ಕೊಳ್ಬೇಕಾದ ಮುಖ್ಯ ಪ್ರಮೇಯ. ಅದನ್ನು ತಿಳಿಸಿ ಮುಂದೆ ಲಕ್ಷ್ಮೀದೇವಿ ಮಾಲೆ ಹಿಡ್ಕೊಂಡಿದ್ದಾರೆ, ಮುಂದೆ ಹೋಗ್ತಾ ಇದ್ದಾರೆ. ದೇವತೆಗಳನ್ನೆಲ್ಲ ನೋಡ್ತಾರೆ, ದೇವತೆಗಳಲ್ಲೇ ದೋಷ ಹೇಳ್ತಾರೆ ಅಂದ ಮೇಲೆ ಇನ್ನು ಅಸುರಲ್ಲಿ ಹೇಳೋ ಕಾರಣನೇ ಇಲ್ಲ. ಅಸುರರು ಹೇಳಿ ಕೇಳಿ ದೋಷಿಗಳು, ದೇವತೆಗಳಲ್ಲಿ ಎಷ್ಟು ದೋಷ ಇದ್ದಾಗ ಇನ್ನು ಅವರಲ್ಲಿ ಎಷ್ಟು ದೋಷ ಇರಬೇಕು ಅದು ಕೈಮುತ್ಯ ಸಿದ್ಧ. ಆ ಹಿನ್ನೆಲೆಯಲ್ಲಿ ಕೆಲವು ಮೇಲ್ನೋಟಕ್ಕೆ ಏನನ್ನಿಸುತ್ತೆ, ದೇವತೆಗಳಲ್ಲಿ ಮಾತ್ರ ದೋಷ ಹೇಳುತ್ತಾರೆ, ದೈತ್ಯರಲ್ಲಿ ದೋಷ ಹೇಳೋದಿಲ್ಲ. ಅಂದಮೇಲೆ ಅವರು ಭಾರಿ ಸುಗುಣಿಗಳು ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಅವರು ಮೂಲತಃ ದೋಷ ಸ್ವರೂಪರು, ಅವ್ರ ಬಗ್ಗೆ ಹೊಸ ದೋಷ ಹೇಳ್ತಕ್ಕಂಥ ಕಾರಣ ಏನೂ ಇಲ್ಲ. ದೇವತೆಗಳ ಬಗ್ಗೆ ಮಾತ್ರ ಹೇಳ್ತಾರೆ ಲಕ್ಷ್ಮೀದೇವಿ. ಉಳಿದವರ ದೋಷಗಳನ್ನು ಹೇಳ್ತಾ ಇದ್ದಾರೆ ಎಂಬುದು ತಾನು ಉಳಿದವರಿಗಿಂತ ಮೇಲಿದ್ದೇನೆ ಅಂತ ಹೇಳ್ತಕ್ಕಂಥ ಮಾತು ಕೂಡ ಹೌದು. ತಮ್ಮಲ್ಲಿ ದೋಷ ಇಲ್ಲ, ಆ ದೋಷ ಇವರಲ್ಲೇ ಇದೆ ಅಂದಮೇಲೆ ಇವರು ನಮಗೆ ವರ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಜಗತ್ತಿಗೆ ಸಾರ್ಥ. ಒಬ್ಬೊಬ್ಬರಿಗೊಂದು ದೋಷ ಇದೆ. ಮೊದಲನೇ ದೋಷ ಏನು, ಕೆಲವು ದೇವತೆ ನಿನ್ನೆ ಹೇಳಿದೆ, ಅವರು ತಮ್ಮ ದೇವತೆಗಳ ಹೆಸರನ್ನು ಹೇಳಿ ದೋಷ ಹೇಳೋದಿಲ್ಲ. ಒಬ್ಬರಲ್ಲಿ ಹಾಗೆ ಒಬ್ಬರಲ್ಲಿ ಹೀಗೆ ಅಂತ ಹೇಳಿಬಿಡ್ತಾರೆ. ತನ್ನ ಮಕ್ಕಳ ಕುಂದ ತಾನೇ ಹೇಳಬಾರದು ಅಂತ ಹೇಳಿ ಲಕ್ಷ್ಮೀದೇವಿ ಹಾಗೆ ಮಾಡಿದರು. ಜನರಲೈಸ್ ಮಾಡಿ ಮಾತಾಡ್ತಾ ಇದ್ದಾರೆ. ಹೆಸರು ಹೇಳೋದಕ್ಕೆ ಎರಡು ಕಾರಣ. ಒಂದು ಕಾರಣ ಅವರು ಮಕ್ಕಳು ಆದ್ದರಿಂದ ಹೇಳಬಾರದು ಅಂತ ಒಂದು ಕಾರಣ. ಇನ್ನೊಂದು ಕಾರಣ ಒಬ್ಬೊಬ್ಬರಲ್ಲಿ ಅಲ್ಲ, ದೋಷ ಎಷ್ಟೋ ಜನದಲ್ಲಿದೆ, ಮತ್ತೆ ಒಬ್ಬರಲ್ಲಿ ಮೀಟ್ ಮಾಡೋ ಕಾರಣ ಇಲ್ಲ. ಒಂದೊಂದು ದೋಷ ತುಂಬಾ ಜನರಲ್ಲಿ ಕಾಮನ್ ಫ್ಯಾಕ್ಟರ್ ಇದ್ದಾಗ ಒಂದು 35 ಯಾರೋ ಒಂದು 31ದೇ ಫೇಲ್ ಆಗಿದ್ದಾನೆ, 25 ಮತ್ತೆ ಫೇಲು ಅಂತ ಹೇಳಬೇಕು, 20 ಮತ್ತೆ ಫೇಲು ಅಂತ ಹೇಳಬೇಕು, 15 ಮತ್ತೆ ಫೇಲು ಅಂತ ಹೇಳಬೇಕು. ಅದ್ರ ಬದಲು 35 ಒಳಗಿರೋರೆಲ್ಲ ಫೇಲ್ ಅಂದ್ಬಿಟ್ರೆ ಒಟ್ಟಿಗೆ ಒಂದು ಸ್ಟ್ರೋಕಲ್ಲಿ ಹೋಗಿಬಿಡ್ತಾನೆ. ಆ ದೃಷ್ಟಿಯಲ್ಲಿ ಲಿಮಿಟ್ ಮಾಡದೇ ಇರೋ ಉದ್ದೇಶ ಇನ್ನೊಂದಿದೆ ಅವರಿಗೆ. ಅಲ್ಲಿ ಇನ್ನೊಂದು ಮಾತಿದೆ, ತನ್ನ ಮಕ್ಕಳ ಕುಂದ ತಾನೇ ಹೇಳುವುದಕ್ಕೆ ನಾಚಿಕೊಂಡ್ರು ಅಂತ ಹೇಳ್ತಾರೆ. ತಮ್ಮ ಮಕ್ಕಳ ದೋಷ ತಾವೇ ಹೇಳೋದಕ್ಕೆ ಇಷ್ಟಪಡಲಿಲ್ಲ. ಇಲ್ಲೊಂದು ಪ್ರಶ್ನೆ ಬರಬಹುದು, ಇವರೆಲ್ಲ ಲಕ್ಷ್ಮೀದೇವಿಯ ಸಾಕ್ಷಾತ್ ಮಕ್ಕಳೇನು ಇವರೆಲ್ಲ ಅಲ್ವೇ ಅಲ್ಲ? ಬ್ರಹ್ಮದೇವರನ್ನು ಕೂಡ ಪರಮಾತ್ಮ ಲೆಕ್ಕಿಸದೆ ಲಕ್ಷ್ಮಿಯನು ಪೊಕ್ಕಳಿಂದಲೇ ಪೊಂಬಸಿರನ್ನು ಪಡೆದ ಅಂತ ಕೊಂಡಾಡ್ತಾರೆ. ಲಕ್ಷ್ಮೀದೇವಿನ ಕೇರೆ ಮಾಡಲಿಲ್ಲ ಅಂತ ಪರಮಾತ್ಮ ಡೈರೆಕ್ಟಾಗಿ ತನ್ನ ನಾಭಿಕಮಲದಿಂದ ಹುಟ್ಟಿಸಿಬಿಡ್ತಾರೆ. ಅಂದಮೇಲೆ ಪರಮಾತ್ಮನಿಗೆ ಮತ್ತು ಲಕ್ಷ್ಮಿಗೆ ಇವರೆಲ್ಲ ಮಕ್ಕಳು ಹೌದು ಅಂತ ಪ್ರಶ್ನೆ. ಇನ್ನು ಬ್ರಹ್ಮದೇವರು ಒಂದು ದೃಷ್ಟಿಯಿಂದ ನಾರಾಯಣನ ಮಗ, ಇನ್ನೊಂದು ದೃಷ್ಟಿಯಿಂದ ಲಕ್ಷ್ಮಿಯ ಮಗ. ಯಾಕೆ ಕಮಲದಲ್ಲಿ ಹುಟ್ಟಿ ಬರ್ತಾರಲ್ಲ, ಕಮಲ ಲಕ್ಷ್ಮಿನೇ. ನಾರಾಯಣ ನಾರಾಯಣ ಕಮಲ ಲಕ್ಷ್ಮಿ, ಆದ್ದರಿಂದ ಲಕ್ಷ್ಮೀನಾರಾಯಣರ ಮಕ್ಕಳೇ ಬ್ರಹ್ಮದೇವರು, ಆ ಅರ್ಥದಲ್ಲಿ ಸರಿನೇ. ಇನ್ನು ವಾಯುದೇವರ ಮಕ್ಕಳು ಹೌದು, ಆದರೆ ಇಂದ್ರಾದಿ ದೇವತೆಗಳೆಲ್ಲ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಹಾಗೆ ಬರ್ತಾರವರು. ಸಾಕ್ಷಾತ್ ಮಕ್ಕಳಲ್ಲ ಅವರೆಲ್ಲ ಕೂಡ, ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಮತ್ತೆ ಏನೇನೋ ಆಗಿ ಬಂದು ಬಿಡ್ತಾರೆ. ಮಕ್ಕಳು ಅಂತ ಒಂದೇ ಪದ ಉಪಯೋಗಿಸ್ಬಿಟ್ರಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹಿಡುತ್ತಾರೆ. ಒಂದು ಕಾರಣ, ಮಕ್ಕಳಾಗಿ ತಮ್ಮ ವಂಶದಲ್ಲಿ ಹುಟ್ಟಿ ಬಂದವರೆಲ್ಲ ಮಕ್ಕಳು ಎಂಬುದು ಒಂದು ಸಾಮಾನ್ಯ ಕಲ್ಪನೆ, ನಮ್ಮಲ್ಲಿ ಪದ್ಧತಿ ಇದೆ. ಈ ಪಿತೃಕಾರ್ಯ ಅಂತ ಹೇಳ್ತಾರೆ, ಪಿತೃಕಾರ್ಯ ಪಿತೃಗೊಂದೇ ಮಾಡೋದಲ್ಲ ಅದು. ಪಿತೃ ಪಿತಾಮಹ ಪ್ರಪಿತಾಮಹ ಅಷ್ಟೇ ಅಲ್ಲ, ಮಾತೃಕುಲ ಪಿತೃಕುಲ ಸಂಬಂಧಿಗಳು ಎಲ್ಲ ಸೇರ್ಕೊಂಡು ಹೋಗ್ತಾರೆ. ಹೆಸರು ಒಂದೇ, ಅದಕ್ಕೆ ಪಿತೃಕಾರ್ಯ ಅಂತ ಅಷ್ಟೇ ಹೆಸರು, ಬೇರೆ ಬೇರೆ ಹೆಸರು ಹೇಳೋದಿಲ್ಲ ಅದಕ್ಕೆ, ಒಂದೇ ಹೆಸರು ಹೇಳೋದು. ಅದು ಮಕ್ಕಳು ಅಂದ ತಕ್ಷಣ ಈ ಪಿತೃ ಅಂದ ತಕ್ಷಣ ಹಿಂದಿನವರೆಲ್ಲ ಹೇಗೆ ಬರ್ತಾರೋ, ಮಕ್ಕಳು ಅಂದ ತಕ್ಷಣ ಮುಂದಿನವರೆಲ್ಲ ಬರೋದ್ರಿಂದ ಎಲ್ಲರೂ ಮಕ್ಕಳು ಎಂಬುದು ಒಂದರ್ಥ. ಇನ್ನೊಂದರ್ಥ, ಜಗತ್ತಿನಲ್ಲಿ ಯಾರೇ ಹುಟ್ಟಿದ್ರು ಕೂಡ ಲಕ್ಷ್ಮೀನಾರಾಯಣರ ದಯದಿಂದನೇ ಹುಟ್ಟಬೇಕು. ಭಗವದ್ಗೀತೆ 14ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳುತ್ತಾನೆ, ಅರ್ಜುನ ಮಮ ಯೋ ನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ನಾನು ನಾರಾಯಣ, ಲಕ್ಷ್ಮೀದೇವಿ ನನ್ನ ಹೆಂಡತಿ, ನಾನವಳಲ್ಲಿ ಗರ್ಭವನ್ನ ಆಧಾನ ಮಾಡುತ್ತೇನೆ, ಮುಂದೆ ಇಡೀ ಜಗತ್ತು ಹುಟ್ಟಿ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಆ ಜಗತ್ತಿನಲ್ಲಿ ಹುಟ್ಟದೇ ಇರೋರು ಯಾರೂ ಇಲ್ಲ, ಲಕ್ಷ್ಮೀನಾರಾಯಣರ ಹೊರತು ಉಳಿದವರೆಲ್ಲ ಹುಟ್ಟಿದವರೇ, ಲಕ್ಷ್ಮೀನಾರಾಯಣರಿಂದನೇ ಹುಟ್ಟಿದವರು. ಅದು ವಿಶೇಷ, ಲಕ್ಷ್ಮೀದೇವಿ ತಾಯಿ ಎಲ್ಲರಿಗೂ, ನಾರಾಯಣ ಎಲ್ಲರಿಗೂ ತಂದೆ. ನಿನ್ನೆ ಹೇಳಿದಂತೆ ಸತ್ವಂ ರಜಃ ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಮವ್ಯಯಂ. ಇಡೀ ಜಗತ್ತಿನಲ್ಲಿ ಪ್ರಕೃತಿಗೆ ಸಂಬಂಧ ಬೆಳೀತಾ ಇರತಕ್ಕಂಥ ವಸ್ತು ಒಂದಿಲ್ಲ. ಆ ಪ್ರಕೃತಿ ಮಹಾಲಕ್ಷ್ಮಿ, ನಾರಾಯಣ ಪುರುಷ, ಅವರಿಬ್ಬರಿಂದ ಹುಟ್ಟಿ ಬರೋದ್ರಿಂದ ಲಕ್ಷ್ಮೀನಾರಾಯಣರು ಎಲ್ಲರಿಗೂ ತಂದೆ ತಾಯಿಗಳಾಗಿದ್ದಾರೆ. ಇದು ಬಹಳ ಸೂಕ್ಷ್ಮ ವಿಚಾರ ಇದು. ಇವತ್ತು ಲೋಕದಲ್ಲಿ ತಂದೆ ತಾಯಿಗಳಿದ್ದಾರೆ, ಮಕ್ಕಳು ಹುಟ್ಟುತ್ತಾರೆ, ಆಮೇಲೆ ಮೊಮ್ಮಕ್ಕಳು ಹುಟ್ಟುತ್ತಾರೆ, ಪರಿಮೊಮ್ಮಕ್ಕಳು ಹುಟ್ಟುತ್ತಾರೆ, ಆಮೇಲೆ ಮತ್ತೆ ಹುಟ್ಟುತ್ತಾರೆ. ಅವರು ಮೊದಲವರು ಇಲ್ಲೇ ಇಲ್ಲ, ಹೊರಟೋಗ್ಬಿಟ್ರೆ ಆ ಕಡೆ, ಅವ್ರ ಸ್ಥಾನ ಏನೂ ಇಲ್ಲ. ಈಗ ಅವರೇನು ರೋಲ್ ಇಲ್ಲ, ಅವ್ರು ಹೋಗಿದ್ದೆಷ್ಟೋ ಅಷ್ಟೇ. ಆದರೆ ನಾರಾಯಣ ಹೀಗಲ್ಲ ಅಂತ ಹೇಳ್ತಾರೆ, ಲಕ್ಷ್ಮಿ ಹೀಗಲ್ಲ. ಇವತ್ತು ಯಾರು ಹುಟ್ಟಿದ್ರು ಕೂಡ ಜಗದೊಳಗೆ ತಾನಿದ್ದು ಜನಿಸುವ ಜಗದುದರ ತಾನು, ದೇವರು ಅವರು ಪ್ರವೇಶ ಮಾಡದೆ ಹೋದರೆ ಯಾರು ಹುಟ್ಟೋದಿಲ್ಲ. ಪ್ರತಿಯೊಬ್ಬರ ಹುಟ್ಟಿಗೆ ಲಕ್ಷ್ಮೀನಾರಾಯಣರು ಬೇಕೇ ಬೇಕು. ಆದ್ದರಿಂದ ಡೈರೆಕ್ಟಾಗಿ ತಂದೆ ತಾಯಿ ಹೌದವರು. ಆ ದೃಷ್ಟಿಯಲ್ಲೂ ಕೂಡ ತನ್ನ ಮಕ್ಕಳ ಕುಂದೋಮುದು ಸರಿಯಾದ ಮಾತು. ಇವತ್ತು ಪ್ರತಿಯೊಬ್ಬರು ಲಕ್ಷ್ಮೀನಾರಾಯಣರಿಗೆ ಮಕ್ಕಳು, ಲಕ್ಷ್ಮೀನಾರಾಯಣರು ಪ್ರತಿಯೊಬ್ಬರಿಗೂ ತಂದೆ, ನಾರಾಯಣ ತಂದೆ ತಾಯಿ ಎಲ್ಲ. ಅದು ಜೊತೆಗೆ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ. ಈ ಮಾತು ಲಕ್ಷ್ಮೀದೇವಿಗೂ ಯಥೋಚಿತ ಅನ್ವಯಿಸೋದ್ರಿಂದ ಮಕ್ಕಳು ಎಂಬುದಕ್ಕೆ ಅರ್ಥ ಬಂತು. ವಂಶದಲ್ಲಿ ಬಂದವರು ಮಕ್ಕಳು, ನೇರವಾಗಿ ಈ ರೀತಿ ಹುಟ್ಟಿ ಬರೋರು ಮಕ್ಕಳು. ಆ ದೃಷ್ಟಿಯಿಂದನೇ ಎಲ್ಲ ದೇವತೆಗಳನ್ನು ಮಕ್ಕಳು ಅಂತ ಕರೆದಿದ್ದು ಸರಿಯಾದ ಪದ. ಮಕ್ಕಳದು ದೇವತೆಗಳನ್ನು ಕರೆದ ಮೇಲೆ ಯಾತಕ್ಕೆ ಮದುವೆ ಆಗೋದಿಲ್ಲ ಪ್ರಶ್ನೆ ಬರಲೇ ಇಲ್ಲ. ಮಕ್ಕಳೇನು ಮದುವೆ ಆಗೋದು ಈ ಮಧ್ಯೆ? ತನ್ನ ಮಕ್ಕಳು ಅಂತ ಕರೆದ ಮೇಲೆ, ತಮ್ಮಿಂದನೇ ಹುಟ್ಟಿ ಬಂದವರು ಅಂದ ಮೇಲೆ ಇನ್ನು ಪ್ರಶ್ನೆ ಬರಲೇ ಇಲ್ಲ. ಅದು ಮೊದಲನೇ ದೋಷನೇ, ಅದು ಮಕ್ಕಳಾಗಿರೋದೇ ಮೊದಲನೇ ದೋಷ. ಉಳಿದ ದೋಷಗಳು ಅಡಿಷನಲ್ ದೋಷಗಳಷ್ಟೇ, ಉಳಿದೆಲ್ಲ ಅಡಿಷನಲ್ ಹೊರತು ಬೇರೆ ಅಲ್ಲ. ಅದರಲ್ಲಿ ಯಾವ್ಯಾವುದು ಅಂದರೆ ಜನರಲೈಸ್ ಮಾಡ್ತಾ ಹಿಡಿತಾ ಇದ್ದಾರೆ. ಮೊದಲ ದೊಡ್ಡ ದೋಷ ಯಾವುದು ಅಂದರೆ ಕ್ರೋಧ ಅಂತ ಕರೀತಾರೆ. ಕೋಪ ಭಾರಿ ದೊಡ್ಡ ದೋಷ. ಆ ಕೋಪ ಇದ್ದವ್ರನ್ನೇನು ಮದುವೆ ಆಗೋದು ಅಂತ ಹೇಳಿಬಿಟ್ರೆ, ಕೋಪ ಇದ್ದವ್ರನ್ನೇನು ಮದುವೆ ಆಗೋದು? ಯಾರು ಕೋಪ ಇದೆ ಅಂದರೆ ಪಾಪ ತಲೆಕೆಳಗೆ ತಪಸ್ಸು ಮಾಡ್ತಾರೆ, ಬೇಕಾಷ್ಟು ತಪಸ್ಸು ಮಾಡ್ತಾರೆ, ಆದರೆ ಕೋಪ ಬಂದಾಗ ಶಾಪ ಕೊಟ್ಟು ಬಿಡ್ತಾರೆ. ಎಂಥ ಕೋಪಿಷ್ಟರು, ಲಲನೆಯನ ಇವರು ಆಳುವರೆ ಅಂತ ಹೇಳಿದ್ದಾರೆ. ಲಲನೆಯನ ಇವರು ಆಳುವರೆ, ಇವರು ಹೆಂಗೆ ಹೇಗೆ ಗಂಡಂದರಾಗ್ತಾರೆ? ಇಷ್ಟು ಸಮಾಧಾನ ಇಲ್ಲದ ವ್ಯಕ್ತಿ ಸಂಸಾರ ಹೇಗೆ ನಡೆಸ್ತಾನೆ? ಇಲ್ಲಿ ಬಹಳ ಮುಖ್ಯವಾದ ಅನೇಕ ವಿಷಯ ಹೇಳ್ತಾರೆ. ಒಂದು ಕಡೆಗೆ ದೇವತೆಗಳ ದೋಷ, ಇನ್ನೊಂದು ಕಡೆಗೆ ಸಂಸಾರ ಸರಿ ಇರಬೇಕಾದ್ರೆ ಕೋಪ ನಿಯಂತ್ರಣ ಮಾಡಬೇಕು ಅಂತ ಎಚ್ಚರಿಕೆ ಕೊಡುತ್ತಾರೆ. ಯಾರು ಕೋಪವನ್ನು ಹತೋಟಿಯಲ್ಲಿ ಇರೋದಿಲ್ಲ, ಸೀದಾ ಮತ್ತೆ ಯಥಾ ಪ್ರಕಾರ ಮದುವೆ ನಿಂತು ಹೋಗುತ್ತೆ, ಕೆಟ್ಟೋಗುತ್ತೆ ಅಷ್ಟೇ. ನಿಯಂತ್ರಣ ಮಾಡಬೇಕು. ಎಲ್ಲಿ ಲಕ್ಷ್ಮೀದೇವಿ ಈ ಮಾತು ಹೇಳೋದು ಎಷ್ಟು ಚೆನ್ನಾಗಿದೆ ಅಂದರೆ, ಈ ದೇವತೆಗಳೇ ಕೋಪ ಗೆದ್ದಿಲ್ಲ ಅಂದಮೇಲೆ ಮನುಷ್ಯ ಬೇರೆಯವರಲ್ಲಿ ಕೋಪ ಗೆದ್ದಿಲ್ಲ ಅಂದರೆ ನ್ಯಾಚುರಲ್ ಅಂತ ಅರ್ಥ. ಅವ್ರು ಗೆದ್ದಿದ್ರೆ ದೇವರ ದಯೆ, ಇಲ್ಲ ಹೋದರೆ ಅವ್ರು ಇದರಲ್ಲಿ ಬರ್ತಾರೆ. ಆದ್ದರಿಂದ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಕೋಪಗೊಳ್ಳಬಾರ್ದು, ಅವರು ಕೋಪಗೊಂಡಾಗ ನಾವು ಬೇಜಾರು ಪಡ್ಕೊಳ್ಬೇಕು. ಯಾಕಂದ್ರೆ ಇವ್ರು ನ್ಯಾಚುರಲ್ ಅಂತ ತಿಳ್ಕೊಳ್ಳೋದ ಯೋಚನೆ. ಮೆಣಸಿನಕಾಯಿ ತಿಂದು ಖಾರ ಅಂದರೆ ಇರೋದೇ ಖಾರ, ಅವು ಏನು ಮಾಡೋಕ್ಕಾಗತ್ತೆ? ಇವತ್ತು ಸಿಗಬೇಕು ಅಂದರೆ ತಿನ್ನಲಿಕ್ಕೆ ಹೋಗಬಾರದು, ಅದು ಸುಧಾರಿಸ್ಕೋಬೇಕು, ಅದು ಅಡ್ಜಸ್ಟ್ ಮಾಡ್ಕೋಬೇಕು. ಖಾರ ಅಂತ ಬಿಡ್ಲಕ್ಕೂ ಆಗೋದಿಲ್ಲ, ಹೆಚ್ಚಾಕೊಂಡು ಇದು ಮಾಡೋಕ್ಕೂ ಆಗೋದಿಲ್ಲ. ಹೇಗೆ ಇತಿಮಿತಿಯಲ್ಲಿ ಉಪಯೋಗಿಸ್ತಾರಲ್ಲ ಆ ಥರ. ಆ ಹಿನ್ನೆಲೆಯಲ್ಲಿ ಲಕ್ಷ್ಮೀದೇವಿಯ ಮಾತುಗಳು ಅನೇಕ ರೀತಿಯಿಂದ ಉದ್ಬೋಧಕವಾದ ಮಾತುಗಳು. ಇವರು ಕಾಮವನ್ನೇ ಗೆಲ್ಲಲಿಲ್ಲ, ಯಾರು ಒಬ್ಬಿಬ್ಬರಲ್ಲ, ದುರ್ವಾಸರಿದ್ದ ಕ್ರೋಧವನ್ನು ಗೆಲ್ಲಲಿ ಅವರು. ದುರ್ವಾಸರಿಯಲ್ಲಿ ಕ್ರೋಧ ಇರೋದನ್ನು ಗೆದ್ದರು. ಅಂಬರೀಷ ರಾಜ ಮಾಡಿದ್ದೇನು ಪಾಪ, ಅತೇನು ಏನೋ ಮಾಡಲಿಕ್ಕೆ ಹೋಗಲಿಲ್ಲ, ಏಕಾಶೀರ್ವತವನ್ನು ಮಾಡಿದ್ದಾನೆ. ದ್ವಾಚ ಸಕಾಲಕ್ಕೆ ಪಾರಣೆ ಮಾಡಬೇಕಾಗಿದೆ. ದುರ್ವಾಸ ಮುನಿಗಳು ಬಂದರು, ಪಾಪ ಅವರನ್ನು ಸ್ವಾಗತಿಸ್ತಾನೆ. ಬನ್ನಿ ಸ್ವಾಮಿ, ತಾವು ಇಲ್ಲೇ ತೀರ್ಥ ಪಾರಣೆ ಮಾಡಿ ಅಂತ ಕರೀತಾನೆ. ಅವ್ರು ಒಪ್ಕೊಳ್ತಾರೆ, ಅನ್ನಕ್ಕೆ ಅಂತ ಹೋಗ್ತಾರೆ, ತಡ ಆಗುತ್ತೆ. ಆಗತ್ತ ಯೋಚನೆ ಮಾಡ್ತಾನೆ, ರಥ ಭಾರಿ ದೊಡ್ಡದು ಬಿಡಾಗಿಲ್ಲ, ಅತಿಥಿಗಳು ತುಂಬ ಪೂಜ್ಯರು, ಅವರನ್ನೂ ಬಿಡಾಗಿಲ್ಲ. ವಿಷ್ಣುವ್ರತ ಏಕಾದಶಿ ಅದಕ್ಕೆ ವ್ರತಭಂಗ ಆಗಲೇಬಾರದು. ಎಷ್ಟು ದೊಡ್ಡ ಅಂಬರೀಷ್ ರಾಜ ಯೋಚನೆ ಮಾಡ್ತಾನೆ, ಅಂಥವ್ರು ಬಂದಿದ್ದಾರೆ, ದುರ್ವಾಸರಂಥವ್ರು ಬಂದಿದ್ದಾರೆ, ವ್ರತಭಂಗ ಆಗಬಾರದು. ಇವತ್ತು ನಮ್ಮ ಜನ ಎಲ್ಲೋ ಊಟಕ್ಕೋ ವ್ರತಭಂಗ ಮಾಡ್ಕೊಂಡು ಬರ್ತಾರೆ. ಈ ಮತ್ತೆ ಎಷ್ಟೋ ಜನ ದ್ವಾದಶಿ ಸಕಾಲಕ್ಕೆ ಪಾಲನೆ ಮಾಡೋ ಅಭ್ಯಾಸನೇ ಇಲ್ಲ, ಏಕಾದಶಿ ಉಪವಾಸ ಬಿಟ್ಟುಬಿಡಿ. ಅದು ಮಾಡದವರು ಕೂಡ ದ್ವಾದಶಿ ಪಾಲನೆ ಸಕಾಲಕ್ಕೆ ಮಾಡೋದೇ ಇಲ್ಲ. ಎಷ್ಟೋ ಜನ ಹೇಳ್ತಾರೆ 10 ಗಂಟೆಗೆ ಮಾಡ್ತೀವಿ ಆಗ್ಬೋದು ಅಂತ ಕೇಳ್ತಾರೆ. ಏನು ಹೇಳಬೇಕು, ಆಗ್ಬೋದು ಅಂದ್ರೆ ಪರ್ಮಿಷನ್ ಕೊಡೋರು ಯಾರು? ಇದನ್ನ ದೇವತೆಗಳು ಹೇಳಿದ್ರು, ಪರಮಾರ್ಥ ಹೇಳಿದ ಮಾತು. ಏಕಾದಶಿ ವ್ರತ ಎಷ್ಟು ಕಡ್ಡಾಯನೋ ದ್ವಾದಶಿ ಪಾಲನೆ ಅಷ್ಟೇ ಕಡ್ಡಾಯ. ಅಂಬರೀಷ ರಾಜನಿಗೆ ಗೊತ್ತಿದೆ ಅದು ಒಂದು ಪಾಪ. ಇವ್ರು ಬಂದಿದ್ದಾರೆ, ಯೋಚನೆ ಮಾಡಿದ, ತಾನು ಸ್ವಂತ ನಿರ್ಣಯ ತಗೊಳ್ಳಿಲ್ಲ ಪಾಪ. ಅಲ್ಲಿದ್ದ ಜ್ಞಾನಿಗಳನ್ನ ಕೇಳ್ತಾನೆ, ಸ್ವಾಮಿ ಏನು ಮಾಡಲಿ ನಾನು ಅಂತ ಕೇಳ್ತಾನೆ. ಇವ್ರು ರಥಭಂಗ ಆಗಬಾರದು, ಅತಿಥಿ ಪೂಜೆನೂ ಕೈ ತಪ್ಪಬಾರದು, ಏನು ಮಾಡಲಿ? ಅವ್ರು ಹೇಳ್ತಾರೆ, ಸ್ವಲ್ಪ ನೀರು ಕೊಡಿ ಪರವಾಗಿಲ್ಲ. ಹಸಿತ ಅನಸಿತ ಆಪಃ ಯಥೋ ವಿದ್ವದ್ಭಿರೀರಿತಾಹ ಅಂಭಸ ಕೇವಲೇನೈವ ಕರಿಷ್ಯೇ ವ್ರತ ಪಾರಣಂ. ಒಳ್ಳೆ ಉಪಾಯವನ್ನು ಹೇಳ್ತಾರೆ, ಶಾಸ್ತ್ರೋಕ್ತವಾದ ಉಪಾಯವನ್ನು ಹೇಳ್ತಾರೆ. ಅಷ್ಟು ಮಾಡ್ತಾನೆ. ಅವ್ರು ಮಾಡಿದ್ದೇನು, ಹುಚ್ಚಾಬಟ್ಟೆ ಕೋಪಗೊಂಡು ಬಿಡ್ತಾರೆ ದುರ್ವಾಸ ಮನಿಗಳು. ನನ್ನ ಬಿಟ್ಟು ನೀನು ಪಾಲನೆ ಮಾಡಿಬಿಟ್ಟಿಯ. ಅವ್ರು ಯಾವುದನ್ನು ನೋಡಲಿಲ್ಲ, ವಿಷ್ಣು ವ್ರತ ಅದನ್ನು ನೋಡಲೇ ಇಲ್ಲ. ಏಕಾದಶಿ ಸರಿಯಾಗಿ ಮಾಡಿದ್ದಾನೆ ಅಂತ ಅನುಗ್ರಹ ಮಾಡಬೇಕಾಗಿತ್ತು ನ್ಯಾಯವಾಗಿ. ಭಲೇ ಅಂಬರೀಷ ರಾಜ ಭಾರಿ ಒಳ್ಳೆ ಕೆಲಸ ಮಾಡಿದೆ ಅಂತ ಹೊಗಳಬೇಕಾಗಿತ್ತು. ಅದನ್ನು ಬಿಟ್ಟುಬಿಟ್ಟು ಈ ರೀತಿ ಮಾಡಿದರೆ ಎಷ್ಟು ಕೋಪಗೊಂಡ್ರು. ಇನ್ನೇನು ಇವರು ಇದು ಮಾಡ್ತಾರೆ, ಒಳ್ಳೆ ಕೆಲಸ ಮಾಡಿದಾಗಲೇ ಕೋಪಗೊಂಡ ಇವರು, ಇನ್ನು ಅಕಸ್ಮಾತ್ ತಪ್ಪಾಡಿದ್ರೆ ಬಿಡ್ತಾರಾ? ಆದ್ದರಿಂದ ದುರ್ವಾಸರು ರೂಪದಿಂದ ರುದ್ರದೇವರು ಮಾಡಿದ ತಪ್ಪದು. ಅಂತಹ ಕೋಪಿಷ್ಟು ನಾನು ಅವನು ಮದುವೆ ಆಗಲಿ ಸಾಧ್ಯ ಇಲ್ಲ ಅದನ್ನು ಹೇಳಿಬಿಡ್ತಾರೆ. ಕೋಪಿಷ್ಟರನ್ನ ಮದುವೆಯಾಗಿ ಉಪಯೋಗ ಇಲ್ಲ. ಇವರೊಬ್ಬರೇ ಅಲ್ಲ, ಎಷ್ಟೋ ಕಷ್ಟಪಟ್ಟು ತಪಸ್ ಮಾಡಿದ್ದಾರೆ. ಗೌತಮರು ಎಂಥ ತಪಸ್ ಮಾಡಿದ್ದಾರೆ ಪಾಪ. ಮುಂದೆ ಆಗಿದ್ದೇನು, ಅಲ್ಲೇ ಪ್ರಸಂಗ ಬಂತು. ನೋಡಿದರು ಇಂದ್ರದೇವರಂತೂ ಗೊತ್ತಾಗಿದೆ. ಇಂದ್ರದೇವರಂತೂ ಗೊತ್ತಾದ ಮೇಲೆ ತಷ್ಟ ಕೋಪ ನಿಯಂತ್ರಣ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಶಾಪನೇ ಕೊಟ್ಟುಬಿಡ್ತಾರೆ, ಮೈಯೆಲ್ಲ ಕಣ್ಣಾಗಲಿ ಶಾಪ ಕೊಟ್ಟುಬಿಟ್ಟರು. ಎಷ್ಟೋ ಸರ್ ಬೈಲಕ್ಕೆ ಹೋಗ್ತಾರೆ, ಆಫೀಸರ್ ಅಂತೂ ಗೊತ್ತಾಗುತ್ತೆ. ತಲೆ ಬಗ್ಗೆ ಸಿಟ್ಟು ಬಂದಿದ್ರು ಕೂಡ ನಿಯಂತ್ರಣ ಮಾಡ್ಕೋತಾರೆ. ಯಾಕಂದ್ರೆ ಆಫೀಸರ್ ಜಟ್ ಸುಪೀರಿಯರ್ ಅವನೇನು ಭಾರಿ ದೊಡ್ಡವನೇನಿರೋದಿಲ್ಲ, ಒಂದು ಇನ್ಕ್ರಿಮೆಂಟ್ ಜಾಸ್ತಿ ಇರುತ್ತೆ ಎಷ್ಟೋ ಸಲ ಅಷ್ಟೇ. ಸ್ವಲ್ಪ ಸೀನಿಯರ್ ಆಗಿ ಮುಂದೆ ಬಂದಿರ್ತಾರೆ, ಅಷ್ಟಕ್ಕೆ ಇವನು ಹೋಗ್ಲಿಬೇಡಿ ಅಂತ ಹೇಳ್ಬಿಟ್ಟು ಸಾರಿ ಅಂದ್ಬಿಡ್ತಾನೆ. ಯಾಕೆ ಒಣ ತಲೆ ನಿಷ್ಠುರ ಮಾಡ್ಕೋಬೇಕು ಅಂತೇಳಿ. ಇಂದ್ರದೇವರಲ್ಲಿ ಗೌತಮರಲ್ಲಿ ಸಂಬಂಧನೇ ಇಲ್ಲ. ಇಂದ್ರದೇವರು ತುಂಬಾ ಮೇಲಿದ್ದಾರೆ, ಅವ್ರ ಮೇಲೆ ಅಷ್ಟು ಕೋಪಗೊಳ್ಳೋದ? ಅಲ್ಲೆ ಮೇಲೆ ಕೋಪಗೊಂಡ್ರು, ಇಂದ್ರದೇವರೂ ಕೋಪಗೊಂಡು ಬಿಟ್ರು, ಇನ್ನೇನು ಇವರು ನಿರ್ಜನೆಯಿಂದ ಮಾಡ್ತಾರೆ ಎಂದು ಇವರು ವರನಾಗಲಿಕ್ಕೆ ಸಾಧ್ಯ ಇಲ್ಲ ತನಗೆ ಅಂತ ಹೇಳ್ತಾರೆ. ಉಳಿದವ್ರು ಈ ಮಾತು ಹೇಳಬಾರದು. ಮತ್ತೆ ಲಕ್ಷ್ಮೀದೇವನೊಂದು ಉಳಿದವರನ್ನಾಗಿಲ್ಲ, ಯಾಕೆಂದ್ರೆ ಲಕ್ಷ್ಮೀದೇವಿ ಅದೆಲ್ಲ ಗೆದ್ದಿದ್ದಾರೆ ಅಂದ್ರೆ ಅನ್ನಬಹುದು. ಪಾಸ್ ಆದನ್ನು ಫೇಲ್ ಆದನ್ನು ಬೈದ್ರೆ ಸರಿ, ಇವನೇ ಫೇಲ್ ಆಗಿ ಬೈದ್ಬಿಟ್ರೆ, ಅಯ್ಯೋ ನೀನು ಫೇಲ್ ಆದ್ರೆ ನೀನೇನು ಮಹಾ ಅಂತ ಹೇಳ್ದ ತಕ್ಷಣ. ಅದಕ್ಕೆ ತಪ್ಪಿದ್ದವ್ರು ದೋಷ ಮಾಡಕ್ ಬರೋದಿಲ್ಲ, ಲಕ್ಷ್ಮೀದೇವಿ ರೈಟ್ ಇದೆ, ನನ್ನೆಲ್ಲ ತಪ್ಪಿಲ್ಲ. ಇನ್ನು ಅರ್ಥ ಮಾಡಿಕೊಂಡ್ರೆ ಎಂಥ ಹಿರಿಮೆ ಲಕ್ಷ್ಮೀದೇವಿಯ ಹಿರಿಮೆ. ಒಂದು ಕಡೆಗೆ ತಮ್ಮ ಗುಣ ಹೇಳ್ಕೊತಾರೆ, ಇವರು ದೋಷ ಹೇಳ್ತಾರೆ, ನಾರಾಯಣ ಗುಣ ಹೇಳ್ತಾರೆ. ಮೂರು ಕೆಲಸ ಒಟ್ಟಿಗೆ ಮಾಡ್ತಿದ್ದಾರೆ. ಅಂಬರಣಿ ಸೂಕ್ತ ಮಾಡಿರೋದೇ ಹಾಗೆ, ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಂಡಂ ತಂ ಋಷಿಂ. ನಾನು ಇಷ್ಟ ಬಂದವನ್ನು ಏನು ಬೇಕಾದ್ರೂ ಮಾಡಿಬಿಡ್ತೇನೆ. ಬೇಕಾದ್ರೆ ಬ್ರಹ್ಮನನ್ನು ಮಾಡಬೇಕೋ ಮಾಡಿಬಿಡ್ತೇನೆ, ರುದ್ರದೇವರು ಮಾಡಬೇಕೋ ಮಾಡಿಬಿಡ್ತೇನೆ, ಯಾರನ್ನು ಬೇಕಾದ್ರೂ ಮಾಡ್ತೇನೆ. ಆದರೆ ನನಗೆ ಸ್ವಾಮಿ ಒಬ್ಬನೇ ಒಬ್ಬನು, ಮಮ ಯೋನಿಹಿ ಅಪ್ಸು ಅಂತಃ ಸಮುದ್ರೆ, ನನಗೆ ಸ್ವಾಮಿ ನಾರಾಯಣ ಒಬ್ಬನೇನೆ. ಅಂಬರಣಿ ಸೂಕ್ತ ಲಕ್ಷ್ಮೀ ಮಹಿಮೆಯನ್ನು ಲಕ್ಷ್ಮೀನೇ ಹೇಳ್ಕೊಂಡಿದ್ದು, ಜೊತೆಗೆ ನಾರಾಯಣ ಸರ್ವೋತ್ತಮ ಅಂತ ಹೇಳಿತ್ತು. ಈ ಎರಡು ಕೆಲಸ ಒಟ್ಟಿಗೆ ಮಾಡೋದ್ರಿಂದಾನೇ ಅದು ಶ್ರೀ ಸೂಕ್ತನೂ ಹೌದು, ವಿಷ್ಣು ಸೂಕ್ತನೂ ಹೌದು. ಲಕ್ಷ್ಮೀ ಪೂಜೆನೂ ಆಗುತ್ತೆ, ಅದರಿಂದ ವಿಷ್ಣು ಪೂಜೆನೂ ಆಗುತ್ತೆ ಎಂಬುದು ವಿಶೇಷ. ಇಲ್ಲೂ ಹಾಗೆ ಹೇಳ್ತಾರೆ, ಇವರಿಂದ ಹೇಗೆ ಇವರು ವರ ಆಗ್ತಾರೆ. ಇದು ಕೋಪದ ಪ್ರಸಂಗ. ಇನ್ನು ಕಾಮದ ಪ್ರಸಂಗ ಇದೆ. ಕಾಮ ಶಬ್ದಕ್ಕೆ ಎರಡು ಅರ್ಥ, ಒಂದರ್ಥ ಜನರಲ್ ಆಸೆ ಅಂತ ಅರ್ಥ, ಇನ್ನು ಕಾಮಕತನದ ಕಾಮ ಎರಡನೇದು. ಈಗ ಎಂಥ ಕಾಮನೆ ಇದೆ ಇವರಿಗೆಲ್ಲ ಕೂಡ, ಯಾರು ಇಬ್ಬರಿದ್ದಾರೆ ಅಂತ ಹೇಳ್ತಾರೆ ಯಥಾಪ್ರಕ ಹೆಸರು. ಇಬ್ಬರಿದ್ದಾರೆ, ಭಾರಿ ಓದ್ಕೊಂಡಿದ್ದಾರೆ, ಸಿಕ್ಕಾಬಟ್ಟಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಮಾಡೋ ಕೆಲಸ ಏನು? ಭಾರಿ ಆಸೆ ಅವರಿಗೆ. ಅದಕ್ಕೇನು ಮಾಡ್ತಿದ್ದಾರೆ? ಸಲ್ಲದ ಪೌರೋಹಿತ್ಯ ಕೆಳಸಿದರು ಅಂತ ಹೇಳಿಬಿಡ್ತಾರೆ. ಪುರೋಹಿತರು ಆಗಿಬಿಟ್ಟಿದ್ದಾರೆ, ಭಾರಿ ತಪ್ಪು ಅಂತ ಹೇಳಿಬಿಡ್ತಾರೆ. ಪುರೋಹಿತರು ವಾಕ್ಯ ಕೇಳಿಬಿಟ್ಟು ಸಿಟ್ಟು ಬಂದ್ಬಿಡುತ್ತೆ ಅವರಿಗೆಲ್ಲ ಕೂಡ. ಪುರೋಹಿತರು ಆಗಿಬಿಟ್ಟಿದ್ದಾರೆ, ಇವರು ಮದುವೆ ಆಗೋದಿಲ್ಲ ಅಂದ್ರೆ ಪುರೋಹಿತರು ಮದುವೆ ಆಗಬಾರದು ಅಂತ ಆಯ್ತು ಕೊನೆಗೆ. ಪುರೋಹಿತರು ಮದುವೆ ಆಗುವ ಲಕ್ಷ್ಮೀದೇವಿನ ಹೇಳಿಬಿಟ್ಟಿದ್ದಾರೆ, ಬೇಡ. ಆಶ್ಚರ್ಯ ಅದು. ಅವರಿಬ್ಬರು ಯಾರು ಗೊತ್ತೇನು? ಒಬ್ಬರು ಶುಕ್ರಾಚಾರ್ಯರು, ಒಬ್ಬರು ಬೃಹಸ್ಪತಿ ಆಚಾರ್ಯರು, ಒಬ್ಬರು ದೈತ್ಯರ ಪುರೋಹಿತರು, ಒಬ್ಬರು ದೇವತೆಗಳ ಪುರೋಹಿತರು. ದೇವ ಪುರೋಹಾಹ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಅವರ ವಿಭೂತಿ ರೂಪೇ ಇದೆ ಪರಮಾತ್ಮನಂದು. ಪುರೋಹ ಸಾಂಚ ಮುಖ್ಯಮ್ಮಾಂ ವಿದ್ಯೆ ಪಾರ್ಥ ಬೃಹಸ್ಪತಿ ಕವೀನಾಂ ಉಶನಾ ಕವಿಹಿ. ಇಬ್ಬರಲ್ಲಿ ಭಗವಂತನ ವಿಭೂತಿ ರೂಪ ಇದೆ, ಶುಕ್ರಾಚಾರ್ಯರಲ್ಲೂ ಇದೆ ಮತ್ತೆ ಬೃಹಸ್ಪತಿ ಆಚಾರ್ಯರಲ್ಲೂ ಇದೆ. ಅವರು ತುಂಬಾ ತಿಳ್ಕೊಂಡವರು, ಸಾಮಾನ್ಯರಲ್ಲ. ಅವ್ರ ಹೆಸರೇ ಶುಕ್ರ ಅಂದ್ರೆ ಕವಿ ಅಂತ ಅರ್ಥ, ಕವಿ ಅಂದ್ರೆ ಜ್ಞಾನಿ ಅಂತ ಅರ್ಥ, ಬೃಹಸ್ಪತಿ ಅಂತನು ವಾಚಸ್ಪತಿ ಅಂತ ಅರ್ಥ, ಅವ್ರು ಬ್ರಹ್ಮಣಸ್ಪತಿ ಅಂತ ಅವ್ರಿಗೆ ಹೆಸರು. ಅಂಥವ್ರು ಮಾಡಿರೋ ತಪ್ಪೇನು ಅಂದ್ರೆ ಈ ಹಣದ ಆಸೆಗೆ ಪೌರೋಹಿತ್ಯ ಮಾಡ್ತಿದ್ದಾರೆ. ಪುರೋಹಿತರು ದೇವತೆಗಳಿಗೋಸ್ಕರ ಅವರು ಯಜ್ಞ ಮಾಡಿಸ್ತಾರೆ, ದೇವತೆಗಳು ಇವರು ಯಜ್ಞ ಮಾಡಿಸ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ ಹೇಳಿಬಿಡ್ತಾರೆ. ಸ್ವಲ್ಪ ಯೋಚನೆ ಮಾಡಬೇಕು. ಆದರೆ ಪೌರೋಹಿತ್ಯ ಕೆಟ್ಟದು ಅಂತ ಪ್ರಶ್ನೆ ಇಲ್ಲ. ಪೌರೋಹಿತ್ಯ ಕೆಟ್ಟದು ಅಂದರೆ ಪೌರೋಹಿತ್ಯ ಕೆಟ್ಟದಲ್ಲ, ಪೌರೋಹಿತ್ಯ ಭಾರಿ ಒಳ್ಳೆಯ ಕೆಲಸ. ಆದರೆ ಎಂಥ ಪ್ರೊಫೆಷನ್ ಅಂದರೆ ಭಾಳ ಕೇರ್ಫುಲ್ ಆಗಿರಬೇಕು. ಈ ಡ್ರೈವರ್ ಡ್ರೈವಿಂಗ್ ಬೇರೆ, ಕಂಡಕ್ಟರ್ ಬೇರೆ. ಈ ಕಂಡಕ್ಟರ್ ಟಿಕೆಟ್ ಕೊಟ್ಟು ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು, ಯೋಚನೆ ಇಲ್ಲ ಒಂದು. ಡ್ರೈವರ್ ಮಲಗಾಗಿಲ್ಲ, ಯೋಚನೆ ಮಾಡಿ ಡ್ರೈವರ್ ಆ ಕೆಲಸ ಶುರುವಾಗುತ್ತೆ ಒಂದು. ರೈಟ್ ಟರ್ನಲ್ಲಿ ಅವನ ಕೆಲಸ ಶುರು. ಇವರು ಕಂಡಕ್ಟರ್ ಇದ್ದ ಒಳಗೆ ಹೊಡೆಯಲಿಕ್ಕೆ ಬರೋದಿಲ್ಲ. ಪುರೋಹಿತರು ಹಾಗೆ ಭಾರಿ ಟೆಂಪ್ಟ್ ಆಗೋ ಚಾನ್ಸ್ ಜಾಸ್ತಿ ಅಂತ ಹೇಳ್ತಾರೆ. ಪುರೋಹಿತರ ಕೆಲಸ ಅಂದರೆ ಬಲುಬೇಗ ಟೆಂಪ್ಟ್ ಆಗಿಬಿಡ್ತಾರೆ. ಅದಕ್ಕೆ ಇವರು ಕೈ ಹಾಕಿದ್ದಾರೆ, ಅದಕ್ಕೆ ನಾನು ಒಪ್ಪೋದಿಲ್ಲ ಅಂತ ಹೇಳಿಬಿಟ್ರು. ಸ್ವಲ್ಪ ಯೋಚನೆ ಮಾಡಿ, ಇವತ್ತು ಪುರೋಹಿತರ ಕೆಲಸ ಬಹಳ ಡೇಂಜರಸ್ ಕೆಲಸ. ಅದು ಸಿಕ್ಕಾಬಟ್ಟೆ ದುಡ್ಡು ಬರೋದು ಪುರೋಹಿತದಲ್ಲಿ ಒಂದೇ. ಇವತ್ತು ಯಾವ ಪಂಡಿತರಿಗೂ ಅಷ್ಟು ದುಡ್ಡು ಬರೋದಿಲ್ಲ, ಬರೋದು ಕೇವಲ ಪುರೋಹಿತರಿಗೊಂದೇ. ಕೂತಲ್ಲೇ ಬರುತ್ತೆ, ಲಕ್ಷಾಂತರ ರೂಪಾಯಿ ಬರುತ್ತೆ. ಎಷ್ಟೋ ಪುರೋಹಿತರು ಬಹಳ ಹಿಂದೆ ಹೇಳ್ತಾ ಇದ್ರು, ನೀವು ಎಷ್ಟು ಸಂಬಳ ಅಂತ ಕೇಳಿದ್ರು. ಹೇಳಿದೆ, ನಿಮ್ಮ ಸಂಬಳದ ಎರಡರಷ್ಟು ನಾನು ಆಗ 30 ವರ್ಷದ ಹಿಂದೆ ಎರಡರಷ್ಟು ಒಂದು ವಾರದಲ್ಲಿ ದುಡಿತೇನೆ ಅಂತ ಹೇಳಿದ್ರು. ನಿಜ ಅದು ಆಕ್ಚುಲಿ ಅಷ್ಟು ಬರುತ್ತೆ, ಎಲ್ಲ ದುಡ್ಡು ಬರುತ್ತೆ. ಬಟ್ಟೆಯಿಂದ ಹಿಡಿದು ಊಟದ ಸಾಮಾನವರೆಗೆ ಎಲ್ಲ ಬಂದ್ಬಿಡುತ್ತೆ. ಅದೇನಾಗುತ್ತೆ, ಅದರಿಂದ ಟೆಂಪ್ಟ್ ಆಗ್ತಾರೆ. ಒಂದೊಂದು ದಿವಸ ಎರಡೆರಡು ಕಡೆ ಒಪ್ಕೋತಾರೆ, ಸೊ ನಿಧಾನ ಶುರುವಾಗುತ್ತೆ. ಎರಡೆರಡು ಕಡೆ ಮೂರು ಕಡೆ ಒಪ್ಕೋತಾರೆ. ಸೊ ನ್ಯಾಚುರಲ್ ಏನಾಗುತ್ತೆ, ಅಲ್ಲಿಗೆ ಅವಸರ ಮಾಡ್ತಾರೆ. ಅವಸರ ಮಾಡಿದ್ರೆ ಮಂತ್ರ ಲೋಪ ಆಗುತ್ತೆ. ಮಂತ್ರ ಲೋಪ ಆದರೆ ದೇವತೆಗಳಿಗೆ ಸಿಟ್ಟು ಬರುತ್ತೆ ಅನ್ನ ಅರ್ಥ ಮಾಡ್ಕೋಬೇಕು. ಯಾರಿಗೋ ಸಿಟ್ಟು ಬರೋದಿಲ್ಲ, ಊಟ ಕೂತಾರೆ ಬೇಗ ಬೇಗ ಊಟ ಮಾಡಿ ಅಂದರೆ ಎಷ್ಟು ಸಿಟ್ಟು ಬರುತ್ತೆ ಅವರಿಗೆ. ಯಾವಾಗ ಎದ್ದೋ ಬಿಡ್ತಾರೆ, ಬೇಕಾಗಿಲ್ಲ ಹೋಗಿ ಅಂತ ಹೇಳ್ತಾರೆ. ದೇವತೆಗಳಿಗೆ ಬೇಗ ಸ್ವಾಹ ಅಂತ ಹೇಳಿ ದೇವತೆಗಳ ಪೂಜೆ ಅದು ಒಂದು. ಅವಸರ ಪಟ್ಟು ಮಾಡೋಕ್ಕಾಗೋದಿಲ್ಲ. ಇವರು ಎಷ್ಟೋ ಜನ ಅಟೆಂಪ್ಟ್ ಆಗಿಬಿಟ್ಟು ಆ ರೀತಿ ಮಾಡೋಕ್ಕೆ ಶುರು ಮಾಡ್ತಾರೆ. ಒಂದು ಕಡೆ ಒಪ್ಕೋತಾರೆ, ಇನ್ನೊಬ್ರು ಕರೀತಾರೆ, ಒಳ್ಳೆ ದೊಡ್ಡ ಕುಳ ಅವರು, ಭಾರಿ ಶ್ರೀಮಂತರು. ಬೇಡ ಅಂದರೆ ಇವನೇನೋ ಸಾಮಾನ್ಯ 100 ರೂಪಾಯಿ ಕೊಡ್ತಾನೆ, ಅವ್ರವ್ರ ಬೆಳ್ಳಿ ಪಾತ್ರನೇ ಕೊಡ್ತಾನೆ, ಟೆಂಪ್ಟ್ ಆಗ್ತಾನೆ. ಒಪ್ಕೊಂಡ್ಬಿಟ್ಟಿದ್ದಾನೆ ಬಿಡೋದಿಲ್ಲ, ಅಲ್ಲಿಗೆ ಹೋಗ್ತಾನೆ. ಕೆಲಸಕ್ಕೆ ಎರಡಕ್ಕೂ ಹೋಗ್ತಾನೆ, ಕೆಲಸಕ್ಕೆ ಜೂನಿಯರ್ನ ಕಳಿಸಿಬಿಡ್ತಾನೆ, ಅವನಿಗೆ ಮಂತ್ರ ಬರೋದಿಲ್ಲ. ನಾನೇ ಕಂಟಿನ್ಯೂ ಇವನಿಗೆ ಪವಮಾನ ಅಂದ್ರೆ ಅರ್ಥನೂ ಗೊತ್ತಿಲ್ಲ. ಪುಣ್ಯ ಬಾಯಿಸ್ತೋತಿ ಹೇಳಿದ್ದು ಮಾಡಿಸಿದ್ದೆ ಅರ್ಧ ಗಂಟೆಗೆ. ಪವಮಾನ ಹೇಳಲೇ ಇಲ್ಲ, ಇದೇ ಪವಮಾನ ಅಂದಂತೆ ಆಚಾರ್ಯ. ಬುರುಡೆ ಬಿಡಬೇಡಿ, ನಾ ಹೇಳ್ತೀನಿ ಪವಮಾನ ಅಂತ ಹೇಳಿದ ತಕ್ಷಣ ಓಟ ಅಲ್ಲಿಂದ ಅವರು ನೋಡಿದ್ರೆ ಗೊತ್ತಾಯ್ತು. ಸರಿ, ಗೊತ್ತಿಲ್ಲದೆ ಏನ್ ಮಾಡ್ತಾರೆ ಈಗ, ಕತೆ ಮುಗೀತಲ್ಲಿ ಅಂದ್ರೆ ಪಾಪ ಯಜಮಾನ ಉದ್ದೇಶನೇ ಫೇಲ್ ಆಯ್ತು. ತಪ್ಪು ತಪ್ಪು ಇಂಜೆಕ್ಷನ್ ಕೊಟ್ಟರೆ ಡಾಕ್ಟರ್ ಏನಾಗುತ್ತೆ ಗೊತ್ತಲ್ಲ, ಆ ಟೈಪ್ ಆಗುತ್ತೆ. ತಪ್ಪು ತಪ್ಪು ಟ್ರೀಟ್ಮೆಂಟ್ ಕೊಟ್ಟರೆ ಏನಾಗುತ್ತೋ ಆ ರೀತಿ ಆಗುತ್ತೆ. ಸೊ ಪೌರೋಹಿತ್ಯ ಒಂದು ಭಾರಿ ಡೇಂಜರಸ್ ಕೆಲಸ. ನಿಮಗೆ ಆಶ್ಚರ್ಯ ಹೇಳ್ತೇನೆ ಕೇಳಿ, ಎಷ್ಟೋ ಜನ ಪುರೋಹಿತರು ಎಷ್ಟು ಟೆಂಪ್ಟ್ ಆಗ್ತಾರೆ ಅಂದರೆ, ಇವು ಒಂದೊಂದು ಕಡೆ ಮುಂಜಿ ಒಪ್ಕೊಳ್ಳೋದು ಎಷ್ಟೋ ವಾಸಿ, ಎರಡೆರಡು ಕಡೆಗೆ ಮೊದಲು ಕಡೆ ಮದುವೆ ಮಾಡ್ಕೊಳ್ಳೋದು ಎಷ್ಟೋ ವಾಸಿ. ಕೆಲವರಂತೂ ಒಂದು ಕಡೆ ಅಪ ವೈಕುಂಠ, ಒಂದು ಕಡೆ ಮದುವೆ, ಗತಿ ಏನಾಗ್ಬೇಕು ಲೆಕ್ಕ ಹಾಕಿ. ಇಲ್ಲಿಂದ ಸೀದಾ ಅಲ್ಲಿಗೆ ಹೋಗ್ತಾ ಅಲ್ಲಿ ಸೀದೆಯಲ್ಲಿ ಬರ್ತಾರೆ, ಯಾವುದು ಲೆಕ್ಕ. ಅಲ್ಲಿ ಹೋದರೆ ಆ್ಯಕ್ಚುಲಿ ಅನೇಕರಿಗೆ ಗೊತ್ತಿಲ್ಲ, ಅಪರ ಕಾರ್ಯ ಮಾಡಿಸಿದವರು ಅವರು ಕೂಡ ಭಾಳ ನಿಯಮಬದ್ಧರಾಗಿರಬೇಕು. ಯಾರಿಗೆ ಮಾಡಿಸಿರ್ತಾರೆ ಅವರಿಗಿಂತ ಜಾಸ್ತಿ ನಿಯಮ ಮಾಡಿಸೋರಿಗಿದೆ, ಅನೇಕರಿಗೆ ಗೊತ್ತಿಲ್ಲ. ಶ್ರಾದ್ದ ಮಾಡ್ತಾನೆ ಅಂತ ತಿಳ್ಕೊಳ್ಳಿ, ಅವನ ನಿಯಮಗಳಿದೆ. ಆದರೆ ಶ್ರಾದ್ದ ಕೂಡ್ತಾನಲ್ಲ, ಅವನಿಗೆ ಜಾಸ್ತಿ ನಿಯಮ ಇದೆ. ಇವನಿಗಿಂತ ಜಾಸ್ತಿ ಮಾಡಬೇಕಾದದ್ದು ಅವನು. ಪುರೋಹಿತರ ಜವಾಬ್ದಾರಿ ಭಾರಿ ಜಾಸ್ತಿ, ಅವರೇನು ಜವಾಬ್ದಾರಿ ಇಲ್ಲ, ಜವಾಬ್ದಾರಿ ಅವಾಯ್ಡ್ ಮಾಡ್ತಾರೆ. ಫಲಿತಾಂಶ ಏನಾಗುತ್ತೆ, ಅನಾಹುತ ಆಗೋಗುತ್ತೆ. ಇನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಅನೇಕರಿಗೆ ಗೊತ್ತಿಲ್ಲ, ಯಾರೋ ಒಂದು ಮದುವೆಗೆ ಕರೆದಿದ್ದಾರೆ, ಪಾಪ ಕೃಷ್ಣಾರ್ಪಣ ಅಂತ ಹೇಳಬೇಕು. ಬಂದ ಕೃಷ್ಣಾರ್ಪಣ ಹೇಳಿಬಿಟ್ಟ, ಲಕ್ಷ್ಮೀ ಜನಾರ್ದನ ವಾಸುದೇವ ಪ್ರೀತ್ಯರ್ಥಂ ಮುಗಿಸಿಬಿಟ್ಟ ಕತೆ. ಅದು ಶ್ರಾದ್ದಕ್ಕೆ ಹೇಳೋದು, ಮದುವೆಗೆ ಹೇಳೋದಲ್ಲ. ಅದನ್ನ ಜನಾರ್ದನ ವಾಸುದೇವ ಅಂತ ಹೇಳಬೇಕಾದ್ರೆ ಶ್ರಾದ್ದ ಪಕ್ಷಕ್ಕೆ ಹೇಳಬೇಕೆ ಹೊರತು ಮದುವೆಗೆ ಹೇಳಬಾರ್ದು ಅದನ್ನ. ಅದು ಜನಾರ್ದನ ವಾಸುದೇವ ಪ್ರೀತ್ಯರ್ಥಕ್ಕೆ ಅವ್ರ ಪುಣ್ಯಕ್ಕೆ ಅರ್ಥ ಆಗಿಲ್ಲ, ಯಜಮಾನಿಗೆ ಗತಿ ಏನಾಯ್ತು ತಿಳಿದ್ರೆ. ಪಾಪ ಶುದ್ಧ ಅಮಂಗಳದ ಕೆಲಸ ಆಗಿ ಮಾತಾಡಬಾರ್ದು. ದೇವ್ರ ರೂಪಗಳಲ್ಲಿ ಭೇದ ಇಲ್ಲ, ದೇವರೇ ಮಾಡಿರೋ ವ್ಯವಸ್ಥೆ ಇದು. ಇಂತಿಂಥ ಕೆಲಸಕ್ಕೆ ಇಂತಿಂಥ ರೂಪನೇ ಹೇಳಬೇಕು, ನಿಯಮ ಉಂಟು. ಹರೇ ಗೋವಿಂದ ಎಂದೇಳು, ಉತ್ತಿಷ್ಟೋತ್ತಿಷ್ಟ ಗೋವಿಂದ ಹೇಳಬೇಕಾದ್ರೆ ಮಾತೇ ಬೇರೆ, ಒಂದೊಂದಕ್ಕೊಂದು ಮಂತ್ರಗಳು ಬೇರೆ ಉಂಟು. ಇದೆಲ್ಲ ನಿಯಮ ಗೊತ್ತಿಲ್ಲದೆ ಹೋದರೆ ಬಹಳ ಅಪಾಯ ಉಂಟು. ಇವತ್ತು ತುಂಬ ಜನಕ್ಕೆ ಅರ್ಥ ಮಾಡ್ಕೋಬೇಕು, ಸಮಾಜದಲ್ಲಿ ಧರ್ಮ ಉಳಿಸ್ಲಿಕ್ಕೆ ಹೆಚ್ಚು ಸಾಧ್ಯ ಇರೋದು ಪುರೋಹಿತರ ಕೈಲಿ. ಅವರೇನಾದರೂ ಸರಿಯಾಗಿ ಪುರೋಹಿತರು ಮಾಡಿಸ್ಲಿಕ್ಕೆ ಹೊರಟ್ರೆ ಧರ್ಮವನ್ನು ತಪ್ಪಲಕ್ಕಾಗೋದೇ ಇಲ್ಲ, ಆದರೆ ಧರ್ಮ ತಪ್ಪಿಸೋದೇ ಅವರಾಗಿಬಿಡ್ತಾರೆ. ಇವತ್ತು ಹಿಂದಿನ ಕಾಲಕ್ಕೆ ಮದುವೆ ಅಂದರೆ ಎಷ್ಟು ಪದ್ಧತಿ ಇದೆ ಗೊತ್ತಾ? ವಾರಗಟ್ಟಲೆ ಮದುವೆ ಆಗ್ತಿತ್ತು, ಬರ್ತಂತ 3 ದಿವಸಕ್ಕೆ ಬಂತು, 2 ದಿವಸಕ್ಕೆ ಬಂತು, ಒಂದೇ ದಿವಸ ಬೆಳಗ್ಗೆ ಬಂದು ಮಧ್ಯಾಹ್ನ ಖಾಲಿ, ಛತ್ರ ಇರೋದೇ ಇಲ್ಲ, ಯಾರು ಇರೋದಿಲ್ಲ. ಅಂದರೆ ಈ ರೀತಿ ಮಾಡೋ ಹಕ್ಕು ಯಾರು ಕೊಡ್ತಾರೆ ಇವರಿಗೆ? ಆ ರೀತಿ ಮಾಡಲಿಕ್ಕೆ ಬರೋದಿಲ್ಲ, ಶಾಸ್ತ್ರೋಕ್ತವಾಗಿಯೇ ಮಾಡಬೇಕು. ಇದೆಲ್ಲ ಯೋಚನೆ ಮಾಡಿದರೆ ಪುರೋಹಿತರು, ಮಠಾಧೀಶರು, ವಿದ್ವಾಂಸರು 3 ಜನ ಸರಿ ಇದ್ರೆ ಸಮಾಜ ಸರಿ ಇರಲೇಬೇಕು. 3 ಜನ ಒಬ್ಬರು ತಪ್ಪಿದ್ರು ಒಂದು ಗಾಲಿ ಹೋದಾಗ ಲೆಕ್ಕ, 3 ಜನ ತಪ್ಪಿದ್ರೆ ಕೃಷ್ಣಾರ್ಪಣ, ಏನು ಉಳಿಲಿಕ್ಕೆ ಸಾಧ್ಯತೆನೇ ಇಲ್ಲ. ಆ ರೀತಿ ಆಗತ್ತೆ. ಅದರ ಡೇಂಜರ್ ಏನು ಅಂದ್ರೆ ಹೇಳ್ತಾರೆ, ಅದರಿಂದ ಸಲ್ಲದ ಪೌರೋಹಿತ್ಯ ಅಂತ ಪದ ಉಪಯೋಗಿಸ್ತಾರೆ ವಾದಿರಾಜ ಸ್ವಾಮಿಗಳು. ಸಲ್ಲದ ಪೌರೋಹಿತ್ಯ ಪುರಾಣದಲ್ಲಿ ಹೇಳ್ತಾರೆ. ಪೌರೋಹಿತ್ಯ ಎಷ್ಟು ಡೇಂಜರಸ್ ಅಂದ್ರೆ, ಮಠಾಪತ್ಯಂಚ ಅರ್ಚಕತ್ವಂ ಪೌರೋಹಿತ್ಯಂ ತಥೈವ ಚ. ಮಠಾಧೀಶರಾಗೋದು, ಅರ್ಚಕರಾಗೋದು, ಪುರೋಹಿತರಾಗೋದು ಎಷ್ಟು ಡೇಂಜರಸ್ ಅಂದರೆ, ಅವರಿಗೆ ನಾಯಿ ಜನ್ಮ, ನೆಕ್ಸ್ಟ್ ಗ್ಯಾರಂಟಿ ಅಂತ ಹೇಳಿಬಿಡ್ತಾರೆ. ಅವರು ನಾಯಿಯಾಗಿ ಹುಟ್ಟುತ್ತಾರೆ, ತಪ್ಪಿದರೆ ಅಂತ ಅರ್ಥ. ತಪ್ಪಿದರೆ ಅಂತ ಯಾಕೆ ಸೇರಿಸಿಲ್ಲ ಅಂದರೆ ಸಾಮಾನ್ಯವಾಗಿ ತಪ್ಪುತ್ತಾರೆ ಅಂತ ಅಂಡರ್ಸ್ಟುಂಡ್ ಅಲ್ಲಿ. ಸಾಮಾನ್ಯವಾಗಿ ತಪ್ಪುತ್ತಾರೆ, ಈ ಟೆಂಪ್ಟೇಷನ್ಗೆಲ್ಲಕ್ಕಾಗೋದಿಲ್ಲ. ನಾನು ಕಣ್ಣಾರೆ ನೋಡ್ತಿದ್ದೇನೆ, ಒಬ್ಬ ಪುರೋಹಿತರ ಯಾರೋ ಒಬ್ಬ ಬಂದು, ಪಾಪ ಬ್ರಾಹ್ಮಣನಲ್ಲ, ಗೃಹ ಪ್ರವೇಶ ಮಾಡಬೇಕಾಗಿದೆ, ಸ್ವಾಮಿ ಸ್ವಲ್ಪ ಒಂದು ಮುಹೂರ್ತ ಇಟ್ಕೊಡಿ ಅಂತ ಕೇಳಿದರೆ ಇಟ್ಟುಕೊಟ್ಟ. ಎಂಥ ಮುಹೂರ್ತ ಗೊತ್ತೇನು? ಅಮಾವಾಸ್ಯೆ ಮಂಗಳವಾರ ಸಾಯಂಕಾಲ ಮುಹೂರ್ತ ಇಟ್ಕೊಟ್ಟ. ಇಟ್ಟು ಅವನು ಪಾಪ, ಅವನಿಗೆ ಸ್ವಲ್ಪ ಕಾಮನ್ ಸೆನ್ಸ್, ಸ್ವಾಮಿ ಅಮಾವಾಸ್ಯೆ ಬೇಡ ಅಂತಾರಲ್ಲ ಅಂದರೆ ಈ ಮನುಷ್ಯ ಹೆಚ್ಚು ಬುದ್ಧಿ ಅಂತ ಅಂದರೆ ನಿನ್ನ ನಕ್ಷತ್ರಕ್ಕೆ ಅದೇ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಏನು ಮಾಡಬೇಕು? ಇದು ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಅವನಿಗೇನು ಗೊತ್ತಾಗಲಿ, ನಕ್ಷತ್ರಕ್ಕೆ ಅದೇ ಸರಿ ಹೋಗುತ್ತೆ. ಆಯ್ತು ಬುದ್ಧಿ ಅಂತ ಹೊರಟೋಗ್ಬಿಟ್ಟು. ಎಷ್ಟು ಮೋಸ ನೋಡಿದ್ರೆ. ಯಾಕೆಂತ ಇವ್ರಿಗೆ ಏನ್ರಿ ಆಚಾರ ಇಟ್ಕೊಡ್ತೀರ, ನಾನು ಫ್ರೀ ಇರೋದು ಅವತ್ತು ಒಂದೇ ಆದ್ದರಿಂದ. ಏನು ಹೇಳಬೇಕು? ಇನ್ನು ಮೊನ್ನೆ ಇನ್ನೊಬ್ಬರು ಹೇಳಿದ್ರು, ನಾನು ನೋಡಿಲ್ಲ ಅದನ್ನು, ಒಬ್ಬ ಪುರೋಹಿತರು ಹೇಳಿದರು, ಅವ್ರು ಏಕಾದಶಿ ಮದುವೆ ಮಾಡಿಸಿಬಿಟ್ಟಿರುತ್ತೆ ಅಡಿ ಅಂತ ಹೇಳಿಬಿಟ್ಟು. ಏಕಾದಶಿ ಯಾಕೆಂತ ಕೇಳಿದ್ರೆ ಬಿಡುವರದ ಅವತ್ತಿನ ದಿವಸ ಮಾತ್ರ, ಅದು ಥರ ಲೀವ್ ಆದಾಗ ಆಗಬಾರ್ದಲ್ಲ, ಯಾರು ಸಿಕ್ಕರು ಮಾಡಿಸಿ ಹಾಕಿಬಿಟ್ಟ ನಡಿ ಅಂತ. ಇವತ್ತು ಅರ್ಥ ಮಾಡ್ಕೋಬೇಕು, ಸಮಾಜದೊಳಗೆ 90% ಇವತ್ತು ಧರ್ಮ ಕೆಡ್ತಿರೋದು ಪುರೋಹಿತರುಗಳಿಂದ. ಎಲ್ಲ ಪುರೋಹಿತರು ಹಾಗಿಲ್ಲ, ಒಬ್ಬರು ಸರಿ ಇರ್ತಾರೆ ಇಲ್ಲ ಅಂತಲ್ಲ, ಅದು ಹೆಚ್ಚಾನ ಆಗಿರುತ್ತೆ. ನಾವು ನಾಟ್ ಕ್ವಾಲಿಫೈಡು ಕೆಲವರು, ಕೆಲವರು ಕ್ವಾಲಿಫೈಡೇ, ಆ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಮಹಾಭಾರತದಲ್ಲಿ ಬರ್ತಾರೆ, ಈ ಒಬ್ಬ ಸಮರ್ಥಕರು ಅಂತ ಇರ್ತಾರೆ. ಮರುತ್ತ ರಾಜ ಕೇಳ್ತಾನೆ, ದೊಡ್ಡ ಯಜ್ಞ ಮಾಡಬೇಕು ನಾನು, ಯಾರನ್ನ ಪುರೋಹಿತರನ್ನಾಗಿ ಮಾಡಿಕೊಳ್ಳಿ ಅಂತ ಕೇಳ್ತಾನೆ. ನಾವು ಹಾಗಲ್ಲ, ಯಾರು ಫ್ರೀ ಇದ್ದಾರೆ ಕರ್ಕೊಂಬನ್ನಿ ಅಂತ ಹೊರಟು ಬಿಡ್ತಾರೆ ಅಷ್ಟೆ. ನೀವು ಫ್ರೀ ಇಲ್ವಾ, ನೀವಿಲ್ವಾ, ನೀವಿಲ್ವಾ, ನೀನಿದ್ದೀಯಪ್ಪ ಅಂತ ಕರ್ಕೊಂಡು ಹೋಗುತ್ತಾನೆ. ಅವ್ರು ಹಾಗಲ್ಲ, ಒಂದು ಕೆಲಸವನ್ನು ಮಾಡಬೇಕಾದ್ರೆ, ಇವತ್ತು ಫ್ರೀ ಇರೋ ಡಾಕ್ಟರ್ ಹತ್ರ ಆಪರೇಷನ್ ಮಾಡಿಸ್ತಾರೆ ಯಾರು ಹೋಗಿಬಿಟ್ಟು, ಹಾರ್ಟ್ ಫ್ರೀ ಇದ್ದೀರಾ ಡಾಕ್ಟ್ರೆ, ಅವ್ರು ಯಾರು ಗಿರಾಯಿ ಕಡೆ ಬಂದಿಲ್ಲ ಫ್ರೀ ಇರ್ತಾನೆ ಪಾಪ, ಅವ್ರ ಕಡೆ ಮಾಡಿಸಿದ್ರೆ ಹೋಗೇ ಬಿಡ್ತಾರೆ. ಆಪರೇಷನ್ ಮುಗಿದ್ರೆ ರೋಗಿನೂ ಆಪರೇಷನ್ ಮುಗೀತು, ರೋಗಿನೂ ಕಥೆನೂ ಮುಗೀತು ಅಂತ ಆಗಿಬಿಡುತ್ತೆ. ಹಾಗಾಗಬಾರದು. ಎಕ್ಸ್ಪರ್ಟ್ ಡಾಕ್ಟ್ರು ತಿಂಗಳಗಟ್ಟಲೆ ಫ್ರೀ ಇಲ್ಲ, ಅವ್ನು ಡೇಟ್ ಕಾದ್ ಮಾಡಿಸ್ಕೋತಾರೆ. ಅದಕ್ಕೆ ಆಪರೇಷನ್ ಸಕ್ಸಸ್ಫುಲ್ ಆಗಬೇಕು. ಆ ಥರ ಒಳ್ಳೆ ಪ್ರೋಗ್ರೆಸ್ ಸಿಗಲಿಲ್ಲ ಹೋದಲ್ಲ, ಕಾರ್ಯಕ್ರಮ ಪೋಸ್ಟ್ಪೋನ್ ಮಾಡಬೇಕೇ ಹೊರತು ನೀವು ಯಾರೋ ಕೈಯಲ್ಲಿ ಮಾಡಿಸೋಕೆ ಬರೋದಿಲ್ಲ. ಡ್ರೈವರ್ ಇಲ್ಲ ಅಂತೇಳಿ ನೀನೇ ಡ್ರೈವ್ ಮಾಡೋದು ಕರೋ, ಯಾರನ್ನ ಮಾಡ್ತಾರಾ? ನೀವು ಫ್ರೀ ಇದೆಯಾ ಡ್ರೈವ್ ಮಾಡೋದಕ್ಕೆ ಕೇಳ್ತಾರಾ? ಆ ಡ್ರೈವಿಂಗ್ ಎಕ್ಸ್ಪರ್ಟ್ ಆಗಿರಬೇಕು, ಇಲ್ಲ ಹೋದ್ರೆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಬೇಕಷ್ಟೇ. ಆ ರೀತಿ ಮಾಡದೆ ಹೋದರೆ ಭಾರಿ ಅಪಾಯ ಉಂಟು. ಇದು ತುಂಬ ಜನ ಇಂಥ ತಪ್ಪು ಮಾಡ್ತಾರೆ. ಆ ಸಂವರ್ತ ಒಬ್ಬ ಪುರೋಹಿತರು, ಬೃಹಸ್ಪತಿ ಆಚಾರ್ಯ ತಮ್ಮಂದಿರು ಹೇಳಿ, ಅವ್ರನ್ನ ಕರೆದು ಪುರೋಹಿತ್ಯ ಮಾಡಿಸಿ ಅಂತ ಹೇಳ್ತಾರೆ. ಅವ್ರನ್ನ ಕರೆದು ಮಾಡಿಸಿ ಫಸ್ಟ್ ಮರುತ್ತ ರಾಜ ಹೋಗ್ತಾನೆ ಬನ್ನಿ ಅಂತ ಕರೀಲಿಕ್ಕೆ ಹೋದರೆ ಅವರು ಸಿಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅವರು ಸಿಗೋದೇ ಇಲ್ಲ, ಆ ಕಂಡಾಗೆಲ್ಲ ಓಡೋಗ್ತಾ ಇರ್ತಾರೆ. ಅವ್ರು ಹಿಡಿಯೋದೇ ಭಾಳ ಕಷ್ಟ ಆಗಿಬಿಡುತ್ತೆ. ಕೊನೆಗೆ ಒಂದು ಸತ್ತಿ ಸಿಗ್ತಾರೆ, ಎಲ್ಲಿ ಹೋದರೂ ಅಡ್ಸ್ಕೊಂಡು ಹೋಗ್ತಾನೆ, ಬಿಡೋದಿಲ್ಲ. ಸ್ವಾಮಿ ಸ್ವಾಮಿ ಅಂತ ಹೋಗ್ತಾನೆ, ಕೊನೆಗೆ ತಿರುಗ್ತಾರೆ ನೋಡ್ತಾನೆ. ಅವ್ರು ಮಾತಾಡಲಿಕ್ಕೆ ಹೋದ್ರೆ ಬಾಯ್ತು ಊಡಿಬಿಟ್ಟಿರುತ್ತೆ ಜೋರಾಗಿ ಅವನ ಮೇಲೆ, ಬೈಕೊಂಡು ಹೋಗ್ಲಿ ಕೊನೆ ಪಕ್ಷ, ನನಗೆ ಶಾಪ ಹಾಕಲಿ, ನಾನು ಪೌರೋಹಿತ್ಯ ಮಾಡಿಸ್ಬಾರ್ದು. ಭಾರಿ ಚೆನ್ನಾಗಿ ಗೊತ್ತಿದೆ, ಗೊತ್ತಿದ್ದಂದ್ರೆ ಮಾಡಿಸ್ಬೇಕು ಅಂತ ಅರ್ಥ ಅಲ್ಲ. ಇದು ಕಾರ್ ಡ್ರೈವಿಂಗ್ ಬರ್ತದೆ, ಕ್ಲಬ್ ಡ್ರೈವ್ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಡ್ರೈವರ್ ಇರ್ಬೋದು, ಕ್ಲಬ್ಗೆ ಬಂದರೆ ನಾನು ಡ್ರೈವ್ ಮಾಡೋದಿಲ್ಲ ಅಂತ ಹೇಳಬೇಕಲ್ಲ ಆ ಟೈಪ್. ಅವ್ರು ತಯಾರಿಲ್ಲ. ಕೊನೆಗೆ ಅವ್ನು ಹೇಳಿದ್ದ, ಸ್ವಾಮಿ ಏನಾರು ಮಾಡ್ಕೊಂಡಿ, ನೀವು ಬರಲೇಬೇಕು ಅಂತ ಕಾಲು ಹಿಡಿದ್ರೆ, ಆ ಹೇಳ್ತಾರೋ ಆಗ ಬರ್ತೀನಿ ಅಂತ ಒಪ್ಕೊಂಡ್ರಂತ. ಇಷ್ಟು ಟೆಸ್ಟ್ ಮಾಡಿದ ಮೇಲೆ ನೀವೇ ಬರಬೇಕು ಅಂತ ಹೇಳಿದಾಗ ಆಗ ಬಂದು ಮಾಡಿಸ್ತಾರೆ. ಆತನ ಯಜ್ಞ ಎಷ್ಟು ಫೇಮಸ್ ಆಯ್ತು ಅಂದ್ರೆ ಆಚಾರ ಕೋಟ್ ಮಾಡ್ತಾರೆ, ಮರುತ್ತ ಚೇಜಿರೇ ಹರಿಂ ಅಂತ ಹೇಳಿದ್ದಾರೆ. ಮರುತ್ತ ರಾಜ ಯಜ್ಞ ಮಾಡದ, ಆತೇನು ದೊಡ್ಡ ದೇವತೆ ಅಲ್ಲ, ಚಕ್ರವರ್ತಿಗಳದ ಒಬ್ಬ ರಾಜ. ಆತನ ದೀಕ್ಷೆನ ಆಚಾರ್ಯರು ಕೊಂಡಾಡ್ತಾರೆ, ಮರುತ್ತ ರಾಜ ಯಜ್ಞ ಮಾಡಿದ ಸ್ಥಳ ಅಂತ ಅವನ ಹೆಸರು ಉಲ್ಲೇಖ ಮಾಡ್ತಾರೆ. ಅಂದ್ರೆ ಎಷ್ಟು ಪವಿತ್ರ ಆಗಿರಬೇಕು ಅವನು. ಫಲಿತಾಂಶ ಸಂವರ್ತಕರದ್ದು ಸಿಕ್ಕಿದ್ದು, ಅದಕ್ಕೆ ಮಹತ್ವ ಬಂತು. ಸಂವರ್ತರು ಅಂತಕ್ಕಂಥ ಪುರೋಹಿತರು ಅಷ್ಟು ಅದ್ಭುತವಾದ ಕಾರ್ಯವನ್ನು ಮಾಡಿಸ್ತಾರೆ. ಇದು ಪೌರೋಹಿತ್ಯದ ಬಗ್ಗೆ. ತ್ರಿಪದ ರಾಜ ಹಾಗೇನೆ, ದ್ರೌಪದಿ ಅವತಾರ ಮಾಡಬೇಕು, ದುಷ್ಟದ್ಯುಮ್ನ ಹುಟ್ಟಬೇಕು, ಹುಡ್ಕೊಂಡು ಹೊರಟ. ಯಾರಿದ್ದಾರೆ ಪುರೋಹಿತರು? ಯಾಜ ಉಪಯಾಜರು, ಅಣ್ಣ ತಮ್ಮಂದಿರು, ಒಳ್ಳೆ ಪುರೋಹಿತರು. ಅವ್ರ ಹತ್ರ ಹೋಗಬೇಕು. ಅವ್ರ ಹತ್ರ ಹೋಗಿ ಕೇಳಿದರೆ ಹೇಳ್ತಾರೆ, ನಾನು ಬರೋದಿಲ್ಲ. ಫಸ್ಟ್ ಉತ್ತರ, ಇವರಾದ್ರೆ ರೆಡಿ ಅಂತ ಇಕ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲ ಬರದೆ ಹೊರಟ್ಬಿಡೋದೆ ಕೆಲಸ. ಆಮೇಲೆ ಏನು ಅಂತ ಕೇಳ್ತಾರೆ, ಬಂದಮೇಲೆ ಯಾವ ಹೋಮ ಅಂತ ಆಮೇಲೆ ಕೇಳ್ತಾನೆ. ಮೊದಲು ಕೇಳ್ಕೊಂಡೆ ಅಲ್ಲ, ಆ ತಕ್ಷಣ ಬರೋದಿಲ್ಲ ಅಂತ ಹೇಳಿಬಿಟ್ರಂತೆ. ಆಗ ತಮ್ಮನ ಹತ್ರ ಹೋಗ್ತಾರೆ, ಯಾಕೆ ತಮ್ಮನ ಹತ್ರ ಹೋಗಿ ನೋಡಿ, ಹೇಗಾದ್ರೆ ನಿಮ್ಮ ಅಣ್ಣನ ಒಪ್ಪಿಸಿ ನೀವು ಬನ್ನಿ ಅಂತ ಹೇಳಿದ್ರೆ, ನಮ್ಮ ಅಣ್ಣ ಒಪ್ಪೋದಿಲ್ಲ, ಹಾಗೆಲ್ಲ ಬರೋದಿಲ್ಲ ಅಂತ ಹೇಳಿಬಿಟ್ರು. ಕರಿತಿರೋದು ಯಾರು ಗೊತ್ತ? ದ್ರುಪದ ರಾಜ, ಸಾಮಾನ್ಯನಲ್ಲ. ಆತನ ಹೆಸರು ಬಹಳ ಪ್ರಸಿದ್ಧ, ದ್ರುಪದ ಅತ್ಯಂತ ಬಲಿಷ್ಠ ರಾಜರಲ್ಲಿ ಒಬ್ಬ. ದ್ರೌಪದಿ ಅಂತ ಮಗಳು ಹುಟ್ಟಬೇಕಾದ್ರೆ ಎಂಥ ರಾಜನಾಗಿರ್ಬೇಕು? ಅಂಥವನು ಕರೆದ್ರೆ ಬರೋದಿಲ್ಲ ಅಂದಮೇಲೆ ಯಾವ ಸ್ಟೇಟಸ್ ಇರಬೇಕು ಅವರು? ಕೊನೆ ಹೇಳಿದ್ದಾನೆ, ಸ್ವಾಮಿ ನಿಮಗೆ ಕೇಳಿದ್ದು ಕೊಡ್ತೇನೆ, ನನಗೆ ಏನು ಬೇಕಾಗಿಲ್ಲ, ಹೋಗಯ್ಯ. ಕೊನೆಯೇ ಹೇಳಿದ್ದಾನೆ, ನಿಮಗೆ 10 ಕೋಟಿ ಹಸುಗಳನ್ನು ಕೊಡ್ತೇನೆ ಬನ್ನಿ ಅಂತ ಕರೆ, 10 ಕೋಟಿ ಹಸುಗಳನ್ನು. ಆಗ ಹಾಕೊಡ್ತೀಯ ಬರ್ತೀನಿ ಅಂತ ಹೋದ್ರಂತೆ. ಹಸುವಿನ ಆಸೆ ಬೆಲ್ಲವರಿಗೆ, ಹಸುವಿನಿಂದ ಹಾಲು ಬರುತ್ತೆ, ಹಾಲಿನಿಂದ ಬೆಣ್ಣೆ ಬರುತ್ತೆ, ಮೊಸರು ಬೆಣ್ಣೆ ಬರುತ್ತೆ, ಬೆಣ್ಣೆಯಿಂದ ತುಪ್ಪ ಬರುತ್ತೆ, ತುಪ್ಪದಿಂದ ಹೋಮ ಮಾಡಬಹುದು, ದೇವತೆಗಳನ್ನು ಒಲಿಸಬಹುದು ಅಂತ ಒಪ್ಕೊಂಡ್ರಂತೆ. ಅದು ಸ್ವಾರ್ಥ ಅಲ್ಲ ಅವರಿಗೆ, ಮತ್ತೆ ದೇವತೆಗಳಿಗೆ ಯಜ್ಞ ಅಂದ್ರೆ ಬಹಳ ಪ್ರಿಯ, ಅದನ್ನು ಮಾಡ್ಲಿಕ್ಕೆ ಬರುತ್ತಲ್ಲ ಅಂತ ಒಪ್ಕೊಂಡು ಹೋದ್ರಂತೆ. ಮಾಡಿಸ್ತಾರೆ. ಫಲಿತಾಂಶ, ದ್ರೌಪದಿ ದೇವಿ ಅವತಾರ ಮಾಡಿ ಬರ್ತಾರೆ, ಸಾಕ್ಷಾತ್ ಭಾರತೀ ದೇವಿ ಅವತಾರ ಮಾಡಿ ಬರ್ತಾರೆ ದ್ರೌಪದಿಯಾಗಿ. ದೃಷ್ಟಜುಮ್ನ ಅಗ್ನಿದೇವರ ಅವತಾರ ಮಾಡಿ ಬರ್ತಾನೆ, ದೃಪದನ ವಂಶ ಪವಿತ್ರವಾಗಿ ಹೋಗುತ್ತೆ, ಆ ರೀತಿ ಮಾಡಬೇಕು. ಇವತ್ತು ಪೌರೋಹಿತ್ಯದ ಬಗ್ಗೆ ಕೊಟ್ಟ ಬಹಳ ಎಚ್ಚರಿಕೆಯ ಮಾತು, ವಾದಿರಾಜ ಸ್ವಾಮಿಗಳು ಹೇಳ್ತಕ್ಕಂಥ ಮಾತು ಬಹಳ ಮುಖ್ಯ. ಸಲ್ಲದ ಪೌರೋಹಿತ್ಯಕ್ಕೆ ಎಳೆಸಿದರು ಅವರು, ವಿವಾಹ ಕಾರ್ಯಗಾರಾಗ ಸಂಭವ ಇಲ್ಲ. ಇನ್ನು ಮೊನ್ನೆ ಒಬ್ಬರು ಸಿಕ್ಕಿದ್ರು, ನನಗೆ ಆಶ್ಚರ್ಯ ಆಯ್ತು ಹೇಳಿದರು. ಅವರು ಪುರೋಹಿತರು ಅಳತಾ ಕೂತರು ಪಾಪ ಬಂದು, ಯಾಕೆಂದರೆ ಇವತ್ತು ಭಾಳ ತಪ್ಪು ಮಾಡಿಬಿಟ್ಟೆ ನಾನು, ಪೌರೋಹಿತ್ಯವನ್ನು ಏನೇನೋ ಮಾಡಿಸಿಬಿಟ್ಟೆ. ಮೂರನಾಲ್ಕು ಕಡೆ ಒಪ್ಕೊಂಡು ಎಲ್ಲ ಹೇಳಿದರು ಪಾಪ. ಫಲಿತಾಂಶ ಏನು ಅಂದರೆ, ಇನ್ನೂ 53-54 ವರ್ಷ ಅಷ್ಟೇ, ನನ್ನ ಹೆಂಡತಿ ಹೋದ್ಲು, 6 ಜನ ಗಂಡು ಮಕ್ಕಳು ಸತ್ತೋದ್ರು ಅಂತ ಹೇಳಿದ್ದೆ. ಈ ಮಾತನ್ನು ಗಮನಿಸಬೇಕು ತುಂಬ ಜನಗಳು. ಯಾಕೆ ಅಂತ ಹೇಳಿ, ನಾನೇ ಕಾರಣ, ನಾನು ಹೇಳ್ತೇನೆ. ನಾನು ಆಸೆಗೆ ಬಿದ್ದೆ, ಏನೇನೋ ಹೋದೆ, ಬೆಳಗ್ಗೆ ಒಂದು ಕಡೆ, ಸಾಯಂಕಾಲ ಎಲ್ಲೆಲ್ಲೋ ಹೋಗಿಬಿಟ್ಟೆ. ಫಲಿತಾಂಶ ಹೀಗಾಗಿದೆ. ಈ ಮಾತಂತ ಅಂತ ಹೇಳ್ತಾನೆ, ನನ್ನಂತವ್ರು ತುಂಬ ಜನ ಇದ್ದಾರೆ ಅಂತ ಹೇಳ್ತಾನೆ, ಮತ್ತೆ ನನ್ನಂತವ್ರು ತುಂಬ ಜನ ಇದ್ದಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಎಲ್ಲಿ ತಪ್ಪುತ್ತೇವೆ ಯೋಚನೆ ಮಾಡಬೇಕು. ನಮ್ಮಲ್ಲೂ ತಪ್ಪಿರ್ತದೆ. ನಾವು ಹೋದಾಗ ಹೆಗಾರ ಮಾಡಿ ಬರೆಯಲು ಶುರು ಮಾಡ್ತೇವೆ, ಅರ್ಧ ಗಂಟೆಗೆ ಮುಗಿಸಿ ಅಂತ ಹೇಳ್ತೇವೆ, ಅದು ಬೇರೆ. ಜೊತೆಗೆ ಅರ್ಧ ಗಂಟೆಗೆ ಮುಗಿಸಿ ಅಂತ ಹೇಳೋದು, ಡೈರೆಕ್ಷನ್ ಕೊಡೋದು ಅವರಿಗೇನೆ. ನೀವು ವಿಡಿಯೋಗ್ರಾಫರ್ ಬಂದಾಗ ಸುಮ್ಮನೆ ಮಂತ್ರ ನಿಲ್ಲಿಸಿಬಿಡಬೇಕು, ದೂರ ನಿಂತ್ಕೊಂಡ್ಬಿಡಬೇಕು ಅಂತ ಹೇಳಿಬಿಡ್ತಾನೆ ಜೊತೆಗೆ. ಅವರು ಅಷ್ಟೇ, ನಮ್ಮ ಗಂಟೆ ಅನ್ನೋ ಕೂತು ಬಿಡ್ತಾರೆ. ಅವೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಬೇಕು. ಒಂದು ಹೊಟ್ಟೆಪಾಡು ಆಗಬೇಕು, ದೇವತಾ ಕಾರ್ಯ ಆಗಬೇಕು, ಪ್ರಾಣಾಯಾಮೋ ವಾಸುದೇವಂ, ಮುಖ್ಯವಾಗಿ ದೇವರು ಪೂಜೆ ಆಗಬೇಕು. ಮೇಷ್ಟ್ರು ಪಾಠ ಮಾಡ್ತಾನೆ, ಲೆಕ್ಚರು ದುಡ್ಡು ಬರುತ್ತೆ, ದುಡ್ಡು ಬರೋದು ಸೆಕೆಂಡರಿ, ಹುಡುಗರಿಗೆ ಎಷ್ಟೇ ಜ್ಞಾನ ಬರುತ್ತೆ ಅದು ಮೇನ್. ಅದು ಒಂದು ನಾಳೆ ದೊಡ್ಡ ಪ್ರೊಫೆಸರ್ ಆಗ್ತಾನೋ, ದೊಡ್ಡ ಡಾಕ್ಟರ್ ಆಗಿಬಿಡ್ತಾನೆ, ಆ ಪುಣ್ಯ ಇವನಿಗೆ ಬರುತ್ತೆ, ಅದು ಪರ್ಮನೆಂಟ್ ಉಳಿಯೋದು. ಈ ಸಂಬಳ ಹೋಗಿಬಿಡುತ್ತೆ, ಈ ಸಂಬಳ ಉಳಿಯೋದಿಲ್ಲ, ಅವನು ಮಾಡಿದ ಪುಣ್ಯ ಅಲ್ಲಿ ಉಳಿಯುತ್ತೆ. ಲೋಕದಲ್ಲೇ 2 ಪುಣ್ಯ ಇದೆ, ಲೋಕದಲ್ಲೇ ಹೊಟ್ಟೆಪಾಡಿಂದ ಬೇರೆ, ಮುಂದೆ ಜನಾಂಗ ತಯಾರಾಗೋದು ಬೇರೆ. ಇದು ಆಧ್ಯಾತ್ಮಕ್ಕೆ ಹೋದ್ರು ಅಂತೂ ಶಾಶ್ವತವಾದಂಥ ಕೀರ್ತಿ ಅದು. ಆದರೆ ಮನುಷ್ಯರು ಅದೆಲ್ಲ ಯೋಚನೆ ಮಾಡೋದೇ ಇಲ್ಲ. ಈಗ ನಾನು ಏನೋ ಮಾಡಿ ಬೈ ಹುಕ್ಕಾರಕ್ಕೆ ಮುಂದೆ ಬರಬೇಕು. ಅದರ ಫಲಿತಾಂಶ ಹೀಗಿರೋದ್ರಿಂದ ಈ ಸಲ್ಲದ ಪೌರೋಹಿತ್ಯಕ್ಕೆ ಎಡಿಸ್ತಾರೆ. ಅವರ ಡಿಫೆಕ್ಟ್ ಅಂತ ಹೇಳಿದ್ದಾರೆ. ಆಶ್ಚರ್ಯ ಅಂದ್ರೆ ಅವರಂತ ಪುರೋಹಿತರೇ ಇಲ್ಲ, ಅವರನ್ನು ಇವರು ಕಾಮೆಂಟ್ ಮಾಡ್ತಾರೆ. ಉಳಿದ ಪುರೋಹಿತರ ಗತಿ ಏನಾಗಬೇಕು ಯೋಚನೆ ಮಾಡಿ ಅಂತ ನಂಬರ್ 1 ಅವರು. ಅವ್ರ ಬಗ್ಗೆ ಹೇಳ್ತಾರೆ, ಇವರು ಟೆಂಪ್ಟ್ ಆಗಿದ್ದಾರೆ. ಭಾಗವತ ಪುರಾಣದಲ್ಲಿ ಒಂದು ಕಥೆ ಬರುತ್ತೆ. ನಿವಿರಾಜ ಯಜ್ಞ ಮಾಡ್ತಾ ಇರ್ತಾನೆ. ಯಜ್ಞ ಮಾಡ್ತಿದ್ದಾಗ ವಶಿಷ್ಠರು ಕುಲಗುರುಗಳು, ಸೂರ್ಯವಂಶಕ್ಕೆ ಕುಲಗುರುಗಳು, ಯಜ್ಞ ಮಾಡ್ತಿದ್ದವ್ರು ಇದ್ದಕ್ಕಿದ್ದಾಗ ಏನ್ ಮಾಡಿದ್ರಂತ, ಇಂದ್ರದೇವರು ಹೇಳಿ ಕಳಿಸಿದ್ರಂತೆ, ವಶಿಷ್ಠರೇ ಬನ್ನಿ ನನ್ನ ಕಡೆ ಯಜ್ಞ ಮಾಡಿಸಿ ಅಂತ ಹೇಳಿದ್ರಂತೆ. ಇವರು ಅದಕ್ಕೆ ಬಿಟ್ಟು ಹೋಗ್ಬಿಟ್ರಂತೆ ಅಲ್ಲಿ ನಡಿ ಅಂತ ಹೇಳಿ. ಅಲ್ಲಿ ಯಜ್ಞ ಮಾಡಿಸಿದ್ರಂತೆ. ಯಜ್ಞ ಮಾಡಿಸಿ ಪೂರೈಸಿ ಇಲ್ಲಿ ಬರ್ತಾರೆ ವಾಪಸ್. ಅವ್ರು ದೇವತೆಗಳು ತಾನೆ, ಮತ್ತೆ ಅಮೆರಿಕಾದ ಬಂದವ್ರ ಕರೆ ಹೋಗ್ಬಿಡ್ತಾರಲ್ಲ ಆ ಟೈಪ್. ಓ ಫಾರಿನ್ ರಿಟರ್ನ್ ಭಾಳ ಜಾಸ್ತಿ ಕೊಡ್ತಾ ಹೋಗ್ಬಿಟ್ರೆ ಇಂದ್ರಲೋಕಕ್ಕೆ ಹೋಗ್ಬಿಟ್ರು. ಮುಗಿಸಿ ಬಂದರು, ನಿವಿರಾಜನೆ ಭಾರಿಸಿಟ್ಟು ಬಂದ್ಬಿಡ್ತಂತೆ. ಇನ್ನೊಬ್ಬರು ಕರೆಸಿ ಯಾಗ ಮುಗಿಸಿಬಿಟ್ಟ ಆತ, ಬಿಡಲಿಲ್ಲ ಯಾಗ ನಿಲ್ಲಿಸಬಾರದು ಅಂದ್ರೆ ಇನ್ನೊಬ್ಬರು ಕರೆಸಿದೆ ಯಾಗ ಮುಗಿಸಿಬಿಟ್ಟ. ವಶಿಷ್ಠರು ಬಂದರು, ನಿವಿರಾಜ ಯಾಗ ಮುಂದುವರ್ಸೋಣ ಅಂತ ಕೇಳಿದರು. ಸ್ವಾಮಿ ನಿಮ್ಮ ಸಹವಾಸ ಬೇಕಾಗಿಲ್ಲ ಅಂತ ಹೇಳಿಬಿಟ್ಟ. ಎಂಥ ಕೆಲಸ ಮಾಡಿದ್ದೀರಿ ನೀವೀಗ? ನನ್ನ ಕೆಲಸ ದೇವತಾ ಕಾರ್ಯ ಮಾಡಲಿಕ್ಕೆ ಅಂತ ಹೊರಟ್ರೆ ಅರ್ಧಕ್ಕೆ ಬಿಟ್ಟು ಹೋಗಿಬಿಟ್ಟಿದ್ದೀರಾ? ನನಗೆ ಭಾರಿ ಸಿಟ್ಟು ಬಂದಿದೆ, ನಿಮ್ಮಿಂದ ಆಗಬೇಕಾಗಿಲ್ಲ, ಮುಗಿಸಿಬಿಟ್ಟೆ ಅಂತ ಹೇಳಿದರು. ಸಿಟ್ಟು ಬಂತಂತವ್ರಿಗೆ, ನೀನು ಸತ್ತೋಗೋ ಶಾಪನೇ ಕೊಟ್ಬಿಟ್ರೆ ಸಿಟ್ಟಿದ್ದೆ. ನಿಮ್ಮೇ ರಾಜ ಶಿಷ್ಯ, ನೀನು ಸತ್ತೋಗು ಅಂತಲೇ ಶಾಪ ಕೊಟ್ಟರು. ಅವನು ಬಿಡಲಿಲ್ಲ, ಸ್ವಾಮಿ ನೀವು ಸತ್ತೋಗ್ರಿ ಶಾಪ ಕೊಟ್ಟಂತ. ಅವನು ಕೂಡ ಗುರುಗಳಿಗೆ ಶಾಪ ಕೊಟ್ಟುಬಿಟ್ಟ. ನಡಿ ಇಷ್ಟು ಮಾತ್ರ ಇವತ್ತು ಫಾಲೋ ಮಾಡ್ತಾರೆ, ಇಂಥದ್ದೆಲ್ಲ ಫಾಲೋ ಮಾಡ್ತಾರೆ. ಈ ಕೊಲ್ಲೋ ಶಾಪ ಕೊಡೋದು ಅಭ್ಯಾಸ ಆಗಿಬಿಟ್ಟಿದೆ ಜನಗಳಿಗೆ. ಅದು ತೀರಾ ಎಕ್ಸೆಪ್ಷನ್ ಅದು ಒಂದು. ತಕ್ಷಣ ಇಬ್ಬರು ಸತ್ತೋಗ್ಬಿಟ್ರು. ಆಶ್ಚರ್ಯ, ನಿವಿರಾಜರು ಸತ್ತೋದ, ವಶಿಷ್ಠರು ಸತ್ತು ಹೋಗಿಬಿಟ್ರು. ಆಗ ದೇವತೆಗಳು ನೋಡಿದ್ರಂತೆ, ಇದ್ಯಾವುದೋ ಪ್ರಾರಬ್ಧದ ಫಲ, ಪಾಪ, ಇವರು ಹೀಗೆ ಆಗಬಾರದು, ಜಗತ್ತು ಹಾಳಾಗಬಾರದು ಅಂತ ಹೇಳಿ ಇಬ್ಬರು ಬದುಕಲಿ ಏನು ತೀರ್ಮಾನ ಮಾಡಿದ್ದಾರೆ. ಇಬ್ಬರು ಬದುಕಬೇಕು ಮತ್ತೆ, ಯಾಕೆ ಇಬ್ಬರು ದೇವತಾ ಭಕ್ತರು. ನ ದೇವತೋಷಣಂ ವೃಥ, ದೇವತೆಗಳ ಆರಾಧನೆ ಎಂದೂ ದಾರಿ ತಪ್ಪಿಸೋದಿಲ್ಲ, ಒಳ್ಳೇದಾಗಲೇಬೇಕು ಅಂತ ಹೇಳಿ ಅವರು ಕೇಳಿಕೊಂಡ್ರಂತೆ. ಆಗ ವಶಿಷ್ಠರು ಮತ್ತೊಮ್ಮೆ ಹುಟ್ಟಿ ಬರುತ್ತಾರೆ. ಆಗ ಅವರಿಗೆ ಉರ್ವಶಿಯ ಮಗಳಾಗಿ, ಮೊದಲು ಬ್ರಹ್ಮದೇವರ ಮಕ್ಕಳವರು, ಈ ಉರ್ವಶಿಯ ಮಗಳಾಗಿ ಹುಟ್ಟಿ ಬರ್ತಾರೆ. ಅವತ್ತಿನಿಂದ ವಶಿಷ್ಠರ 2ನೇ ಜನ್ಮ, ಹೆಸರದೇ ಇನ್ನೊಮ್ಮೆ ಹುಟ್ಟಿ ಬಂದರಂತೆ. ನಿಮಿರಾಜನು ಹುಟ್ಟಿ ಬರಲಿಕ್ಕೆ ಅಂತೇಳಿ ನಿಮಿರಾಜ ಹೇಳ್ತಾನೆ, ಸ್ವಾಮಿ ನಾನು ಈ ದೇಹ ತಗೊಂಡಿಟ್ಟು ಹುಟ್ಟಲಿಕ್ಕೆ ಇಷ್ಟಪಡೋದಿಲ್ಲ, ನಾನು ಇಂಥ ಹುಟ್ಟ ನನಗೆ ಬೇಡ ಅಂದ್ಬಿಟ್ನಂತ. ಆಗ ಹೇಳ್ತಾರೆ ದೇವತೆಗಳು, ಹಾಗೆ ಒಂದು ಕೆಲಸ ಮಾಡು, ನೀನು ಎಲ್ಲರ ಕಣ್ಣ ರೆಪ್ಪೆಗಳಲ್ಲಿ ವಾಸ ಮಾಡು ಅಂತ ಹೇಳ್ತಾರೆ. ಎಲ್ಲರ ಕಣ್ಣಿನ ರೆಪ್ಪೆಯಲ್ಲಿ ವಾಸ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ರೆಪ್ಪೆಗಳಿಗೆ ನಿಮೇಶಗಳು ಅಂತ ಹೆಸರಾಯಿತು. ನಿಮಿಷ ಉಪಯೋಗಿಸ್ತೇವಲ್ಲ, ಈ ರೆಪ್ಪೆಗಳನ್ನು ಹಾಗೆ ತೆಗೆಯೋದಕ್ಕೆ ಒಂದು ನಿಮೇಶ ಅಂತ ಕರೀತಾರೆ. ನಿಮಿರಾಜನ ಹೆಸರದಲ್ಲಿ ಬಂದಿರೋದು. ಅವತ್ತು ನಿಮಿರಾಜನ ವಾಸ ಅಲ್ಲಿ ಬದುಕಿದ್ದಾನೆ ಅಂತ ಹೇಳ್ತಾನೆ. ಇವತ್ತಿಗೂ ನಿಮಿರಾಜ ಬದುಕಿದ್ದಾನೆ, ಆ ರೂಪದಲ್ಲಿ ಬದುಕಿದ್ದಾನೆ. ಈ ಕಥೆ ಯಾತಕ್ಕೆ ಹೇಳಿದೆ, ಪೌರೋಹಿತ್ಯದಲ್ಲಿ ಏನೇನು ನಡೆಯುತ್ತೆ, ಅವ್ರು ಹೇಗಿರಬೇಕು, ಇವನು ಹೇಗಿರಬೇಕು. ಅವರೆಲ್ಲ ಭಾರಿ ದೊಡ್ಡವರಾಗಿದ್ದಕ್ಕೆ ಆ ರೀತಿ ಆಯಿತು. ಆದರೆ ಉಳಿದವರಿಗೆ, ಬರೀ ತಪ್ಪೇ ಮಾಡೋರಿಗೆ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಭಾರಿ ದೊಡ್ಡ ಮನುಷ್ಯ ಲೇಟ್ ಆಯಿತು, ಕಾರ್ ಮಾಡ್ಕೊಂಡು ಹೋದ, ಆ ರೀತಿ ನಾವು ಮಾಡೋಕ್ಕಾಗೋದಿಲ್ಲ. ಅವನು ಭಾರಿ ಶ್ರೀಮಂತ, ಎಲ್ಲ ಹೋಗಬೇಕಾಗಿತ್ತು, ಟ್ರೈನ್ ಮಿಸ್ ಆಯಿತು, ದುಡ್ಡಿತ್ತು, ಪ್ಲೇನಲ್ಲಿ ಹಾರೋ ಬಿಟ್ಬಿಟ್ಟ, ಅದು ಪ್ಲೇನ್ ಮಿಸ್ ಆಯಿತು, ಒಂದು ಕಾರ್ ಮಾಡ್ಕೊಂಡು ಹೊರಟ. ಆದರೆ ಆ ರೀತಿ ಸಾಮಾನ್ಯರು ಮಾಡೋಕ್ಕಾಗೋದಿಲ್ಲ, ಮಾಡಿದರೆ ಅವನಿಗೆ ಅದು ಇಲ್ಲ ಇದು ಇಲ್ಲ ಆಗಿಬಿಡುತ್ತವೆ. ಋಷಿಗಳು ದೇವತೆಗಳೆಲ್ಲ ಬೇರೆ ತಪಸ್ಸಿನ ಸಿದ್ಧಿ ಇರುತ್ತೆ, ಹೇಗೋ ಪಾರಾಗಿ ಬಿಡ್ತಾರೆ. ಆದ್ದರಿಂದ ಅವರು ಬದುಕ್ತಾರೆ, ನಾವ ತಪ್ಪು ಮಾಡಕ್ ಬರೋದಿಲ್ಲ. ಮೊದಲೇ ಹೇಳಿದಂತೆ ಪೌರೋಹಿತ್ಯ ನಮಗೆ ಬೇಕೇ ಬೇಕು, ಅದಿಲ್ಲದೆ ಹೋದ ಧರ್ಮ ಕಾರ್ಯಗಳಾಗೋದಿಲ್ಲ. ಆದರೆ ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋ ತಾತ್ಪರ್ಯ, ಬಿಡೋದು ತಾತ್ಪರ್ಯ ಅಲ್ಲ, ಅದರ ಜೊತೆಗೆ ನಿಂದೇನೂ ತಾತ್ಪರ್ಯ ಅಲ್ಲ, ಎಚ್ಚರಿಕೆಯಿಂದ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಡ್ರೈವ್ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿ ವೆಹಿಕಲ್ ಉಪಯೋಗಿಸಬಾರದು ಅಂತ ಅರ್ಥ ಅಲ್ಲ, ಕೇರ್ಫುಲ್ ಆಗಿ ಉಪಯೋಗಿಸಿ ಅಂತ ಅಷ್ಟೇ ಅರ್ಥ. ಡ್ರೈವ್ ಕೇರ್ಫುಲಿ ಅಂತಾರಲ್ಲ, ಕೆಲವು ಕೆಲಸಗಳು ಬಹಳ ಸುಲಭ, ಕೆಲವು ಕೆಲಸಗಳು ಬಹಳ ರಿಸ್ಕಿ, ಅದರಲ್ಲೇ ಇದೆ. ಈ ಮಂಗಳ ಕಾರ್ಯದ ಪುರೋಹಿತರಿರ್ತಾರಲ್ಲ ಅವರಿಗೆ ಸ್ವಲ್ಪ ಕಡಿಮೆ, ಅಪರಾಧ ಕಾರ್ಯ ಮಾಡಿಸ್ತಾರಲ್ಲ ಭಾರಿ ರಿಸ್ಕ್ ಜಾಸ್ತಿ ಅವರಿಗೆ. ನೋಡಿ ಅಲ್ಲೇ ತಾರತಮ್ಯ ಇದೆ. ಮತ್ತೆ ಒಂದ್ ಕಡೆ ಹೋದಾಗ ಏನಾಗಿದೆ, ನಾನು ಕಣ್ಣಾರೆ ಕಂಡಿದ್ದು, ಅಪರಾಧ ಮಾಡಿಸ್ತಿದ್ದಾನಾತ, ಯಾರೋ ಮಾಡಿಸ್ತಾ ಇದ್ದಾನೆ, ಅವನಿಗೆ ಮೈಲಿಗೆ ಇದೆ, ಇದು ಗೊತ್ತ, ಅವನಿಗೆ ಸೂತಕ ಇದೆ, ಆತ ಮಾಡಿಸ್ತಾ ಇದ್ದಾನೆ. ಎಷ್ಟು ತಪ್ಪದು ಒಂದು ಮಂತ್ರ ಹೇಳು, ಸಂಧ್ಯಾವಂದೆ ಆ ಪೂರ್ತಿ ಮಾಡೋಹಾಗಿಲ್ಲ ಅಂತ ಹೊತ್ತಲ್ಲಿ ವೇದ ಮಂತ್ರ ಹೇಗೆ ಹೇಳ್ತಾನೆ ಪುಣ್ಯಾತ್ಮ, ಹೇಳ್ತಾ ಇದ್ದಾನೆ. ಒಳ್ಳೇದಾಗದು ಹೇಳಿದೆ, ಎರಡು ತಿಂಗಳಿಗೆ ಹೋಗೇ ಬಿಟ್ಟಾತ, ನೋಡಿದ್ರೆ ಕೃಷ್ಣ ಹೋಗೇ ಬಿಟ್ಟ ಆ ಕಡೆ, ಉಳಿಯೋ ಸಾಧ್ಯನೇ ಇಲ್ಲ. ಅದು ಆ ಶಾಪ ಹಾಕ್ತಾರೆ, ಪಿತೃದೇವತೆಗಳು ಶಾಪ ಹಾಕ್ತಾರೆ, ಮೈಲಿಗಿಂತ ಮಾಡಿದ್ರೆ ತಗೊಳೋದೇ ಇಲ್ಲ ಅವರು. ಇದೆಲ್ಲ ಯೋಚನೆ ಮಾಡಬೇಕು ಜನಗಳು. ಈ ನಾ ಕಣ್ಣಾರೆ ಕಂಡಿದ್ದು ಹೇಳ್ತಿರೋದು ನಿಮಗೆ ನಾನು, ಬೇರೆ ಅಲ್ಲ. ಎಷ್ಟು ಆಭಾಸವಾಗುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ. ಎಷ್ಟೋ ಸಲ ಕೆಲವರಿಂದ ಕಾರ್ಯ ಸಿದ್ಧಿ ಆಗೋದಿಲ್ಲ, ಹಾಳಾಗಿ ಹೋಗಿಬಿಡುತ್ತೆ, ಸತ್ಫಲ ಬರೋದಿಲ್ಲ ಅಲ್ಲ, ದುಷ್ಫಲ ಬರುತ್ತೆ. ಅದರಿಂದ ನಾವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಅವ್ರನ್ನ ಕೇಳಬೇಕು, ಸ್ವಾಮಿ ಅವಸರ ಪಡ್ಕೋಬೇಡಿ, ಅವ್ರು ಹೇಳಿದ್ದನ್ನು ಮಾಡೋಕೆ ನಾವು ತಯಾರು ಅಂತ ಹೇಳಬೇಕು. ನಾವು ಡೈರೆಕ್ಟ್ ಮಾಡೋಕೆ ಹೋಗಬಾರ್ದು ಅವರನ್ನು, ಪೂರ್ತಿ ಸಮಗ್ರ ಮಾಡಿಸ್ಬೇಕು, ನಾವು ತಯಾರಿದ್ದೆ. ಆ ರೀತಿ ಇಲ್ಲದೆ ಹೋದರೆ ಮಾಡಿಸ್ಲಿಕ್ಕೆ ಹೋಗಬೇಡಿ, ಏನು ಪ್ರಯೋಜನ ಇಲ್ಲ, ಅದರಿಂದ ಬಹಳ ಅಪಾಯ ಉಂಟು. ಇದೆಲ್ಲ ಎಚ್ಚರಿಕೆ ಮಾತನ್ನು ಒಂದು ಮಾತಿನಲ್ಲಿ ಇಡ್ತಾರಲ್ಲ, ಆಗ ನಾವು ಯಾತ ಗ್ರಂಥಗಳನ್ನು ಓದಬೇಕು ಅಂತ ಗೊತ್ತಾಗುತ್ತೆ. ನಾವು ಕಥೆ ಕೇಳಿ ಇದು ಮಾಡೋದಲ್ಲ, ಅದನ್ನು ಫಾಲೋ ಮಾಡಲಿಕ್ಕೆ ಅಂತ ಹೊರಟ್ರೆ ಅದು ಮಂಗಳಕರವಾದ ಗ್ರಂಥವಾಗುತ್ತೆ ಎಂಬುದೇ ಶಾಸ್ತ್ರ. ಕಥೆಯ ರೂಪದಲ್ಲಿ ತತ್ವ ಹೇಳೋದಕ್ಕೆ ಶಾಸ್ತ್ರ ಅಂತ ಕರೆಯೋದು. ಮುಂದೆ ಹೇಳ್ತಾರೆ ಇದೆಲ್ಲ. ಇನ್ನೊಂದು ಹೇಳಿದೆ, ಯಾರೋ ಒಬ್ಬ ಪುರೋಹಿತ ಬಂದಿದ್ದೇನೆ, ಉಪನಯನ ಮಾಯಿಸಿ ಮುಗಿಸ್ತೊಂದು ಹೊರಟುಬಿಟ್ಟ ನಡಿ ಅಂತೇಳಿ ಆತನ ಕರೆದೆ. ಏನು ಮಾಡಿದ್ದೀರಿ ನೋಡಿ ಅಂತ ಹೇಳಿದೆ. ನೋಡಿದರೆ ಜನಿವಾರನೇ ಹಾಕ್ಸಿಲ್ಲ ಹುಡುಗನಿಗೆ, ಉಪನಯನ ಮಾಡಿಸಿದ್ದ, ಲೆಕ್ಕ ಹಾಕಿ ನೋಡಂತ ಯಜ್ಞೋಪವೀತನೇ ಹಾಕ್ಸಿಲ್ಲ. ಅಯ್ಯೋ ಅಯ್ಯೋ ಒಂದು ಬಂದ ಓಡ್ಕೋತ ಬಂದ, ತಾನೇ ತೊಗೊಂಡ ಹಾಕಿದ ಓಡೋಗ್ಬಿಟ್ಟಂತೆ, ಓಡೋಗ್ಬಿಟ್ಟ ಯಾ ತಾನೇ ಹಾಕಿಬಿಟ್ಟ ಉಪನಯನ ಜನಿವಾರ ಲೆಕ್ಕ ಹಾಕಿ ನೋಡೋಣ. ಅದು ತಂದೆ ತಾಯಿಗಳ ಹಕ್ಕು, ಅದು ಒಂದು ತಂದೆ ಅನ್ಸೊಳ್ಳದೆ ಅದರಿಂದ ಇವ್ರು ತಾನೇ ಹೋಯ್ತು. ಅವ್ರಿಗೆ ಏನೂ ಗೊತ್ತಿಲ್ಲ ಪಾಪ, ಅವ್ರು ಮಾಡಿಸೋರು ಏನೂ ಗೊತ್ತಿಲ್ಲ, ಅದರ ಅಂಡು ಅಡ್ವಾಂಟೇಜ್ ತೊಗೊಂಡ ಹೊರಟುಬಿಟ್ಟ ನಡೆಯಲು. ಇಂಥ ಪ್ರಸಂಗಗಳು ಎಷ್ಟು ನಡೆಯುತ್ತೆ ಅಂತ ಯೋಚನೆ ಮಾಡಿದರೆ ಎಷ್ಟು ತಪ್ಪು ಮಾಡ್ತಾರೆ. ಮಂತ್ರ ಇಲ್ಲ, ತಂತ್ರ ಇಲ್ಲ, ಮಂಗಲಾಷ್ಟಕನೇ ಇಲ್ಲ ಅಂತ ಪುರೋಹಿತರಿದ್ದಾರೆ. ಮಂಗಲಾಷ್ಟಕ ಹೇಳಕ್ಕೂ ಬರೋದಿಲ್ಲ ಅವರಿಗೆ, ಇಲ್ಲ ತಪ್ಪು ತಪ್ಪಾಗಿ ಹೇಳ್ತಿರ್ತಾರೆ, ಶಿಕ್ಷಣದ ಹೆಸರು ಕೂಡ ಇರೋದಿಲ್ಲ. ಎಷ್ಟು ಆಭಾಸ, ಎಷ್ಟೋ ಜನ ರಾಘವೇಂದ್ರ ಸ್ತೋತ್ರ ಬರೋದಿಲ್ಲ ತುಂಬ ಜನಗಳಿಗೆ. ವೆಂಕಟೇಶ ಸ್ತೋತ್ರ ತಪ್ಪು ಹೇಳ್ತಾರೆ ಗೊತ್ತಾ, ವೆಂಕಟೇಶ ಸ್ತೋತ್ರ ವೆಂಕಟೇಶವು ವಾಸುದೇವೋ ಪ್ರದ್ಯುಮ್ನೋ, ಮತ್ತು ವಾಸುದೇವೋ ಹೇಗಾಗುತ್ತೆ, ಸಾಧ್ಯನೇ ಇಲ್ಲ. ಮುಂದೆ ಪ್ರದ್ಯುಮ್ನ ಇದೆ, ವಾಸುದೇವ ಆಗೋದೇ ಇಲ್ಲ, ಹೊಡಿತಿರ್ತಾನೆ ಕುದ್ಕೊಂಡ್ಬಿಟ್ಟು ಅವ್ರು ಕೈ ಬಿಟ್ಕೊಂಡು ಕೇಳ್ತಾನೆ ಇರ್ತಾರ ಅವ್ರು. ಆ ತಪ್ಪುಗಳು ಆಗಬಾರದು. ಇದು ಆಚರಣೆ, ಅದು ಥಿಯರಿ ಬೇರೆ, ಪ್ರಾಕ್ಟೀಸ್ ಬೇರೆ. ಪ್ರಾಕ್ಟೀಸ್ನಾಗ ಇಮ್ಮಿಡಿಯೇಟ್ ಏಟ್ ಕೊಡುತ್ತೆ, ಇಮ್ಮಿಡಿಯೇಟಾಗಿ ರಿಸಲ್ಟ್ ಕೊಡುತ್ತೆ. ಅಂಥವರನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳಿದ್ರಿಂದ ಆ ಒಂದು ಮಾತಿನೊಳಗೆ ಪುರೋಹಿತ ಇತಿಮಿತಿಗಳನ್ನೇ ಹೇಳಿತ್ತು. ಉಪಲಕ್ಷಣೆಯ ಅರ್ಚಕರು ಬಹಳ ಎಚ್ಚರದಿಂದ ಇರಬೇಕು, ಅದೇ ರೀತಿ ಬಾಠಾಪತ್ಯ ಬಠಾಧೀಶರು ಎಚ್ಚರದಿಂದ ಇರಬೇಕು. ಸಮಾಜದ ಜವಾಬ್ದಾರಿ ಅವರ ಮೇಲೆ ಇದೆ, ಅವ್ರು ಹೇಳಿದ ಜನ ಕೇಳ್ತಾರಾದ್ರಿಂದ ಬಹಳ ಎಚ್ಚರಿಕೆಯಿಂದ ಗೈಡ್ ಮಾಡಬೇಕು ಅಂತ ಅದಕ್ಕೆ ತಾತ್ಪರ್ಯ. ಇನ್ನು ಮುಂದಿನ ಭಾಗ, ಆ ಕಾಮದಲ್ಲಿ ದುಡ್ಡಿನ ಆಸೆಯ ಪ್ರಶ್ನೆ ಬಂತು, ಇನ್ನೂ ಕೆಲವರು ಕಾಮುಕರಿದ್ದಾರೆ ಅಂತ ವರ್ಣನೆ ಮಾಡ್ತಾ, ಕಾಮಿನಿಗೆ ಸೋತೊಬ್ಬ ಕಾಮ ನಿರ್ಜಿತನೊಬ್ಬ, ಕಾಮಿನಿಗೆ ಸೋತೊಬ್ಬ ಸ್ತ್ರೀಯರಿಂದ ಎಷ್ಟು ಜನ ಸೋತು. ವಿಶ್ವಾಮಿತ್ರಾದಿಗಳ ತಪಸ್ಸು ಹಾಳಾಗಿದ್ದೆ ಮೇನಕಾದಿಗಳಿಂದ ನೋಡಿದರು, ಆ ಕ್ಷಣಕ್ಕೆ ಅವರ ತಪಸ್ಸು ಹಾಳಾಗಿ ಹೋಯಿತು. 10,000 ವರ್ಷ ತಪಸ್ಸು ಮಾಡಿದ್ದರು ವಿಶ್ವಾಮಿತ್ರ ಮುನಿಗಳು. ಅವರ ಜೀವನದ ಗುರಿ ನಾನು ಬ್ರಹ್ಮಋಷಿ ಆಗಬೇಕು, ವಶಿಷ್ಠರ ಜೊತೆಗೆ ಸ್ಪರ್ಧೆ ಹೊಂದಿದ್ದಾರೆ, ಬ್ರಹ್ಮಋಷಿ ಆಗಬೇಕು. ಒಳ್ಳೆ ರೀತಿಯಲ್ಲಿ ಮಾಡಿದರು, 10,000 ವರ್ಷ ಮುಗೀತು. ಇಂದ್ರದೇವರು ಮೇನಕ್ಕೆ ಕಳಿಸಿದರು, ನೋಡಿದರು, ಆ ಕ್ಷಣಕ್ಕೆ ತಪಸ್ಸನ್ನು ಕೈಬಿಟ್ರು. ಮುಂದೆ ಶಕುಂತಲೆ ಹುಟ್ಟಿಲ್ಲ, ಅದರಿಂದ ಶಕುಂತಲೆ ಹುಟ್ಟಿ ಭರತ ಹುಟ್ಟಿದ ಮುಂದಿನ ಕಥೆ. ಅವರ ತಪಸ್ಸಂತ ಹಾಳು ಮಾಡಿಕೊಂಡ್ರು, ಅದಕ್ಕೆ ಕಾರಣ ಏನೀಗ, ಕಾಮುಕರಾಗಿದ್ದರ ಫಲ ಅದು. ಮತ್ತೆ 10,000 ವರ್ಷ ತಪಸ್ಸು ಮಾಡಿದರು. ಇನ್ನೊಬ್ಬ ಅಪ್ಸರಿ ಬಂದರು, ರಂಭ ಅಂತ ಬಂದು ನೋಡಿದರು, ಮತ್ತೊಮ್ಮೆ ತಪ್ಪಿ 40,000 ವರ್ಷ ತಪಸ್ಸು ಮಾಡುತ್ತೆ. 10,000ಕ್ಕೊಂದ್ಸಲ ಇಂಥ ಕೆಲಸ ಆಗ್ತಿರತ್ತೆ, ಕೊನೆಯದರಲ್ಲಿ ಗೆದ್ದು ಬಿಡುತ್ತಾರೆ, ಗೆದ್ದು ಬ್ರಹ್ಮಋಷಿ ಹಾಗೆ ಬಿಡುತ್ತಾರೆ. ಆದರೆ ಅವರು ಒಂದ್ಸರ್ತಿಗೆ ಆಗಲಿಲ್ಲ, 8 ಸರಿ ಸೋತಿದ್ದಾರೆ ನೋಡಿ ಅಂತ ಹೇಳಿದ್ದಾರೆ. ಕಾಮಿನಿಗೆ ಸೋತೊಬ್ಬ ಕಾಮ ನಿರ್ಜಿತನೊಬ್ಬ. ಇನ್ನು ಬ್ರಹ್ಮದೇವರ ಕಥೆ ಹೇಳ್ತಾರೆ. ಬ್ರಹ್ಮದೇವರು ಏನು ಮಾಡಿದ್ದಾರಂತೆ, ಸೃಷ್ಟಿ ಮಾಡ್ತಾ ಇದ್ದಾರೆ. ಆಗ ಒಬ್ಬ ಸ್ತ್ರೀಯನ್ನು ಸೃಷ್ಟಿ ಮಾಡಿದರು, ಸರಸ್ವತಿ ಅಂತ ಹೆಸರು. ಸೃಷ್ಟಿ ಮಾಡಿ ಏನು ಮಾಡಿದರಂತೆ, ತಾವೇ ಮದುವೆಯಾಗಲಿಕ್ಕೆ ಅಂತ ಹೊರಟರಂತೆ ಬ್ರಹ್ಮದೇವರು. ಆಗ ದೇವತೆಗಳೆಲ್ಲ ಹಾಗೆ ಮಾಡಿಬೇಡಿ ನಿನ್ನ ಮಗಳು ಅಂತ ಹೇಳಿದರಂತೆ, ಬ್ರಹ್ಮದೇವರು ಬಿಟ್ಟುಬಿಟ್ರಂತೆ. ಇದು ಕಥೆ, ಇದು ಒಂದು ಭಾಗವತ ಪುರಾಣದಲ್ಲಿ ಬರುತ್ತೆ, ತೃತೀಯ ಸ್ಕಂದದಲ್ಲಿ ಬರುತ್ತೆ. ಅಲ್ಲಿ ಆಚಾರ್ಯ ಸಂಗ್ರಹ ಮಾಡ್ತಾರೆ ಈ ಮಾತನ್ನು. ಬ್ರಹ್ಮದೇವರು ಈ ರೀತಿ ಮಾಡಿದರು. ಅತ್ತ ಚಕಮೇ ಪುತ್ರಿಕಾಂ ಕ್ಷತ್ತಃ ಶುಶೃಣೋತ್ಸ ಕಥಾಂತರಿ. ಆಗ ಅಪಾಹಸ ಸೋಬ್ಜಯೋನಿಂ ಶಶಾಪಾತ ಚತುರ್ಮುಖ ಅಂತ ನಿರ್ಣಯದ ಮಾತು. ಇಲ್ಲಿ ಸೂಕ್ಷ್ಮ ವಿಚಾರ ಒಂದು ಸುಮಾರು ದಿನ ಅಷ್ಟೇ ಕೇಳಿರ್ತಾರೆ. ಈ ಸಿನಿಮಾ ನಾಟಕದ ಮಂದಿ ಎಲ್ಲ ಏನೋ ಮಾತಾಡ್ತಾ ಮಾತಾಡ್ತಾ ಬ್ರಹ್ಮದೇವರೇ ಮಗಳನ್ನು ಕಾಮಿಸಿದ್ದಾರೆ ಅಂದ್ರೆ ತಾವು ಮಾಡಿದ್ರೆ ತಪ್ಪಲ್ಲ, ಈ ತರ ಬ್ರಹ್ಮದೇವರು ಬೈದಾಗೂ ಆಯ್ತು, ಒಂದು ತಾವು ತಪ್ಪು ಮಾಡಿದಾಗೂ ಆಯ್ತು, ಇಂಥ ಕಥೆಯನ್ನು ಕೇಳಿಬಿಟ್ಟಿರ್ತಾರೆ ಜನ. ಆದರೆ ಹೇಳ್ತಾರೆ ಲಕ್ಷ್ಮೀದೇವಿ ಮಾತನ್ನು ಹೇಳ್ತಿರೋದು ಲೋಕದೃಷ್ಟಿಯಿಂದ ಮಾತ್ರ. ಬ್ರಹ್ಮದೇವರಿಗೆ ಕಾಮನಾದಿ ದೋಷಗಳು ಇಲ್ಲವೇ ಇಲ್ಲ, ಯೋಚನೆ ಮಾಡಬೇಕು. ಅವರು ರುಜುಗಳು ಅಂತ ಹೇಳಿದ್ರೆ ಒಂದು ದೋಷನೂ ಅವರಲ್ಲಿಲ್ಲ, ಒಂದು ದೋಷ ಇದ್ದು ರುಜುಗಳಾಗೋದಿಲ್ಲ. ಅನಾದಿಕಾಲತಃ ಸರ್ವದೋಷ ಹೀನಾಹ ಗುಣಾಧಿಕಾಹ, ಆಚಾರ್ಯರ ಮತದು ಅನಾದಿಕಾಲದಿಂದ ಒಂದು ದೋಷವೂ ಇಲ್ಲದೆ ಇದ್ದ ರುಜುಗಳು ಅವರು ಆ ತಪ್ಪು ಮಾಡಿಯೇ ಇಲ್ಲ. ಮತ್ತೆ ಕಾಣುತ್ತಲ್ಲ ಅಂತ ಕೇಳಿದ್ರೆ ವಾಯುದೇವರು ಯಾಕೆ ಬ್ರಹ್ಮದೇವರು ಹಾಗೆ ಮಾಡಿದರು ಅಂದ್ರೆ ಅಸುರಮೋಹನಕ್ಕೋಸ್ಕರ ಹಾಗೆ ಮಾಡಿದ್ರು ಅಂತ ಹೇಳಿ ಆಚಾರ್ಯ ತಾತ್ಪರ್ಯವನ್ನು ಬರೀತಾರೆ. ಬ್ರಹ್ಮದೇವರು ಪರಮಾತ್ಮನ ಅಪ್ಪಣೆಯಂತೆ ಅಜ್ಞಾನಂಚೆ ಚತುರ್ವಾರಂ ದ್ವಿವಾರಂ ಭಯಮೇವಚ ಈ ರೀತಿ ತೋರಿಸ್ತಾ ಅಸುರಮೋಹನವನ್ನು ಮಾಡ್ತಾ ಕೃಷ್ಣನಿಗೆ ವೀಣಾಯಾಮೋ ವಾಸುದೇವಂ ಅಂತ ಹೇಳಿದ್ದಾರೆ ಹೊರತು ಬೇರೆ ಅಲ್ಲ ಅಂತ. ಸರಸ್ವತಿನ ಬಿಟ್ಟುಬಿಟ್ರಲ್ಲ ಅಂದ್ರೆ ಆಕೆ ಸರಸ್ವತಿ ಅಲ್ಲ ಅಂತ ಹೇಳ್ತಾರೆ. ಆಕೆ ಸರಸ್ವತಿ ಅಲ್ಲ, ಆಕೆ ಸಾಮಾನ್ಯ ಸ್ತ್ರೀ. ಬ್ರಹ್ಮದೇವರು ನಾಟಕ ಮಾಡಿದ್ರು ಅಷ್ಟೇನೆ. ಆಮೇಲೆ ಸರಸ್ವತಿ ತಾವು ನಿಜವಾಗ್ಲೂ ಸರಸ್ವತಿ ಬ್ರಹ್ಮದೇವರು ದಂಪತಿಗಳೇ. ಈಗ ಸರಸ್ವತಿ ಅಲ್ಲ, ಹೆಸರು ಸರಸ್ವತಿ, ನಿಜವಾದ ಸರಸ್ವತಿ ಅಲ್ಲ. ಆದ್ರಿಂದ ಯಾವಳನ್ನ ಬ್ರಹ್ಮದೇವರು ಕಾಮಿಸದಂತೆ ಮಾಡಿದ್ರೋ, ಯಾವಳನ್ನ ತ್ವರಿತ್ಯಾಗ ಮಾಡಿದ್ರೋ, ಆಕೆ ಮಾನುಷಿ ವಾಕ್ ಸ್ಮೃತ ನತು ದೈವಿ ವಾಕ್ ಅಂತ ಹೇಳುತ್ತಾರೆ. ದೈವಿ ಸರಸ್ವತಿ ಅಂದ್ರೆ ಬ್ರಹ್ಮಪತ್ನಿ ಸರಸ್ವತಿ. ಈ ಸೂಕ್ಷ್ಮ ಬರೆಯದೆ ಹೋಗಿದ್ರೆ ಎಷ್ಟು ತಪ್ಪಾಗ್ತಿತ್ತು. ವಾದ್ರಾಸ ಈ ಮಾತನ್ನ ಬೇರೆ ಕಡೆ ಬರೀತಾರೆ, ಇಲ್ಲಿ ಬರೆಯೋದಿಲ್ಲ. ಆಗ ನಮಗೆ ಅರ್ಥ ಆಗಲ್ಲ. ಲಕ್ಷ್ಮೀ ಶೋಭಾ ನಾಡು ಓದಬೇಕಾದ್ರೆ ಉಳಿದೆಲ್ಲ ಓದಿರ್ಬೇಕು, ಇಲ್ಲ ಅಟ್ಟು ಅಂದ್ರೆ ಬ್ರಹ್ಮದೇವರ ಮೇಲೆ ದೋಷ ಬರುತ್ತ. ಬ್ರಹ್ಮದೇವರ ತಪ್ಪು ಮಾಡಿಲ್ಲ, ಜನಗಳ ತಪ್ಪು ಮಾಡುತ್ತಾರೆ, ಅಂಥವರ ಸಹವಾಸ ಬೇಕಿಲ್ಲ ಅಂತ ಅರ್ಥ. ನೂನಂ ಕ್ವಚಿತ್ ನೂನಂ ತಪೋಯಶ್ಚ ನಮನ್ಯು ನಿರ್ಜಯ ಜ್ಞಾನಂ ಕ್ವಚಿತ್ತಶ್ಚ ನ ಸಂಗವರ್ಜಿತಂ. ಕ್ವಚಿತ್ ಮಹಾನ್, ಒಬ್ರು ಭಾರಿ ದೊಡ್ಡವರಿದ್ದಾರೆ, ಆದರೆ ಅವರೂ ಕೂಡ ಕಾಮವನ್ನು ಬಿಟ್ಟಿಲ್ಲ. ಜೊತೆಗೆ ಸೈಶ್ವರ ಕಿಂ ಪರತೋ ವ್ಯಾಪಾಶ್ರಯ. ಭಾಗವತ ಪುರಾಣದಲ್ಲಿ ಲಕ್ಷ್ಮೀಶ್ವರದ ಪ್ರಸಂಗದೊಳಗೆ ಮೂರು ಶ್ಲೋಕ ಬರುತ್ತೆ. ಮೂರು ಶ್ಲೋಕದಲ್ಲಿ ಎಲ್ಲಾ ದೇವತೆಗಳ ತಪ್ಪನ್ನು ಮಹಾಲಕ್ಷ್ಮೀ ದೇವಿ ಒಂದು ಲಿಸ್ಟ್ ಮಾಡಿಬಿಡ್ತಾರೆ. ವಾದಿರಾಜ ಸ್ವಾಮಿಗಳು 16 ಶ್ಲೋಕದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಭಾಗ ಒಂದು ದೃಷ್ಟಿಯಿಂದ ಮಹಾಭಾಗವತದ ವಾಕ್ಯಗಳಿಗೆ ವ್ಯಾಖ್ಯಾನ ರೂಪದಂತೆ ಇರತಕ್ಕಂಥ ವಾಕ್ಯಗಳು. ಇನ್ನು ಮುಂದಿನ ಭಾಗ. ಈ ಕಾಮದಲ್ಲೇ ರುದ್ರದೇವರು ವಿಚಿತ್ರವಾದ ಕಾಮ, ಅವರ ಕಾಮ ಏನಂತೆ ನಾರಾಯಣನ ಕೇಳ್ತಾರೆ. ನಾರಾಯಣ, ನೀನು ಮೋಹಿನಿ ರೂಪವನ್ನು ಧರಿಸಿದೆಯಂತೆ, ಅದ್ಭುತವಾದ ರೂಪವಂತೆ, ನಾನು ನೋಡ್ಲಿಕ್ಕಾಗಲಿಲ್ಲ ಅದನ್ನು, ಕಾಲಕೂಟ ಕುಡಿದು ಬಿಟ್ಟಿದ್ನಲ್ಲ, ಕಾಲಕೂಟ ಕುಡಿದಿದ್ದರಿಂದ ನನಗಾಗ ಮೂರ್ಛೆ ಇತ್ಯಾದಿ ಬಂದುಬಿಟ್ಟಿತ್ತು, ನಾನು ನೋಡ್ಲಿಕ್ಕಾಗಲಿಲ್ಲ, ತುಂಬ ಕೊಂಡಾಡ್ತಾ ಇದ್ದಾರೆ, ಸ್ವಲ್ಪ ನೋಡಬೇಕಲ್ಲ, ತೋರಿಸು ಅಂತ ಕೇಳಿದರೆ. ಆಗ ನಾರಾಯಣ ಹೇಳಿದ್ದೆ, ರುದ್ರದೇವರೇ ನಾನು ತೋರಿಸಿದ್ದಾಯ್ತು, ಜನ ನೋಡಿದ್ದಾಯ್ತು, ನೀವು ಯಾಕೆ ಸುಮ್ಮನೆ ತಲೆ ಹಾಕಿರ್ತೀರಿ ಅದನ್ನೆಲ್ಲ, ಬಿಟ್ಟುಬಿಡಿ, ಅದಂಥ ರೂಪ ಅಲ್ಲ, ನೋಡಿದರೆ ನಿಮ್ಮ ಮನಸ್ಸು ಸರಿ ಇರೋದಿಲ್ಲ ಅಂತ ಹೇಳಿದರೆ. ರುದ್ರದೇವ ಇಲ್ಲ ಇಲ್ಲ, ನಾನು ಕಾಮಹರ, ಕಾಮವನ್ನೇಗಿದ್ದು ನನಗೇನು ಆಗೋದಿಲ್ಲ, ಒಂದ್ಸರಿ ತೋರಿಸು ನಾರಾಯಣ ಅಂತ ಹೇಳಿದರೆ. ಬೇಡ ಅಂತ ನಾರಾಯಣ ಮತ್ತೆ ಹೇಳಿದನಂತೆ, ಇಲ್ಲ ಇಲ್ಲ ತೋರಿಸಲೇಬೇಕು ಅಂತ ಕೇಳಿಕೊಂಡ್ರಂತೆ. ಆಯ್ತು ತೋರಿಸ್ತೇನೆ ಅಂತ ಹೇಳಿದ್ರು. ಮಾತಾಡಿದ ಕೂತ ಪರಮಾತ್ಮ ಮಾಯ ಆಗಿಬಿಟ್ಟ. ಇದು ದೂರದಲ್ಲಿ ಬೋಹಿದು ರೂಪ ತೋರಿಸ್ತ. ರುದ್ರದೇವರು ತ ಕೇಳಿದ್ದು ಹೇಳಿದ ಮತ್ತೆ ಬಿಟ್ರು, ಓಡ್ಲಿಕ್ಕೆ ಶುರು ಮಾಡಿದ್ರು. ಆ ಕ್ಷಣಕ್ಕೆ ಅಲ್ಲಿಂದೇನೆ ಮೋಹಿನಿ ಪರಮಾತ್ಮ ಓಡ್ತಾ ಇದ್ದಾನೆ, ಇವರು ಹಿಂದೆ ಅಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಬಹಳಷ್ಟು ದೂರ ಹೋಗ್ತಾರೆ. ಅವ್ರು ಏನು ಮಾಡಿ ಪರಮಾತ್ಮ ಹೇಳಿದ್ದೇನೆ ಮರ್ತು ಬಿಡ್ತಾರೆ. ಮೋಹಿನ ರೂಪ ಭಾರಿ ಹುಷಾರು, ದೇವ್ರ ರೂಪ ಅಂತ ಮರ್ತು ಬಿಡ್ತಾರೆ. ಆಗ ಯಾರೋ ಒಬ್ಬ ಸ್ತ್ರೀ ಅಂತ ತಿಳ್ಕೊಂಡು ಹೋಗ್ತಾರೆ, ಮುಂದೆ ಅವರಿಗೆ ಅರ್ಥವಾಯ್ತಂತೆ ತಾನು ಏನು ತಪ್ಪು ಮಾಡಿದೆ ಅಂತ ಅರ್ಥವಾಯ್ತಂತೆ. ಆಗ ನಾಚಿಕೆ ಆಯ್ತಂತೆ ಅವರಿಗೆ. ಹೋಗಿ ಈ ಕಥೆನ ಅವ್ರು ಯಾರ ಮುಂದೆ ಹೇಳ್ತಾರೋ ಗೊತ್ತೇನು, ಪಾರ್ವತಿ ಮುಂದೆ ತಾವೇ ಹೇಳ್ತಾರೆ. ಇಂಥ ಕಥೆ ಹೆಂಡದ್ರ ಮುಂದೆ ಯಾರು ಹೇಳ್ತಾರೆ, ಹೋಗಿಬಿಟ್ಟು ಈಗ ಆಯ್ತು ಅಂತೇಳಿ ತಾವೇ ಹೇಳಿದ್ರಂತೆ. ಅದಕ್ಕೆ ಅಂದ್ರೆ ನಾನು ಸೋತಿದ್ದೆ, ಯಾರಿಗೋ ಸೋರ್ಲಿಲ್ಲ, ನಾರಾಯಣನಿಗೆ ಸೋತೆ ಅಂತ ಹೇಳ್ಬೇಕಾಯ್ತು. ಬೆಟರ್ ಟೀಮಿಗೆ ಸೋತ್ರೆ ಮರ್ಯಾದೆ ಹೋಗೋದಿಲ್ಲ, ಆ ಟೈಪ್ ಪರಮಾತ್ಮನಿಗೆ ಸೋತಿದ್ದೇನೆ ನಾನು. ಹೀಗೆಲ್ಲ ಆಯ್ತು ಪಾರ್ವತಿ, ಎಂಥ ಮುಹ್ಯಂತಿ ಯಂ ಸೂರಯ, ಪರಮಾತ್ಮನ ಮಹಿಮೆ ನಾನು ಇದಾಗಿಬಿಟ್ಟೆ, ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಅದನ್ನೇ ಜಗನ್ನಾಥದಾಸ್ ಹೇಳಬೇಕಾದ್ರೆ, ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಡಿಸಿದನು ಇವನ ಮಾಯವ ಗೆಲುವನಾವನು ಈ ಜಗತ್ರಯತಿ. ಇದು ದೇವರ ಮಾಯೆಯನ್ನು ಗೆಲ್ಲಕ್ಕೆ ಯಾರಿಗೂ ಆಗೋದಿಲ್ಲ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಆಗ ಇಂದ್ರದೇವ ರುದ್ರದೇವರಿಂದ ಹುಟ್ಟಿದ್ದೆ ರಜತ ಬೆಳ್ಳಿ, ಅವಾಗ ಹುಟ್ಟಿತಾನೆ ಬೆಳ್ಳಿ, ಹುಟ್ಟಿದ್ದು ರುದ್ರದೇವರಿಂದ ಹುಟ್ಟಿತು. ರುದ್ರದೇವರು ಬೆಳ್ಳಿನ ಸೃಷ್ಟಿ ಮಾಡಿದರು. ರುದ್ರದೇವರು ಪಿತೃಪತಿಗಳು ಅಂತ ಹೆಸರು. ಅದಕ್ಕೆ ಈ ಶ್ರಾದ್ದ ಪಕ್ಷಕ್ಕೆ ಬೆಳ್ಳಿ ಬಹಳ ಶ್ರೇಷ್ಠ ಅಂತ ಅದಕ್ಕೆ ಕರೆದಿತ್ತು. ಬೆಳ್ಳಿನ ಯಾತಕ್ಕೆ ಉಪಯೋಗಿಸ್ತಾರೆ ಅಂದರೆ ಅದು ಪಿತೃಗಳಿಂದ ಹುಟ್ಟಿ, ಪಿತೃಪತಿಯಾದ ರುದ್ರದೇವರಿಂದ ಹುಟ್ಟಿ ಬಂತು. ಅದಕ್ಕೆ ಪಿತೃಗಳಿಗೆ ರಜತ, ದೇವತೆಗಳಿಗೆ ಸುವರ್ಣ, ದೇವತೆಗಳಿಗೆ ಚಿನ್ನ ಪ್ರಿಯ, ಪಿತೃಗಳಿಗೆ ರಜತ ಪ್ರಿಯ. ಪಿತೃಸ್ಥಾನಕ್ಕೆ ಕೊಡ್ತಕ್ಕಂಥವರಿಗೆ ರಜತ ಕೊಡೋದಕ್ಕೆ ಅದೇ ಕಾರಣ ಆಯಿತು. ರುದ್ರದೇವರಿಗೂ ಆ ರುದ್ರದೇವರ ಕಥೆ ನಮ್ಮ ಪ್ರಾಕ್ಟೀಸಲ್ಲಿ ಬಂದೋಯ್ತು. ಅವರು ತಪ್ಪು ಮಾಡಿದ್ದಾರೆ ಎಂಬುದು ದಾಖಲೆ ಆಗೋಯ್ತು. ಮೋಹಿನಿಯ ರೂಪವನ್ನ ಕಂಡು ರುದ್ರದೇವರು ಕಾಮುಕರಾದರು. ಹಾಗೆಂದಾದರೂ ವಿಷ್ಣು ಆಗಿದ್ದಾನ ಯೋಚನೆ ಮಾಡಿ ಅಂತ ಹೇಳಿದ್ದಾನೆ. ವಿಷ್ಣು ಎಂದಾದ್ರೆ ಹಾಗಾಗಿದ್ದಾನ ಎಂದಿನ ಮಹಾಲಕ್ಷ್ಮಿನ ಕಣ್ಣೆತ್ತಿ ನೋಡೋದಿಲ್ಲ ಅಂತ ಪರಮಾತ್ಮ. ಸ್ವರತ ಆಸೀದುದಾರ ಗುಣ ವಾರಿಹಿರ ಅಪ್ರಮೇಯ ನಾರಾಯಣ ಪರತಮಃ ಪರಮಾತ್ಸ ಏಕ ಸಂಶಾಂತ ಸಂವಿದಖಿಲಂ ಜಠರೇ ನಿಧಾಯ ಲಕ್ಷ್ಮೀ ಭುಜಾಂತರ ಗತಃ ಸ್ವರತೋಪಿ ಚಾಗ್ರೆ. ಇದು ದೇವರ ಮಹಿಮೆ ಅಂತ ಪರಮಾತ್ಮನನ್ನ ಅರ್ಥ ಮಾಡ್ಕೊಂಡು ಸ್ವರತಃ ಲಕ್ಷ್ಮೀದೇವಿನ ಕಣ್ಣೆತ್ತಿ ನೋಡೋದಿಲ್ಲ ಅಂದ್ರೆ ನೋಡೋದಿಲ್ಲ. ಯಾವ ರೀತಿ ನೋಡೋದಿಲ್ಲ? ಕಾಮುಕನಾಗಿ ನೋಡೋದೇ ಇಲ್ಲ. ಆದ್ರೆ ಲಕ್ಷ್ಮೀ ಯಾವಾಗಲೂ ನೋಡ್ತಾನಂತೆ. ಆ ದೃಷ್ಟಿಯಿಂದ ತನ್ನ ಭಕ್ತಳು ಅಂತ ನೋಡ್ತಾನೆ ಹೊರತು ಕಾಮುಕನಾಗಿ ನೋಡೋದಿಲ್ಲ. ಲಕ್ಷ್ಮಿಯಷ್ಟು ಪ್ರಿಯ ಪರಮಾತ್ಮನಿಗೆ ಯಾರೂ ಇಲ್ಲ. ಆದರೆ ಆತನ ದೃಷ್ಟಿ ಕೇವಲ ಅನುಗ್ರಹವೇ ಹೊರತು ಮತ್ತೊಂದಲ್ಲ. ಆಗ ದೇವರು ಎಷ್ಟು ಸರ್ವೋತ್ತಮ ಅಂತ ಹೇಳೋದಕ್ಕೆ ಸಾಕ್ಷಿ. ಹೀಗಾಗಿದೆ. ಇನ್ನೂ ಕೆಲವರು ಬಹಳ ಜನಗಳಿದ್ದಾರೆ, ಅವರ ತಪ್ಪುಗಳು ವಿಚಿತ್ರ. ರುದ್ರದೇವರದ ಇನ್ನೊಂದು ಕಥೆ ಹೇಳುತ್ತಾರೆ. ಮಾವನ ಕೊಂದವನೊಬ್ಬ ಅಂತ ಹೇಳ್ತಾರೆ. ದಕ್ಷ ಪ್ರಜಾಪತಿನೇ ಕೊಂದು ಹಾಕಿಬಿಡ್ತಾರೆ. ಮಾವನ್ನು ಕೊಂದವರು ಅಂದ್ರೆ ಕೃಷ್ಣ ಮಾವನ ಕೊಂದ ಕಥೆ ಗೊತ್ತು. ಸೋದರ ಮಾವನ ಕೊಂದಿದ್ದಿವರು, ಹೆಣ್ಕೊಟ್ ಮಾವನ ಕೊಂದಿದ್ದವರು. ಈ ಎರಡು ಕಥೆ ಕೇಳಿಬಿಟ್ರೆ ಜನಗಳಿಗೆ ಓ ನಾವು ಹರಿಯಂತೆ ಇದ್ರೆ ಸೋದರ ಮಾವನ ಕೊಲ್ಲಬಹುದು, ಹರಣಂತೆ ಇದ್ರೆ ಹೆಣ್ಕೊಟ್ ಮಾವನ ಕೊಲ್ಲಬಹುದು, ಮನೆಯಲ್ಲೇ ಮರ್ಡರ್ ಮಾಡೋ ಕೆಲಸ ಬರಬಹುದು. ಅವರು ದೇವತೆಗಳಾಗಿ ತೋರಿಸಿದ ತತ್ವ. ಸೋದರ ಮಾವನ್ನು ಕೊಂದಿದ್ದು ಸೋದರ ಮಾವ ಅಂತ ಕೃಷ್ಣ ಕೊಲ್ಲಲಿಲ್ಲ, ಅವ್ರು ಮಹಾಪಾಪಿ ಅಂತ ಕೊಲ್ತಾನೆ. ದಕ್ಷ ಪ್ರಜಾಪತಿಯನ್ನು ಮಾತ್ರ ಇವರು ಕೋಪದಿಂದನೇ ಕೊಂದು ಬಿಡ್ತಾನೆ. ಶಚಿ ಸತೀದೇವಿ ದೇಹತ್ಯಾಗ ಮಾಡಿದ್ರು ಎಂಬ ಸಿಟ್ಟಿಗೆ ರುದ್ರದೇವರು ಹೋಗಿ ದಕ್ಷಯಜ್ಞವನ್ನು ಧ್ವಂಸ ಮಾಡಿಬಿಟ್ಟು ವೀರಭದ್ರ ರೂಪದಿಂದ ಹೋಗ್ತಾರೆ. ದಕ್ಷಯಜ್ಞವನ್ನು ಧ್ವಂಸ ಮಾಡಿಬಿಡ್ತಾರೆ. ಕೊನೆಗೆ ದಕ್ಷ ಪ್ರಜಾಪತಿ ತಲೆಯನ್ನೇ ಕಡಿದು ಹೋಮ ಮಾಡಿ ಹಾಕಿಬಿಡ್ತಾರೆ. ಅಂದ್ರೆ ಇವರಲ್ಲಿ ಕ್ರೋಧ ಇದೆ. ಈ ಕಾಮವೂ ಕೆಟ್ಟದ್ದು, ಕ್ರೋಧವೂ ಕೆಟ್ಟದ್ದು, ಆಸೆಯೂ ಕೆಟ್ಟದ್ದು. ಈ ಕ್ರೋಧ ಅನೇಕ ರೀತಿ ಬರಬಹುದು. ಅವರ ಕ್ರೋಧ ಬಂದಿದ್ದೆಲ್ಲ ಬೇರೆ ರೀತಿಯಲ್ಲಿ. ಗೌತಮರು ಮೊದಲಾದರೆ ಕೋಪ ಬಂದಿದ್ದು ಬೇರೆ ರೀತಿ, ದುರ್ವಾಸರಿ ಬಂದಿದ್ದು ಒಂದೇ ರೀತಿ, ಇವರಿಗೆ ಬಂದಿದ್ದು ಮತ್ತೊಂದು ರೀತಿ ರುದ್ರದೇವರಿಗೆ. ಆದ್ದರಿಂದ ಇವರನ್ನು ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಇದ್ದಾರೆ, ಶಿವನಿಂದ ಬಯಲಾದವನೊಬ್ಬ ಅಂತ ಹೇಳಿಬಿಡ್ತಾರೆ. ಶಿವನಿಂದ ಬಯಲಾದವನೊಬ್ಬ ಮನ್ಮಥ ಶಿವನ ಮನಸ್ಸನ್ನು ಕೆಡಿಸ್ತಕ್ಕೆ ಅಂತ ಬಾಣವನ್ನು ಪ್ರಯೋಗ ಮಾಡ್ತಾರೆ. ಆ ಕ್ಷಣಕ್ಕೆ ಶಿವನಿಗೆ ಚಂಚಲವಾಯ್ತಂತೆ ಮನಸ್ಸು. ಒಂದು ಕ್ಷಣ ಪಾರ್ವತಿ ಸೇವೆ ಮಾಡ್ತಾ ಇದ್ದಾಳೆ. ಹಿಮಾಲಯನ ಮಗನಾಗಿ ಹುಟ್ಟಿದ್ದಾಳೆ. ಸತೀದೇವಿಯಾಗಿದ್ದು ದಕ್ಷ ಪ್ರಜಾಪತಿಯ ಮಗಳಾಗಿದ್ದ ಪಾರ್ವತೀದೇವಿ ದೇಹತ್ಯಾಗ ಮಾಡಿ ಈಗ ನಿಜವಾಗಲು ಪಾರ್ವತಿ, ಈಗ ಮೊದಲು ಸತಿ ಈಗ ಪಾರ್ವತಿ, ಹಿಮಾಲಯನ ಮಗಳು, ಈಶ್ವರನನ್ನೇ ಗಂಡನನ್ನಾಗಿ ಹೊಂದಬೇಕು ಅಂತ ಹಠ. ಅದಕ್ಕೋಸ್ಕರ ತಪಸ್ಸನ್ನು ಮಾಡ್ತಾರೆ, ಉಗ್ರವಾದ ತಪಸ್ಸನ್ನು ಮಾಡ್ತಾರೆ. ಹರಿವಂಶರು ಹೇಳ್ತಾರೆ ಅದನ್ನು. ಆಗ ಅಪರ್ಣ ಅಂತ ಹೆಸರಾಯ್ತು. ಅಪರ್ಣ ಅಂದ್ರೆ ಏನರ್ಥ? ಒಂದು ಎಲೆ ಕೂಡ ತಿಂದೆ ಉಪವಾಸದಿಂದ ಸೇವೆ ಮಾಡಿದ್ರೆ ಅಂತ. ಆಗ ರುದ್ರದೇವರು ಒಂದು ದಿವಸ ಏನಾಗಿದೆ ಅವ್ರ ಹತ್ರ ನೋಡಿ ಅಷ್ಟು ಕಣ್ಣೆತ್ತೇ ನೋಡಿಲ್ಲ. ಕೊನೆಯ ಒಂದು ದಿವಸ ಕಣ್ಣೆತ್ತಿ ನೋಡಿದರಂತೆ. ಮನ್ಮಥ ಕಾಯ್ತಾ ಕೂತಿದ್ದ. ಅದಕ್ಕಾಗಿ ಬ್ರಹ್ಮ ಕಳಿಸಿರ್ತಾರೆ ಇಂದ್ರಾದಿ ದೇವತೆಗಳು, ಶಿವನ ಮನಸ್ಸನ್ನು ವಿಕಾರಗೊಳಿಸಬೇಕು, ಪಾರ್ವತಿಯನ್ನು ಮದುವೆ ಆಗಬೇಕು, ಷಣ್ಮುಖ ಹುಟ್ಟಬೇಕು, ತಾರಕಾಸುರನ್ನು ಕೊಲ್ಲಬೇಕು. ಇದು ಲಿಂಕ್ ಇದು ಒಂದು. ಅದಕ್ಕಾಗಿ ಮನ್ಮಥ ನೀನು ಹೋಗು ಅಂತ ಕಳಿಸಿದಾಗ ಮನ್ಮಥ ಕಾಯ್ತಾ ಕೂತಿದ್ದಂತೆ. ಆಗ ಬಾಣ ಹೊಡೆದನಂತೆ. ಬಾಣ ಹೊಡೆತಲಿಕ್ಕೆ ಒಂದು ಕ್ಷಣ ಅವರ ಮನಸ್ಸಿಗೆ ಇದಾಯ್ತಂತೆ, ಚಂಚಲವಾಯ್ತಂತೆ. ಈ ಮಾತನ್ನು ಕಾಳಿದಾಸನು ಹಾಗೆ ಬರೀತಾನೆ, ಬಹಳ ಆಶ್ಚರ್ಯ. ಅವನು ಭಾರಿ ಕಟ್ಟಾ ಶಿವಭಕ್ತ ಕಾಳಿದಾಸ. ಆದರೆ ಇಲ್ಲಿ ಬಂದಾಗ ಶಿವ ಹೌದು ಮನಸ್ಸು ಚಂಚಲವಾಯ್ತು ಅಂತ ಒಪ್ಕೊಂಡ್ಬಿಡ್ತಾನೆ. ಪತ್ಯು ರಸಾಮಂಜಸ್ಯ ತಮ್ಮದು ಒಳ್ಳೆ ದೃಷ್ಟಾಂತ ಇದು. ಅವ್ರ ಮನಸ್ಸು ಹತೋಟಿ ಬರಲಿಲ್ಲ. ಆಗ ಸುಧಾರಿಸ್ಕೊಂಡಿರುತ್ತೆ. ಮತ್ತೆ ನೋಡಿದ್ರಂತೆ ನನ್ನ ಮನಸ್ಸು ಹೇಗಾಯ್ತು ಅಂತ ನೋಡ್ತಾರೆ. ಕಾಮ ಕಾಣ್ತಾನೆ. ಇವತ್ತು ಕಾಮ ಕಾಣೋದಿಲ್ಲ, ಅವತ್ತು ಕಾಮ ಕಣ್ಣಿಗೆ ಕಾಣ್ತಿದ್ದಂತೆ. ರುದ್ರದೇವರು ನೋಡ್ತಾರೆ, ಸಿಟ್ಟು ಬಂತಂತೆ, ಮೂರನೇ ಕಣ್ಣು ತೆಗೆದರಂತಾಗ ತಕ್ಷ ಸುಟ್ಟು ಬೂದಿ ಆಗ್ತಾರೆ. ಅದಕ್ಕೆ ಶಿವಲಿಂದ ಬಯಲಾದವನೊಬ್ಬ ಅಂತ ಹೇಳ್ತಾರೆ. ಮನ್ಮಥ ಸುಟ್ಟು ಬಯಲಾದ ಅಂದ್ರೆ ಏನು? ಅನಂಗ, ಆತನ ದೇಹನೇ ಇಲ್ಲ, ಬಾಡಿಲೆಸ್ ಆತ. ಅವತ್ತಿನಿಂದ ಕಾಮ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳ್ತಾರೆ. ಅನಂಗ ಅಂತ ಹೆಸರು ಬಂದಿದೆ, ಅವತ್ತಿನಿಂದ ಅನಂಗ ಅಂತ ಹೆಸರು ಬಂತು. ಅಲ್ಲಿಗಿಂತ ಮುಂಚೆ ಕಣ್ಣಿಗೆ ಕಂಡು ಕಾಂಡು ಮನಸ್ಸು ಕೆಡಿಸ್ತಿದ್ದ, ಆಮೇಲೆ ಕಾಣದ ಕೆಡಿಸ್ತಾನೆ. ಪವರ್ ಜಾಸ್ತಿ ಆದ ಲೆಕ್ಕಲ್ಲ, ಕಂಡವ್ರನ್ನ ಅವಾಯ್ಡ್ ಮಾಡಬಹುದು, ಕಾಣದವ್ರು ಏನು ಮಾಡೋಕ್ಕಾಗೋದಿಲ್ಲ, ಜಾಸ್ತಿ ಆಗೋಯ್ತು. ಅಂದ್ರೆ ರುದ್ರದೇವರು ಕಾಮಕರೂ ಆದರೂ ಕೋಪನೂ ಕೊಂಡ್ರು, ಎರಡೆರಡು ಆಯ್ತಾಗುತ್ತೆ. ಕಾಮಿಸಿದ್ದು ಒಂದು ತಪ್ಪು, ಕೋಪಗೊಂಡು ಸುಟ್ಟಾಗಿದ್ದು ಇನ್ನೊಂದು ತಪ್ಪಾಯ್ತು. ಇದೆಲ್ಲ ಯೋಚನೆ ಮಾಡಿದರೆ ಇವರು ಯಾರು ನಿಯಂತ್ರಣ ಹೊಂದಿದವರಂಥವರಲ್ಲ. ಆಮೇಲೆ ಇನ್ನು ಇಂದ್ರಾದಿ ದೇವತೆಗಳನ್ನು ತಗೊಳ್ಳಿ. ಅವರೆಲ್ಲ ಇಂದ್ರದೇವರಿಗೆ ಹೇಳ್ತಾರೆ, ಅವ್ರಿಗೆ ತುಂಬಾ ಭಾರಿ ದೊಡ್ಡತನ ಇದೆ, ಆದರೂ ಇನ್ನು ಪದವಿ ಅಪೇಕ್ಷೆ ಭಾರಿ ಇದೆ ಅಂತವ್ರಿಗೆ. ತಮ್ಮ ಇಂದ್ರ ಪದವಿ ಹೋಗಬಾರದು, ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಒಂದು, ಅದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡೋದು ಮತ್ತೊಂದು. ಬಲಿಚಕ್ರವರ್ತಿ ಬಂದ, ವಿಶ್ವಜಿತ್ಯಾಗವನ್ನು ಮಾಡಿದ, ಆಗ ಒಳ್ಳೆ ಶಕ್ತಿ ಬಂತು. ಇಂದ್ರದೇವರ ಮೇಲೆ ಯುದ್ಧಕ್ಕೆ ಬಂದ, ಸೋಲಿಸೇ ಬಿಟ್ಟ, ಅವ್ರು ಹೊರಟು ಬಿಟ್ರು. ಇಂದ್ರ ಪದವಿಯಲ್ಲಿ ತಾನು ಕೂತು ಬಿಟ್ಟಂತ ಹೋಗಿಬಿಟ್ರು. ಇಂದ್ರ ಪದವಿ ಬಲಿಚಕ್ರವರ್ತಿ ಕೂಡ್ತಾ ಇದ್ದಾನೆ. ಆಗ ಅವ್ರು ಮತ್ತೆ ಹೋಗ್ತಾರೆ, ಹೀಗಾಗಿದೆ ನಾರಾಯಣ, ನನ್ನ ಸ್ಥಾನವನ್ನು ಮತ್ತೆ ಕೊಡಿಸು ಅಂತ ಕೇಳುತ್ತ. ಅಂದ್ರೆ ಏನಾಯ್ತು ಅವರಿಗೀಗ, ಆಸೆ ಇದೆ, ಪದವಿಯ ಮೋಹ ಇದೆ ಅಂತ ಆಯ್ತೀಗ. ಇಂಥವ್ರು ನನಗೆ ಬೇಕಿಲ್ಲ ಅಂತ ಹೇಳಿಬಿಡುತ್ತ, ಇಂಥವ್ರು ನನಗೆ ಬೇಕಿಲ್ಲ, ಸ್ವಲ್ಪ ಆಸೆ ಇದ್ರೂ ನನಗೆ ಬೇಡ ಅಂತ ಹೇಳುತ್ತ. ಲಕ್ಷ್ಮೀದೇವಿ ತೋರಿಸೋದನ್ನ ಅರ್ಥ ಮಾಡ್ಕೋಬೇಕು. ನಾವು ಹಾಗಲ್ಲ, ಮತ್ತೇನೂ ಬೇಡ ಅಂತಾರಂದ್ರೆ ಇದು ಏನ್ರಿ ಬಿಡಿ, ಉಪಯೋಗ ಇಲ್ಲ ಆಗಿದ್ರೆ ಅಂತ ಹೇಳಿಬಿಡುತ್ತ. ಆದ್ರೆ ಏನೂ ಬೇಡ ಅಂದ್ರೆ ದೊಡ್ಡ ವ್ಯಕ್ತಿ ಅಂತ ಅರ್ಥ. ಆಸೆ ಗೆದ್ದವನು ಅಂದ್ರೆ ಎಲ್ಲಾ ಗೆದ್ದವನು ಅಂತ ಅರ್ಥ. ಲಕ್ಷ್ಮೀದೇವಿ ತೋರಿಸ್ತಾರೆ ಅವ್ರು ಆಸೆ ಪಟ್ಟಿದ್ದಾರೆ, ಆದ್ರಿಂದ ಇಂದ್ರದೇವರು ನನಗೆ ಬೇಕಿಲ್ಲ. ಆಮೇಲೆ ಇನ್ನೊಂದು ಕಡೆಗೆ ರುದ್ರದೇವರದೇ ಮತ್ತೊಂದು ಕಥೆ ಹೇಳ್ತಾರೆ. ಸೈಶ್ವರ ಕಿಂ ಪರತೋ ವ್ಯಾಪಾಶ್ರಯ. ರುದ್ರದೇವರು ಒಬ್ಬ ಬಂದ, ವೃಕಾಸುರ ಅಂತ ಬಂದ, ತಪಸ್ಸನ್ನು ಮಾಡಿದ. ಅವನು ಶಕುನಿ ಅನ್ನೋ ಮಗ, ಈ ದುರ್ಯೋಧನ ಮಾವ ಶಕುನಿ ಅಲ್ಲ, ಇನ್ನೊಬ್ಬ ಶಕುನಿ ಅಂತ ಒಬ್ಬ ಇದ್ದ, ಅವನ ಮಗ ವೃಕಾಸುರ ಅಂತ ಅವನ ಹೆಸರು. ಹೋದ, ಒಂದು ಸಿದ್ಧಿ ಪಡ್ಕೋಬೇಕು ಅಂತ ಅನಿಸ್ತೆ ಅವನಿಗೆ, ತಪಸ್ ಮಾಡಲಿಕ್ಕೆ ಅಂತ ಹೋದ. ನಾರದರು ಬಂದರು ದಾರಿಯೊಳಗೆ, ಅವರನ್ನು ಕೇಳಿಕೊಂಡ. ಸ್ವಾಮಿ, ನನಗೆ ತಪಸ್ ಮಾಡಲಿಕ್ಕೆ ಹೊರಟಿದ್ದೇನೆ, ನನಗೆ ಬೇಗ ಫಲ ಕೊಡಬೇಕು. ಆಶುತೋಷ ಯಾರು ಅಂತ ಕೇಳ್ತಾರೆ. ಆಶುತೋಷ ಯಾರು? ಆಶುತೋಷ ಅಂದರೆ ಬೇಗ ಫಲ ಕೊಡೋ ದೇವರು ಯಾರು ಅಂತ ಕೇಳಿದರಂತೆ. ಆಗ ನಾರದರು ಹೇಳ್ತಾರೆ, ಹಾಗಿದ್ದರೆ ಶಿವನ ಪೂಜೆ ಮಾಡು ಅಂತ ಹೇಳಿದರಂತೆ. ಅವ್ರು ಬೇಗ ಫಲ ಕೊಡ್ತಾರಂತೆ. ಮಗನು ಹಾಗೆ ಕ್ಷಿಪ್ರಪ್ರಸಾದ, ಅಪ್ಪ ಆಶುತೋಷ. ಮಗ ಕ್ಷಿಪ್ರಪ್ರಸಾದ ಗಣೇಶ, ಅಪ್ಪ ಆಶುತೋಷ, ಬೇಗ ಒಲಿತಾನಂತೆ. ಅವನು ಎಂಥವನಿದ್ದಾರೆ ಅಂದರೆ ಬೇಗ ಫಲ ಕೊಡೋ ದೇವರು ಯಾರು ಅಂತ ಕೇಳುತ್ತಾನೆ. ಇದೇ ನಾರದರು ಧ್ರುವನನ್ನು ಕಾಣ್ತಾರೆ. ಧ್ರುವ ತಪಸ್ಸಿಗೆ ಅಂತ ಹೋದಾಗಲೂ ನಾರದರು ಬರ್ತಾರೆ, ಇವನು ತಪಸ್ಸಿಗೆ ಹೋದಾಗಲೂ ನಾರದರು ಬರ್ತಾರೆ. ಇವನು ಕೇಳಿದ್ದು ಬೇಗ ಫಲ ಕೊಡೋ ದೇವರು ಯಾರು ಅಂತೇಳಿ, ಧ್ರುವ ಹಾಕಿ ಕೇಳಲಿಲ್ಲ ದೊಡ್ಡ ಫಲ ಕೊಡೋ ದೇವರು ಯಾರು ಅಂತ ಕೇಳಿದ್ದಾನೆ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ದೊಡ್ಡ ಕೆಲಸ ಇರೋ ದೇವರು ಯಾರು ಅಂತ ಕೇಳಿದ್ರೆ ನಾರಾಯಣ ಅಂತ ಹೇಳುತ್ತಾನೆ. ಓಂ ನಮೋ ಭಗವತೆ ವಾಸುದೇವಾಯ ಅದು ಹೇಳ್ಕೊಡ್ತಾರೆ. ಧ್ರುವನ ಕಥೆ ವಿಶ್ವಖ್ಯಾತಿಯ ಕಥೆಯಾಗಿ ಹೋಯಿತು. ಇವನು ಬೇಗ ಬೇಕಲ್ಲ, ತಕ್ಷಣ ಹೇಳಿದರು ಹೊರಟ. ಅವನು ಹೊರಟು ಕೇದಾರಕ್ಕೆ ಹೋದ, ಅಲ್ಲಿ ತಪಸ್ಸಿ ಕೂತ. ಕೇದಾರದಲ್ಲಿ ತಪಸ್ ಮಾಡಿದ ಸ್ಥಳ ಅವನು ರುಕಾಸುರ. ಏಳೇ ದಿವಸ ತಪಸ್ ಮಾಡ್ತಾನೆ ಅವನು. ಈತ ಮಾಡಿದ್ದು 6 ತಿಂಗಳು ಮಾಡ್ತಾನೆ ಧ್ರುವ. 7 ದಿವಸ, ದಿವಸಕ್ಕೊಂದು ಕೈ ಕತ್ತರಿಸು ಕಾಲು ಕತ್ತರಿಸು ಎರಡೋ ಮಾಡ್ತಿರ್ತಾನೆ, ಹುಚ್ಚಾಪಟ್ಟೆ ತಪಸ್ಸು ಅಂತ. 7 ದಿವಸ ಭಾರಿ ಅವಸರ, ಬೇಗ ಫಲ ಕೊಡಬೇಕಲ್ಲ. ಆದ್ದರಿಂದ ಯೋಚನೆ ಮಾಡಿದರಂತೆ. 7ನೇ ದಿವಸನೂ ರುದ್ರದೇವರೇನು ಕಾಣಲಿಲ್ಲ, ಸಿಟ್ಟು ಬಂತಂತೆ. ಖಡ್ಗ ತಗೊಂಡು ರುದ್ರಾಯ ಸ್ವ ತಲೆ ಕತ್ತರಿಸಕ್ಕೆ ಹೊರಟು ನಂದು ತನ್ನ ತಲೆನ. ಆಗ ರುದ್ರದೇವರು ಬಂದ್ರಂತೆ, ಕೈ ಹಿಡಿದ್ರಂತೆ, ಎಲ್ಲ ಸರಿ ಹೋಗು ಅಂತ ಅನುಗ್ರಹ ಮಾಡ್ತಾರೆ. ಗಟ್ಟಿಮುಟ್ಟಾಗಿಬಿಟ್ಟ, ತಲೆಗೆಲೆ ಎಲ್ಲ ಉಳ್ಕೊಂಡು. ಆ ಏನು ವರ ಬೇಕು ಅಂತ ಕೇಳಿದರೆ, ವರ ಕೇಳಿದ, ಎಂಥ ವರ ಯಾರು ಕೇಳಬೇಕು ಯೋಚನೆ ಮಾಡಿ. ಯಶ್ಯ ಪುಂಸಃ ಕರಮ ಶೀರ್ಷ್ಣಿ ದಾಸ್ಯೇ ಸಮರ್ಯತಾಮಿತಿ. ಯಾವ ಪುರುಷನ ತಲೆ ಮೇಲೆ ನಾನು ಕೈ ಇಡ್ತೇನೋ ಆ ಪುರುಷ ತಕ್ಷಣ ಢಮಾ ಅಂತ ಸತ್ತೋಗಿಬಿಡ್ಬೇಕು ಅಂತ ಕೇಳಿದನು. ರುದ್ರದೇವರಿಗೆ ಗೊತ್ತಾಯ್ತಂತಾಗ್ಲೇನೆ, ನನ್ನ ತಲೆ ಮೇಲೆ ಕೈ ಇಡ್ತಾನೆ ಅಂತ ಗೊತ್ತಾಯ್ತಂತೆ ತಕ್ಷಣ. ಅವ್ರಿಗೆ ಅರ್ಥ ಆಯ್ತಂತೆ ಇವ್ರು ಕೇಳಿದ ತಕ್ಷಣ. ಆಗ ತಥಾಸ್ತು ಅಂತ ಹೇಳಿದ್ರಂತೆ. ಓಂ ಅಂದ್ರಂತ, ಓಂ ಅಂತ ಹೇಳಿದ್ರಂತೆ. ಓಂ ಅದಕ್ಕೆ ಎರಡರ್ಥ, ಒಂದರ್ಥ ಆಗಲಿ ಅಂತ ಒಂದರ್ಥ, ಇನ್ನೊಂದು ಓಂ ಅಂದ್ರೆ ನಾರಾಯಣ ನನ್ನ ಗತಿ ನೀನೇ ಗತಿ ಅಂತ ಇನ್ನೊಂದು ಅರ್ಥ ಅದಕ್ಕೆ. ಸೈಶ್ವರ ಕಿಂ ಪರತೋ ವ್ಯಾಪಾಶ್ರಯ. ನೆಕ್ಸ್ಟ್ ಮೊಮೆಂಟ್ ಶುರು ಮಾಡಿದವನು, ಕಾಲು ಬಿಟ್ಟ ಸ್ವಲ್ಪ ಬಗ್ಗೆ ಅಂತ ಹೇಳಿದ. ಯಾಕೆ ತಲೆ ಮೇಲೆ ಕೈ ಇಡ್ತೀನಿ, ಯಾತಕ್ಕೆ ಪರೀಕ್ಷೆ ಮಾಡ್ತೀನಿ. ಈ ನಂಬಿಕೆ ಅಂದ್ರೆ ವರ ಕೇಳಬೇಕು, ಈ ಮಧ್ಯೆ ನಂಬಿಕೆ ಅಂದ್ರೆ ವರನ ನಂಬಿಕೆ ಇದ್ನ ಸುಮ್ಮನೆ ಹೋಗಬೇಡುವ, ಪರೀಕ್ಷೆ ಮಾಡೋ ಉದ್ದೇಶ ಇಲ್ಲ ಅವನಿಗೆ. ನಿಮ್ಮನ್ನು ಫಸ್ಟ್ ಕೊಲ್ತೀನಿ ಅಂತ ಅರ್ಥ, ನಿಮ್ಮನ್ನು ಕೊಂದು ಬಿಡ್ತೇನೆ, ಮುಂದೆ ಪಾರ್ವತಿನ ಕರ್ಕೊಂಡು ಹೋಗ್ತೇನೆ ಅಂತ. ಎಂಥ ಪಾಪಿ ಇರಬೇಕು, ವರ ತಗೊಂಡಿದ್ದು ರುದ್ರದೇವರಿಂದ, ಅವರನ್ನು ಕೊಂದು ಪಾರ್ವತಿ ಪತಿ ಆಗಬೇಕು ಅಂತ ಹೊರಟಿದ್ದಾನಂತೆ. ರುದ್ರದೇವರಿಗೆ ಗಾಬರಿಯಾಗಿ ಓಂ ಓಡಕ್ ಶುರು ಮಾಡಿಬಿಟ್ರಂತೆ ಅಲ್ಲಿಂದ. ಇವರು ಮುಂದೆ ಬಂದವರು, ಹಿಂದೆ ಹಿಂದೆ ಇವರು, ಯಾರು ಕಾಪಾಡಬೇಕು ಅವರನ್ನ ನೋಡಿ. ವರ ಕೊಟ್ಟಿದ್ದಾರೆ, ವಾಪಸ್ ತೊಳಕ್ಕೆ ಬರ್ತಾ ಇಲ್ಲ, ತಮ್ಮ ವರಕ್ಕೆ ತಾವೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆ ಕ್ಷಣಕ್ಕೆ ನಾರಾಯಣ ನಾರಾಯಣ ಅಂತ ಓಡುತ್ತಿದ್ದಾಗ ನಾರಾಯಣ ಬಂದನಂತೆ, ಮಧ್ಯೆ ನಿಂತನಂತೆ ಪರಮಾತ್ಮ. ಎಲ್ಲರೂ ಮೋಹಿನಿ ಕಥೆ ಕೇಳಿಬಿಡ್ತಾರೆ, ಮೋಹಿನಿ ಕಥೆ ಬರೋದಿಲ್ಲ, ಒಟ್ಟು ರೂಪದಲ್ಲಿ ಬರ್ತಾನೆ ಪರಮಾತ್ಮ. ಇದು ಮೋಹಿನಿ ವಸ್ಮಾರದ ದೊಡ್ಡ ಕಥೆ, ಅದು ಒಂದು ಗಂಟೆಗಟ್ಟಲೆ ಸಿನಿಮಾ ನಾಟಕ ಹರಿಕಥೆ ಎಲ್ಲ ಮಾಡಿ ಹಾಕಿಬಿಡ್ತಾರೆ. ಆ್ಯಕ್ಚುಲಿ ಒಟ್ಟು ರೂಪದಿಂದ ಬರ್ತಾರೆ ಪರಮಾತ್ಮ, ಮೋಹಿನಿ ರೂಪದಿಂದ ಬರೋದಿಲ್ಲ. ಒಟ್ಟು ರೂಪದಲ್ಲಿ ಬಂದು ನಿಂತುಕೊಳ್ತಾನೆ, ಯುದ್ಧದೇವರಿಗೆ ಓಡಿ ಹಾಕೊಂಡು ಸಿದ್ಧ ಓಡಿ ಅಂತ ಕಳಿಸಿಬಿಡ್ತಾನೆ. ಪರಮಾತ್ಮ ನಿಂತು ಇನ್ಯಾರು ನಿಂತು ಮಾಡಿ, ಪೊಲೀಸ್ ಕೈ ಹಿಡಿದ್ರೆ ನಿಂತು ಬಿಡ್ತಾರೆ, ಏನು ಪರಮಾತ್ಮ ನಿಂತರ ಕೇಳಬೇಕಾ, ಫುಲ್ ಸ್ಟಾಪ್. ಅವ್ರು ಓಡ್ತಾರೆ. ಆಗ ಏನು ಯಾ ಅಂತ ಕೇಳ್ತಾರೆ, ಏನು ನಿನ್ನ ಹಣೆ ಬಾರ ಅಂತ ಕೇಳಿದರೆ, ನೋಡಿ ಈಗ ವರ ಕೊಟ್ಟಿದ್ದಾನೆ ನೋಡಪ್ಪ ಆತ, ಪರೀಕ್ಷೆ ಮಾಡ್ತೇನೆ ಅಂತ ಓಡೋಗ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ. ಅರೇ ನೀನು ಪರೀಕ್ಷೆ ಮಾಡಬೇಕು ತಾನೆ, ವರ ಕೊಟ್ಟಿದ್ದು ರುದ್ರದೇವರ, ಅಂದರೆ ಸ್ವಲ್ಪ ಡೌಟ್ ಮಾಡೋ ಕೇಸೇ ಅಂದ್ರೆ, ಸ್ವಲ್ಪ ಡೌಟ್ ಮಾಡಬೇಕಾದ್ದೆ, ಅವ್ರು ಕೊಟ್ಟರೆ ನಂಬಲಿಕ್ಕಾಗೋದಿಲ್ಲ, ಪರೀಕ್ಷೆ ಅಂತ ಮಾಡಿಬಿಡೋಣ, ಪರೀಕ್ಷೆ ಮಾಡು, ಸರಿ ಹೋಗದೆ ನಾನು ಬರ್ತೇನೆ ಇಬ್ಬರು ಅಟ್ಯಾಕ್ ಮಾಡೋಣ ಅಂತ ಹೇಳ್ತಾನೆ. ಬರೋ ನಾನು ಬರ್ತೇನೆ ಇಬ್ಬರು ಅಟ್ಯಾಕ್ ಮಾಡೋಣಂತೆ, ಅವನು ಕಾನ್ಫಿಡೆನ್ಸ್ ತಗೋತಾನೆ. ಪರೀಕ್ಷೆ ಮಾಡೋಕ್ಕಲ್ಲ ತಾನೆ, ಶಿವನ ತಲೆ ಹಾಕ್ಬೇಕು ನಿನಗೆ, ಒಂದು ತಲೆ ಸಾಕು, ನಿನಗೊಂದು ತಲೆ ಇದೆಯಲ್ಲ, ನಿನಗೊಂದು ತಲೆ ಇದೆಯಲ್ಲ, ಇಟ್ಕೊಂಡು ನೋಡು ಅಂತ ಹೇಳಿದ್ರೆ ಅಂತ ತಕ್ಷಣ ಹೌದಲ್ಲ ಅಂತ ಅನ್ಕೊಂಡು, ಎಷ್ಟು ತಲೆ ಇದೆ, ತಲೆ ಇಲ್ಲ ಅಂತ ಗ್ಯಾರಂಟಿ ಆಯ್ತು ಅವನಿಗೆ, ತಲೆ ಇದೆಯಲ್ಲ ತಲೆ ಇಲ್ಲ ಅಂತಾನೆ ಗ್ಯಾರಂಟಿ ಆಯ್ತು. ತಾವು ಇಟ್ಕೊಂಡು ಬಿಟ್ರೆ ಡಬಾ ಅಂತ ಪೀಸ್ ಪೀಸ್ ಆಗಿ ಹೋಗೇ ಬಿಡ್ತಾನೆ. ರುದ್ರ ಅಲ್ಲಿಂದ ಕೈ ಮುಗಿದ್ರಂತೆ, ಭಾಗವತಲ್ಲಿ ಹೇಳ್ತಾರೆ, ಮೋಚಿತಃ ಸಂಕಟಾತ್ ಶಿವಃ, ನಮೋ ನಾರಾಯಣ ನನ್ನ ಕಾಪಾಡಿದಿ ಅಂತ ಹೇಳಿದರೆ. ಹಗೆಗಳಿಗೆ ವರ ಬೀವರಿಬ್ಬರು ತೆಗೆಯಲರಿಯರು ಕೊಟ್ಟ ವರಗಳ. ಹರಿಭಕ್ತಿ ಸಾರದಲ್ಲಿ ಕನಕದಾಸ ಹೇಳ್ತಾರೆ, ವರ ಕೊಡ್ತಾರೆ ವಿತರಣ ಮಾಡ್ಕೊಡಕ್ಕೆ ಅವರಿಗೆ ಬರ್ತಾ ಇಲ್ಲ, ನಾರಾಯಣ ಒಂದು ಕಾಪಾಡ್ತಾನೆ. ಸೈಶ್ವರ ಕಿಂ ಪರತೋ ವ್ಯಪಾಶ್ರಯ, ಸಾಧ್ಯವೇ ಇಲ್ಲ. ಇನ್ನೊಬ್ಬ ಇದ್ದಾನೆ, ಆತ ಯಾರು ಗೊತ್ತಾ? ಅದೃಶ್ಯಾಂಗ್ರಿ ಒಬ್ಬ, ಆತನಿಗೆ ಕಾಲೇ ಇಲ್ಲ ಅಂತೆ, ಕಾಲು ಕಾಣೋದೇ ಇಲ್ಲ. ಇಬ್ಬರಿದ್ದಾರೆ, ಕಾಲಿಲ್ಲದವರು ಇಬ್ಬರಿದ್ದಾರೆ. ಒಬ್ಬ ಶೇಷದೇವರು, ಹಾವಿಗೆ ಕಾಲಿಲ್ಲ. ಹಾವಿಗೆ ಕಾಲಿಲ್ಲ ಅದರಿಂದಾಗಿನೇ ಅದಕ್ಕೆ ಹಾವು ಏನಂತ ಕರೀತಾರೆ ಗೊತ್ತೇನು? ಪನ್ನಗ ಅಂತ ಹೆಸರು ಅದಕ್ಕೆ. ಪನ್ನಗ, ಉರಗ, ಉರಗ ಪನ್ನಗ ಎಂಬುದು ಸರಿಯಾದ ಹೆಸರುಗಳು. ಉರಗ ಅಂದರೆ ತೆವಳಿಕೊಂಡು ನಡೆಯುತ್ತೆ ಅಂತ ಅರ್ಥ, ಪನ್ನಗ ಅಂದರೆ ಹೊರಡಿಕೊಂಡು ನಡೆಯುತ್ತೆ ಅಂತ ಅರ್ಥ. ಕಾಲು ಹೆಚ್ಚಾಗ್ಲಿಕ್ಕೆ ಬರೋದಿಲ್ಲ ಅದಕ್ಕೆ. ಶ್ರೇಷ್ಠವರಿಗೆ ಬೇಕಾದಷ್ಟು ಗುಣಗಳಿವೆ, ಕಾಲೇ ಇಲ್ಲ, ಅವನೇ ಮದುವೆ ಆಗೋದು ಅಂತ ಹೇಳಿದರು. ಅವ್ರ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅವರಲ್ಲಿ ರೂಪವೇ ಸರಿ ಇಲ್ಲ. ಇನ್ನೊಬ್ಬ ಕಾಲಿದ್ದಾನೆ, ಸೂರ್ಯನ ಸಾರಥಿ ಅರುಣ, ಆತನಿಗೆ ಕಾಲೇ ಇಲ್ಲ. ಆತನ ಕಾಲಿಲ್ಲ ಅಲ್ಲ, ಸೊಂಟದಿಂದ ಆತನ ಪಾಗ ಬೆಳೆದೇ ಇಲ್ಲ, ತಲೆಯಿಂದ ಸೊಂಟದವರಿ ಮಾತ್ರ ಇರೋದು, ಮುಂದೆ ಕಾಲುಗೆಲ್ಲಿ ಏನಿಲ್ಲೇ ಇಲ್ಲ ಆತನಿಗೆ. ಆತನೇ ಒಬ್ಬ ಸೂರ್ಯನಿಗೆ ಸಾರಥಿಯಾಗಿ ಅರುಣ ಕೂತಿದ್ದಾನೆ. ಗರುಡನಿಗೆ ಅಣ್ಣ ಆತ, ಇದು ಆಶ್ಚರ್ಯ. ಗರುಡನಿಗೆ ಅಣ್ಣನೇ ಅರುಣ. ಅರುಣನ ಮಕ್ಕಳೇ ಜಟಾಯು ಸಂಪಾತಿ ಇಬ್ಬರು ಕೂಡ, ರಾಮಾಯಣ ಜಟಾಯು ಸಂಪಾತಿಗಳಿಬ್ಬರು ಅರುಣನ ಮಕ್ಕಳು. ಅರುಣ ಈ ಅರುಣನೂ ಹದ್ದೆ, ಗರುಡನೂ ಹದ್ದೆ. ತಾಯಿ ಏನು ಮಾಡಿಲ್ಲಂತೆ, ಅವ್ರು ಹೇಳಿರ್ತಾರೆ ಕಶ್ಯಪರು, ಇವನಿಗೆ ಇವ ಗರ್ಭವತಿ ಆಗಬೇಕು ಅಂತ, ಒಳ್ಳೆ ಮಕ್ಕಳು ಹುಟ್ಟಬೇಕು ಅಂತ ಕೇಳಿದರು. ಆಯಿತು ಅಂತ ಹೇಳಿದರು, ಒಂದು ವರ ಕೊಟ್ಟರು, ನೀವು ಒಳ್ಳೆ ಮಗು ಆಗತ್ತೆ ಅಂತ ಹೇಳಿಬಿಟ್ರು. ಇಬ್ಬರು ಮಕ್ಕಳಾಗ್ತಾರೆ ಅಂತ ಹೇಳಿದರು. ಆಗ ನೋಡಿದರೆ ಎರಡು ದೊಡ್ಡ ಮೊಟ್ಟೆ ಆಕಾರದ ಅಂಡಗಳು, ಎರಡು ದೊಡ್ಡ ಅಂಡಗಳು ಸಿಕ್ಕುವು. ಹಾಗೆ ಕಾಯ್ತಾ ವಿನತಾದೇವಿ ಕಾಯ್ತಾ ಇದ್ದಾಳೆ. 500 ವರ್ಷ ಕಾದಲಂತೆ, ಏನೂ ಇಲ್ಲ, ಏನು ಸುಳುವೇ ಇಲ್ಲ, ಹಾಗೆ ಇದ್ದಾರೆ 500 ವರ್ಷ, ಏನೂ ಆಗಲಿಲ್ಲ. ಬಹಳ ಬೇಜಾರಾಯ್ತು ಆಕೆ. ಯಜಮಾನರು ವರ ಕೊಟ್ಟಿದ್ದಾರೆ, ಎರಡು ಮೊಟ್ಟೆಗಳು ಹಾಗೆ ಇವೆ, ಏನೂ ಆಗಲೇ ಇಲ್ಲ ಅಂತ ಹೇಳಿ ಒಂದು ಮೊಟ್ಟೆ ತಾನು ಒಡೆದು ಬಿಟ್ಲಂತೆ. ಒಡೆದು ನೋಡ್ತಾಳೆ, ಅರ್ಧ ಬೆಳೆದಿದೆ ಕೂಸಿನ, ಅರ್ಧ ಬೆಳೆದೇ ಇಲ್ಲ. ಆ ಗಂಡ ಹೇಳಿದ, ಎಂಥ ಕೆಲಸ ಮಾಡಿಬಿಟ್ಟಿದ್ದೀನೀಗ, ಯಾಕೆ ಅವಸರ ಪಟ್ಟಿದ್ದು? ಸ್ವಲ್ಪ ಕಾದಿದ್ರೆ ಪೂರ್ತಿ ದೇಹ ಬೆಳೀತಾ ಇತ್ತು, ಪೂರ್ತಿ ಬೆಳೆದಿಲ್ಲ, ಅರ್ಧ ಮಾತ್ರ ಬೆಳೆದಿದೆ. ನೀನು ಇನ್ನೊಂದನ್ನು ಹಾಗೆ ಮಾಡಬೇಡ, ಮತ್ತೆ ಸುಮ್ಮನೆ ಇರು, ಅದಾದರೂ ಪೂರ್ತಿ ಬೆಳೀಲಿ ಅಂದ್ರಂತ. ಈ ಅರುಣ ಹುಟ್ಟಿದ ಇದರಿಂದ ಅರುಣನಿಗೆ ಕಾಲಿಲ್ಲ, ಹಾಗೆ ಉಳಿದೆಲ್ಲ ಫಸ್ಟ್ ಕ್ಲಾಸ್ ಆಗಿದ್ದಾನೆ, ಕಾಲುಗಳೇ ಇಲ್ಲ. ಇನ್ನೊಂದರಲ್ಲಿ 1000 ವರ್ಷ ಕಾಯ್ತಾಳೆ ಪೂರ್ತಿಯಾಗಿ. ಇನ್ನೂ 500 ವರ್ಷಕ್ಕಾದಾಗ ಗರುಡ ಹುಟ್ಟಿ ಬರ್ತಾನೆ. ಆ ಗರುಡ ವಿಷ್ಣು ವಾಹನವಾಗ್ತಾನೆ. ಈ ಅರುಣ ಸೂರ್ಯನಿಗೆ ಸಾರಥಿಯಾಗ್ತಾನೆ. ವಿಷ್ಣು ಪೂರ್ತಿ ಬೆಳೆದಿದ್ದಕ್ಕೆ ಅಲ್ಲಿ ಹೋದ, ಅರ್ಧ ಬೆಳೆದಿದ್ದಕ್ಕೆ ಇಲ್ಲಿ ಬಂದ. ಅರ್ಧ ಇನ್ಕಂಪ್ಲೀಟ್ ಕೋರ್ಸ್ ಮಾಡಿದೆ ಅಂತ ಕೆಲಸ ಸಿಗುತ್ತೆ? ಕೋರ್ಸ್ ಕಂಪ್ಲೀಟ್ ಮಾಡದೆ ಸಿಗೋ ಕೆಲಸ ಇನ್ಕಂಪ್ಲೀಟ್ ಕೋರ್ಸ್ ಸಿಗೋದಿಲ್ವಲ್ಲ. ಈಗ ಅರುಣನ ಸ್ಥಿತಿ ಹೀಗಾಯಿತು, ಇಂಥವನ್ನೆಲ್ಲ ಮದುವೆ ಆಗ್ಲಿಕ್ಕಾಗೋದಿಲ್ಲ. ಅದೃಶ್ಯಾಂಗ್ರಿ ಒಬ್ಬ, ಬರೀ ಶೇಷ ಅಂದಿದ್ರೆ ಒಬ್ಬನಿಗಾಗ್ತಿತ್ತು, ಈ ರೀತಿ ಹೇಳಿದಕ್ಕೆ ಇಬ್ಬರಿಗೂ ಅಪ್ಲಿಕಬಲ್ ಆಯ್ತದೆ. ಈ ರೀತಿ ಹೇಳ್ತಾ ಹೋಗ್ತಾರೆ. ಇನ್ನು ಇಂಥ ಮಾತುಗಳು ತುಂಬ ಕಡೆಗೆ ಬರುತ್ತೆ. ಪುರಂದರದಾಸರ ಒಂದು ಉಗಾಭೋಗ ಇದೆ, ಒಳ್ಳೆ ಸ್ವಾರಸ್ಯವಾಗಿ ಹೇಳ್ತಾರೆ. ಬೆನಕನ ವಲ್ಯನವ್ವ ತುಳುಕಿ ನಡೆಯುವವನ, ನನಗೆ ಗಣೇಶನ ಇಷ್ಟ ಇಲ್ಲ ಅಂತ ಹೇಳಿದ್ರು ಅವರು. ಲಕ್ಷ್ಮೀ ಮಾತಲ್ಲ, ಪುರಂದರದಾಸರು ಹೇಳ್ತಾರೆ, ನನಗೆ ಬೆನಕ ಬೇಕಿಲ್ಲ. ಬೆನಕ ಅಂದರೆ ವಿನಾಯಕ, ವಿನಾಯಕರ ಶಾರ್ಟ್ ಫಾರ್ಮೇ ಬೆನಕ ಅಂತಾಗಿರೋದು. ವಿನಾಯಕ ಬೆನಕ, ಕನ್ನಡದಲ್ಲಿ ಬೆನಕ. ಯಾಕಂದ್ರೆ ತುಳುಕಿ ನಡೆಯುವರು, ಸಿಕ್ಕಾಬಟ್ಟಿ ಭಾರ, ಮೆಲ್ಲ ಓಲಾಡ್ಕೋತ ನಡೀತಾನೆ, ಅಷ್ಟು ದಪ್ಪ ಇದ್ದಾನೆ, ಲಂಬೋದರ ಬೇಡ ಅಂತ ಹೇಳಿಬಿಟ್ರಂತ. ಆಮೇಲೆ ಹೇಳ್ತಾನೆ, ಈ ಶಿವ ನನಗೆ ಬೇಡ, ಶಿವ ನನಗೆ ಬೇಡ, ಆತ ಮುಕ್ಕಣ್ಣ ಮೂರು ಕಣ್ಣಿದೆ ವಿರೂಪಾಕ್ಷ ಬೇಡ ಅಂತ ಹೇಳಿಬಿಡುತ್ತ. ಆಮೇಲೆ ಷಣ್ಮುಖ ಆರು ಮುಖ ಆತನೂ ಬೇಡ. ಸೂರ್ಯ ಹುಚ್ಚಾಬಟ್ಟಿ ಬಿಸಿ, ಆತ ನನಗೆ ಬೇಡ. ಚಂದ್ರ ಭಾರಿ ತಂಪು, ಅವನ ನನಗೆ ಬೇಕಾಗಿಲ್ಲ. ಒಬ್ಬರು ಡಿಫೆಕ್ಟ್ ಹೇಳ್ತಾ ಹೋಗ್ತಾರೆ. ಎಲ್ಲ ಡಿಫೆಕ್ಟ್ಗಳ ತಾತ್ಪರ್ಯ ಏನು ಅಂದರೆ, ಹರಿಯಂತೆ ಯಾರೂ ಇಲ್ಲ. ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣೆ ಗೋಪೀ ಜನಪ್ರಿಯ ಗೋಪಾಲಗಲ್ಲದಲ್ಲಿ. ಅದರಿಂದ ಅವರು ಯಾರೂ ನನಗೆ ಬೇಡ, ನನಗೆ ಒಬ್ಬ ಬೇಕು. ನಮ್ಮ ಪುರಂದರ ವಿಠಲ ಇದ್ದಾನಲ್ಲ, ಒಂದು ದೋಷನೂ ಅವನಲ್ಲಿಲ್ಲ. ಇವೆಲ್ಲ ಮಾತುಗಳ ತಾತ್ಪರ್ಯ ಒಂದೇ, ಉಳಿದವರು ಯಾರು ನಿರ್ದೋಷರಲ್ಲ, ಪರಮಾತ್ಮ ಒಬ್ಬನೇ ನಿರ್ದೋಷ. ನಾರಾಯಣಂ ಗುಣೈಸ್ಸರ್ವೈ ಹೃದೀರ್ಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವ ಸೂತ್ರಾರ್ಥ ಉಚ್ಚೆ. ಇದಿಷ್ಟು ಬ್ರಹ್ಮಸೂತ್ರ ಭಾಷ್ಯ, ಇದು ಅರ್ಥ ಮಾಡ್ಕೋಬೇಕು. ಬ್ರಹ್ಮಸೂತ್ರಾರ್ಥವೇ ಅದು. ಗುಣಪೂರ್ಣ ಅಂತ ತಿಳ್ಕೊಂಡ್ರೆ ಬ್ರಹ್ಮಸೂತ್ರ ಭಾಷ್ಯ, ದೋಷದೂರ ಅಂತ ತಿಳ್ಕೊಂಡ್ರೆ ಬ್ರಹ್ಮಸೂತ್ರ ಭಾಷ್ಯ, ಉಳಿದವರು ದೋಷಗಳು ಅಂತ ತಿಳ್ಕೊಂಡು ಬ್ರಹ್ಮಸೂತ್ರ ಭಾಷ್ಯ. ಮತ್ತೆ ಪತ್ಯುರಸಾಮಂಜಸ್ಯಾತ್ ಆಗೋದ್ರಿಂದ ಇವ್ರು ನನಗೆ ಬೇಡ. ಆಮೇಲೆ ಹೇಳ್ತಾರೆ, ಇನ್ನು ಶುಕ್ರಾಚಾರ್ಯರಿದ್ದಾರೆ, ಒಂದೇ ಕಣ್ಣು ಪಾಪ ಅವರಿಗೆ, ಒಂದೇ ಕಣ್ಣು, ಅವ್ರು ನನಗೆ ಬೇಡ. ಇಂದ್ರ ಮೈಯೆಲ್ಲ ಕಣ್ಣು, ಆತೂ ಬೇಡ, ಭಾರಿ ಡೇಂಜರಸ್. ಒಂದು ಕಣ್ಣು ಇದ್ದಾನೆ ಉಪಯೋಗ ಇಲ್ಲ, ಮುಕ್ಕಣ್ಣ ಪ್ರಯೋಜನ ಇಲ್ಲ, 12 ಕಣ್ಣು ಷಣ್ಮುಖನಿಗೆ ಉಪಯೋಗ ಇಲ್ಲ. ಆದರೆ ಮೈಯೆಲ್ಲ ಕಣ್ಣು ಆತನಿಗೆ ಉಪಯೋಗ ಇಲ್ಲ, ನಾರಾಯಣ ಒಬ್ಬನೇ ನನಗೆ ಸಾಕು. ಕಣ್ಣಲ್ಲೂ ಕೂಡ ತಾರತಮ್ಯ. ಮತ್ತೆ ಶುಕ್ರ ಒಕ್ಕಣ್ಣ ಮೋಹನ ವಿಠಲ ಇಕ್ಕಣ್ಣ ಮುಕ್ಕಣ್ಣ ನೀನಾಗಿ ಮುಂಜಿ ಮಂತ್ರವ ಹಿಡಿದಿ ಏಕೆ ಭಿಕ್ಷವೋ ಚರ್ಮ ಚೇಲ ನಿನಗೆ. ಅಥ ಮೋಹನದಾಸರು ಒಂದು ತಮಾಷೆ ಮಾಡ್ತಾರೆ, ಶುಕ್ರ ಒಕ್ಕಣ್ಣ ಮೋಹನ ವಿಠಲ ಇಕ್ಕಣ್ಣ ಪರಮಾತ್ಮ ಎರಡು ಕಣ್ಣಂತ ಕಣ್ಣು ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಮುಕ್ಕಣ್ಣನೇನಾಗಿ ಮುಂಜಿ ಮಂತ್ರವ ಹಿಡಿದಿ, ನೀನು ಮೂರು ಕಣ್ಣು ಆದರೆ ಮಾಡ್ತಿರೋದೇನು ಮುಂಜಿ ಮಂತ್ರ. ಇದು ಮುಂಜಿ ಆದರೆ ಮಂತ್ರ ಗೊತ್ತಿರಬೇಕು. ಮುಂಜಿ ಮಂತ್ರ ಅಂದ್ರೆ ಏನು ಅರ್ಥ ಆಗತ್ತೆ? ಮುಂಜಿ ಮಂತ್ರ ಅಂದ್ರೆ ಯಾವುದು ಅಂದರೆ ಭವತಿ ಭಿಕ್ಷಾಂದೇಹಿ ಅಂತ ಅರ್ಥ. ಅವತ್ತಿಂದ ಭಿಕ್ಷೆ ಬೇಡ ಅಧಿಕಾರ ಬರುತ್ತೆ. ಅಂದರೆ ಬೀದಿ ಭಿಕ್ಷಕನಲ್ಲ, ಜ್ಞಾನಿಗಳ ಹತ್ರ ಪಾಠಕ್ಕೆ ಪಾಠ ಹೇಳಿಕೊಡಿ ಅಂತ ಭಿಕ್ಷೆ ಕೇಳ್ತಾನೆ. ಮತ್ತೆ ಅಡಿಗೆ ಮಾಡ್ಕೋಬಾರ್ದಲ್ಲ, ಅನ್ನಕ್ಕಾಗ್ಲಿಂದ ಭಿಕ್ಷೆ ಕೇಳ್ತಾನೆ. ಶಿವ ಕೈಯಲ್ಲಿ ಕಪಾಲ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಆದ್ದರಿಂದ ಆತ ನನಗೆ ಬೇಡ ಎಂಬ ಸ್ವಾರಸ್ಯವನ್ನಲ್ಲಿ ಹೇಳಿದರೆ ಇಲ್ಲಿ ಹೇಳ್ತಾರೆ, ಮೈಯೆಲ್ಲ ಕಣ್ಣವನೂ ಬೇಡ, ಮುಕ್ಕಣ್ಣನೂ ಬೇಡ, ಒಕ್ಕಣ್ಣನೂ ಬೇಡ. ಶುಕ್ರ ಒಕ್ಕಣ್ಣ ಯಾಕಾದ ಅಂದರೆ ಅಲ್ಲಿ ದೋಷ ಅದು ಒಂದು. ಮತ್ತೆ ಎಲ್ಲೋ ಕಣ್ಣು ಕಳ್ಕೊಂಡ್ರೆ ಯುದ್ಧಕ್ಕೆ ಹೋಗ್ತಾನೆ ಕಣ್ಣು ಕಳ್ಕೊಂಡ್ಬಿಡ್ತಾರೆ, ಸನ್ಮಾನ ಮಾಡಿಬಿಡ್ತಾರೆ. ಯುದ್ಧಕ್ಕೆ ಹೋಗಿ ಕಣ್ಣು ಕಳ್ಕೊಂಡ್ಬಿಟ್ರೆ ಸನ್ಮಾನ ಮಾಡ್ತಾರೆ, ಓ ದೇಶಕ್ಕೋಸ್ಕರ ಕಣ್ಣು ಕೊಟ್ಟ ಅಂತೇಳಿ. ಎಲ್ಲ ಸಿನಿಮಾಕ್ಕೆ ಕಣ್ಣು ಕೆಡಿಸ್ಕೊಂಡ್ಬಿಟ್ಟೆ ಹೊಡಿಸ್ಕೊಂಡ್ಬಿಟ್ರೆ ಬೈತಿರ್ತಾರೆ, ನೋಡಿದ್ರೆ ಅಂತ ಅಣೆಬಾರ ಅಂತ ಹೇಳಿಬಿಟ್ಟು. ಶುಕ್ರಾಚಾರ್ಯ ಒಕ್ಕಂಡ್ರೆ ಯಾತಕ್ಕಾದ್ರೂ ಗೊತ್ತಾ? ಬಲಿಚಕ್ರವರ್ತಿ ಹೇಳಿದ, ನಾನು ಮೂರಡಿ ದಾನ ಕೊಡ್ತೀನಿ ಅಂತ ಹೇಳಿ ಕೊಡ್ತೀನಿ ಅಂತ ಹೇಳಿದ. ಇವ್ರು ಕೊಡಬೇಡ ಅಂತ ಹೇಳಿದ್ರು. ಇಲ್ಲ ಕೊಟ್ಟೆ ಕೊಡ್ತೀರಿ ಅಂತ ಹೇಳಿದ. ಸಿಟ್ಟು ಬಂತು. ಅವ್ರು ಕೃಷ್ಣಾರ್ಪಣ ಅಂದಕ್ಕೆ ಕಮಂಡಲು ನೀರು ಬಿಡ್ಲಿಕ್ಕೆ ಅಂತ ಹೋದ್ರೆ ಅಡ್ಡ ಕೂತ್ ಬಿಡ್ತಾರೆ ಹೋಗಿಬಿಟ್ಟು. ಆ ನೀರು ಬಿಟ್ಟರೆ ಕೃಷ್ಣಾರ್ಪಣ ಆಗುತ್ತೆ, ಅದಕ್ಕೆ ಆಗಬಾರ್ದು ಅಡ್ಡ ಕೂತ್ರಂತೆ. ಆಗ ನಾರಾಯಣ ನೋಡಿದಂತೆ, ವಾಮನ ಪರಮಾತ್ಮ ನೋಡಿದನಂತೆ, ದರ್ಬೆ ತೊಗೊಂಡು ಚುಚ್ಚು ಬಿಡ್ತಾನೆ. ಅವ್ರು ಸುಮ್ಮನೆ ಕೊಡಬಾರ್ದ, ಕಣ್ಣು ಅಲ್ಲೇ ಫಿಕ್ಸ್ ಮಾಡ್ಕೊಂಡು ಕೂತಿದ್ರಂತೆ. ಪಾಪ ಸೀದ ಕಣ್ಣಿ ಚುಚ್ಚುತ್ತಾನೆ, ಕಣ್ಣು ಹೋಯ್ತು. ಶುಕ್ರ ಒಕ್ಕಣ್ಣ, ಅವತ್ತಿನಿಂದ ಒಕ್ಕಣ್ಣರಾದ. ಒಕ್ಕಣ್ಣು ನನಗೆ ಬೇಡ, ಕಣ್ಣು ಯಾತಕ್ಕೆ ಹಾಳು ಮಾಡಿಕೊಂಡ್ರು? ದೇವರ ಕೆಲಸ ವಿಘ್ನ ಮಾಡೋಕೋಗಿ ಮಾಡ್ಕೊಂಡ್ಬಿಟ್ಟಿದ್ದ. ದೇವರ ಕೆಲಸ ಅದು ಒಂದು. ಕೃಷ್ಣಾರ್ಪಣ ಅಂತ ಹೇಳೋದಕ್ಕೆ ಹೋದ್ರೆ ಅದು ಅಡ್ಡಿ ಮಾಡಬೇಕಾ? ಅವರಿಗೆ ಡಿಫೆಕ್ಟ್ ಆಯ್ತು. ಅಂಥವ್ರು ನನಗೆ ಬೇಡ. ಎಲ್ಲ ದೇವತೆಗಳ ದೋಷವನ್ನ ಪಟ್ಟಿ ಮಾಡ್ತಕ್ಕಂಥ ಅಪೂರ್ವವಾದ ಭಾಗ ಅದು. ಇನ್ನು ಸೂರ್ಯ ಬೇಡ, ಭಾರಿ ಬಿಸಿಯಾಗಿದ್ದಾನೆ ಒಂದು ಕಡೆಗೆ. ಇಂಥದ್ದೇ ಮಾತನ್ನು ರುಕ್ಮಿಣೀಶ್ವರದಲ್ಲಿ ಬರೀತಾರೆ. ಮತ್ತು ವಾದಿರಾಜ ಸ್ವಾಮಿಗಳು ರುಕ್ಮಿಣಿ ಹೇಳ್ತಾ ಇದೇ ಮಾತನ್ನು ಹೇಳ್ತಾರೆ. ರುಕ್ಮಿಣಿನೇ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿನೇ ರುಕ್ಮಿಣಿ. ಅವ್ರು ಹೇಳ್ತಾರೆ, ಶಂಭು ನನಗೆ ಬೇಕಾಗಿಲ್ಲ, ನನಗೆ ರುದ್ರದೇವರು ಬೇಕಾಗಿಲ್ಲ, ಆತ ಯಾರು ಗೊತ್ತಾ? ನನಗೆ ಮೊಮ್ಮಗ ಅಂತ ಹೇಳಿದರೆ. ಈ ಸೂರ್ಯಚಂದ್ರರು ಬೇಕಿಲ್ಲ, ಅವ್ರು ಯಾವಾಗಲೂ ಟೂರ್ ಮಾಡ್ತಿರ್ತಾರೆ. ಸೂರ್ಯಚಂದ್ರ ಇಲ್ಲಾಗ ಯಾವಾಗಲೂ ಓಡಾಡ್ತಿರ್ತಾರೆ ಅವ್ರು. ಈ ಟೂರಿಂಗ್ ಜಾಬ್ ಬಂದುಬಿಟ್ರೆ ಮನೇಲಿ ಇರೋದಿಲ್ಲ ಅಂತ ಗ್ಯಾರಂಟಿ ಅಲ್ಲ, ಆದ್ದರಿಂದ ಅವ್ರು ನನಗೆ ಬೇಕಾಗಿಲ್ಲ. ಇನ್ನು ವರುಣನು ಭಾರಿ ಸೀತ, ಏನು ಉಪಯೋಗ ಇಲ್ಲ. ಅದೇ ರೀತಿ ಒಬ್ಬೊಬ್ರಿಗೊಂದು ದೋಷಗಳಿವೆ, ಆದ್ದರಿಂದ ನನಗೆ ಯಾರೂ ಬೇಕಿಲ್ಲ. ಅಲ್ಲಿ ಮಾತುಗಳು ಸಂಸ್ಕೃತ, ಇಲ್ಲಿ ಮಾತು ಕನ್ನಡ. ಈಗ ಲಕ್ಷ್ಮೀ ಶೋಭನ ಹಾಡಿಗೂ ರುಕ್ಮಿಣಿ ಶಿವಜಿಯಕ್ಕೂ ಒಳ್ಳೆ ಸಂಬಂಧ ಇದೆ. ಅವೆರಡನ್ನ ಜೋಡಿಸಿಕೊಂಡಾಗ ಇದು ಅನೇಕ ಅರ್ಥಗಳು ಬರಲಿಕ್ಕೆ ಸಾಧ್ಯ. ನಿಮಗೆ ಆಶ್ಚರ್ಯವಾಗುತ್ತೆ, ಲಕ್ಷ್ಮೀ ಶೋಭನ ಹಾಡನ್ನ ನೋಡ್ಲಿಕ್ಕೆ ಹೋದ್ರೆ ಎಷ್ಟು ಆಶ್ಚರ್ಯವಾಗುತ್ತೆ ಅಂದ್ರೆ, ಎಷ್ಟು ತಪ್ಪು ತಪ್ಪು ಪ್ರಿಂಟ್ ಆಗಿದೆ ಗೊತ್ತೇನು? ಹಿಂದೂ ಮುಂದೆ ಹೊಂದಾಣಿಕೆ ಆಗದಷ್ಟು ಬಿಟ್ಟು ತಪ್ಪು ಪ್ರಿಂಟ್ ಮಾಡಿಬಿಟ್ಟಿದ್ದ. ಕೆಲವು ಕಡೆ ಛಂದಸ್ಸು ಹೊಂದೋದಿಲ್ಲ, ಅರ್ಥ ಹೊಂದೋದಿಲ್ಲ. ಅದಕ್ಕೆ ಯಾಕಾಯ್ತು ಅಂತ ಕೇಳಿದ್ರೆ, ಎಷ್ಟೋ ಕಡೆ ಪ್ರಿಂಟ್ ಮಾಡಿಸೋರು ಅರ್ಜೆಂಟ್ ಪ್ರಿಂಟ್ ಮಾಡಬೇಕು, ಮಾಡೋನಿಗೆ ಗೊತ್ತಿಲ್ಲ, ನೋಡೋನಿಗೆ ಗೊತ್ತಿಲ್ಲ. ಪ್ರೂಫ್ ನೋಡೋ ಅಭ್ಯಾಸನಿಲ್ಲ. ದಾಸ ಸಾಹಿತ್ಯ ಅಂದ್ರೆ ಯಾರು ಬೇಕಾದ್ರೂ ಪ್ರಿಂಟ್ ಮಾಡೋ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹೀಗಾಗಿ ಎಷ್ಟೋ ಕಡೆಗೆ ಅರ್ಥವೇ ಕೆಡಷ್ಟು ಬಿಟ್ಟು ತಪ್ಪು ಪ್ರಿಂಟ್ ಮಾಡಿರೋದು ಉಂಟು. ಆ ರೀತಿ ತಪ್ಪುಗಳನ್ನು ತುಂಬಾ ಜನ ಹಾಗೆ ಹೇಳ್ತಿರ್ತಾರೆ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬಹಳ ಪಾಪ್ಯುಲರ್ ವರ್ಕ್ ಲಕ್ಷ್ಮೀ ಶೋಭನ ಹಾಡಿಗೆ. ನಾನು ಈ ಕಡೆ ಹೇಗೋ ಗೊತ್ತಿಲ್ಲ, ಆ ಹುಬ್ಬಳ್ಳಿ ಧಾರವಾಡದ ಕಡೆಗೆ ಕನ್ನಡದಲ್ಲಿ ಅತಿ ಹೆಚ್ಚು ಜನಗಳ ಪಡಕೆಯಲ್ಲಿರ್ತಕ್ಕಂಥದ್ದು ಅಂದರೆ ಲಕ್ಷ್ಮೀ ಶೋಭನ ಹಾಡು ಒಂದು, ಈ ವಿಜಯ ಕವಚ, ವಿಜಯರಾಯರ ಕವಚ ಒಂದು. ಎರಡನ್ನು ತುಂಬ ಹೇಳ್ತಕ್ಕಂಥದ್ದು ಅವೆರಡನ್ನು. ಲಕ್ಷ್ಮೀ ಶೋಭನ ಹಾಡನ್ನು ಲಕ್ಷಗಟ್ಟಲೆ ಹೇಳಿಬಿಟ್ಟು ಅದನ್ನು ಕೃಷ್ಣಾರ್ಪಣ ಅಂತ ಹೇಳಿ ಮಾಡ್ತಕ್ಕಂಥ ಅನೇಕ ಸಂಘಗಳಿವೆ. ಅದೇ ರೀತಿ ವಿಜಯರಾಯರ ಬಗ್ಗೆ ಸ್ಮರಿಸಿ ಬದುಕಿರೋ ಮೊದಲನ್ನ ಲಕ್ಷಾಂತರ ಹೇಳಿಬಿಟ್ಟು ಜಪ ಮಾಡೋ ಜನಗಳು ಇದ್ದಾರೆ. ಕನ್ನಡದಲ್ಲಿ ಬಹಳ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು ಎರಡು. ಅಷ್ಟು ಹೆಚ್ಚಾಗಿ ಕೇಶವನಾಮಧ್ವನಾಮ ಮಾಡಿಲ್ಲ ಅಂತಲೇ ಹೇಳಬೇಕು. ನಿಜವಾಗ್ಲೂ ಹೆಚ್ಚು ಮಾಡಬೇಕು ಅವನು ಕೂಡ. ಕೇಶವನಾಮಧ್ವನಾಮಗಳು ಬಹಳ ಮುಖ್ಯವಾದಂಥವು, ಅವನ್ನು ಮಾಡಬೇಕು. ಇವೆರಡೂ ಹೆಚ್ಚು ಮಾಡ್ತಾರೆ. ಆದರೆ ಅಷ್ಟು ಮಾಡಿದರೂ ಕೂಡ ಈ ಪಾಠಶುದ್ಧಿಯ ಬಗ್ಗೆ ಆಗಲಿ ಅರ್ಥಶುದ್ಧಿಯ ಬಗ್ಗೆ ಆಗಲಿ ಗಮನ ಕೊಡೋದಿಲ್ಲ ಅನ್ನೋದು ಬಹಳ ಆಶ್ಚರ್ಯ. ಇವತ್ತು ಕೇಳಕ್ಕೆ ಹೋದ್ರೆ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಪುಸ್ತಕಗಳು, ಅದು ಓದಲಿಕ್ಕೆ ಆಗೋದಿಲ್ಲ. ಪ್ರಿಂಟ್ ಏನೇನೋ ಆಗೋಗಿರುತ್ತೆ, ಹಿಂದೂ ಮುಂದೆ ಅಕ್ಷರಗಳೇ ಜಂಪ್ ಆಗೋಗ್ಬಿಟ್ಟಿದೆ. ಹಾಗೆಲ್ಲ ಮಾಡಿದರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಸರಿಯಾಗಿ ಹೇಳಿದರೆ ಗೊತ್ತಾಗುತ್ತೆ. ಅದು ರುಕ್ಮಿಣೀಶ ವಿಜಯ ಮತ್ತು ಲಕ್ಷ್ಮೀ ಶೋಭನ ಹಾಡು ಎರಡು ಒಂದಕ್ಕೊಂದು ಪೂರಕವಾಗಿ ತುಂಬ ಅರ್ಥ ಮಾಡ್ಕೊಳ್ಳೋದು ಬರುತ್ತೆ. ಮತ್ತೊಂದು ಹೇಳ್ತಾರೆ, ಬಲಿಚಕ್ರವರ್ತಿ ಮಹಾ ತ್ಯಾಗವೀರ, ಅಪೂರ್ವ ತ್ಯಾಗ, ಎಲ್ಲವನ್ನೂ ಕೊಳ್ಳಕ್ಕೆ ತಯಾರಾಗ್ತಾನೆ ಪುಣ್ಯಾತ್ಮ. ಆದರೆ ತ್ಯಾಗಂ ಕೊತಿ ತಸ್ಯ ನಾ ಮುಕ್ತಿ ಕಾರಣಂ, ಭಾಗವತಲ್ಲಿ ಹೇಳುತ್ತಾರೆ. ಮುಕ್ತಿಗೆ ಕಾರಣವಾಗಲಿಲ್ಲ, ಏನೇನೋ ತ್ಯಾಗ ಮಾಡ್ತಾನೆ, ಆದರೆ ಯಾತಕ್ಕೋಸ್ಕರ? ತನ್ನ ಇಂದ್ರ ಪದವಿ ಬೇಕಾಗಿದೆ ಅಷ್ಟೇ. ಫಲಾಪೇಕ್ಷೆಯಿಂದ ಮಾಡ್ತಾನೆ ಹೊರತು ಮತ್ತೊಂದರಿಂದ ಮಾಡೋದಿಲ್ಲ ಅಂದರೆ ಅಂಥ ತ್ಯಾಗ ನನಗೆ ಬೇಕಿಲ್ಲ ಅಂತ ಹೇಳಿಬಿಡ್ತಾನೆ. ಕ್ವಚಿತ್ ಚಿರಾಯುಹು ನಚ ಶೀಲ ಮಂಗಲಃ, ಒಬ್ರು ಭಾರಿ ಒಳ್ಳೆ ಆಯುಷ್ಯ ಭಾರಿ ಇದೆ, ಆದರೆ ನೋಡೋದಕ್ಕೆ ಅಷ್ಟಕ್ಕಷ್ಟೇ, ಪ್ರಯೋಜನ ಇಲ್ಲ. ಆಯುಷ್ಯ ಮಾರ್ಕಂಡೇಯ ಚಿರಂಜೀವಿ ತಪಸ್ವಿಗಳು ಜಟೆಗೆಟ್ಟೆ ಬಿಟ್ಕೊಂಡ್ಬಿಟ್ಟಿದ್ದಾರೆ, ಅವ್ರ ಉಪಯೋಗ ಇಲ್ಲ, ನೋಡ್ಲಿಕ್ಕೆ ಸರಿ ಇಲ್ಲ, ಅವ್ರು ಬೇಡ ನನಗೆ. ಕ್ವಚಿತ್ ತದಪ್ಯಸ್ತಿ ನವೇದ್ಯಮ ಆಯುಷ, ಇನ್ನೂ ಕೆಲವರು ಭಾರಿ ಚೆನ್ನಾಗಿ ನೋಡೋಕ್ಕಿದ್ದಾರೆ, ಆದರೆ ಆಯುಷ್ಯನೇ ಸರಿ ಇಲ್ಲ. ತಗೊಂಡು ಏನು ಮಾಡಬೇಕು? ನೋಡ್ಲಿಕ್ಕೆ ರೂಪ ಇದೆ, ಆಯುಷ್ಯ ಇಲ್ಲ. ಆಯುಷ್ಯ ಇದೆ, ರೂಪ ಇಲ್ಲ. ಎರಡು ಇದೆ, ದುಡ್ಡಿಲ್ಲ. ಅದು ಇದೆ, ಜ್ಞಾನ ಇಲ್ಲ. ಜ್ಞಾನ ಇದ್ರೆ ಆಸೆ ಬಿಟ್ಟಿಲ್ಲ, ಆಸೆ ಜೊತೆ ಕೋಪ ಬೇರೆ ಮಾಡ್ಕೋತಾರೆ. ಒಂದೊಂದು ದೋಷಗಳನ್ನು ಹೇಳಕ್ ಕೊಟ್ರೆ ಒಂದಕ್ಕಿಂತ ಒಂದು ವಿಚಿತ್ರ, ಇವ್ರು ಯಾವ್ದು ನನಗೆ ಬೇಡ ಅಂತ ಹೇಳ್ಬಿಡ್ತಾರೆ. ಕ್ವಚಿತ್ತದ ಪ್ಯಸ್ತಿ, ಇನ್ನೊಬ್ಬರಿದ್ದಾರಂತೆ, ಬಹಳ ದೊಡ್ಡ ವ್ಯಕ್ತಿಗಳಿದ್ದಾರೆ, ಆದರೆ ನಾನು ಅವ್ರು ಇಷ್ಟಪಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆಂದರೆ ಅವರು ನನ್ನನ್ನು ಕಾಂಕ್ಷತೇಹಿ ಮಾಂ, ನಾನು ಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಅಂಥವ್ ನಾನು ಬೇಡ ಅಂತ ಹೇಳ್ಬಿಟ್ಟದ್ದು ಲಕ್ಷ್ಮೀದೇವಿ. ಬಹಳ ಮ್ಯಾಜಿಕ್ ಇದು ಅಂತ, ನಾನು ಬೇಕು ಅಂತ ಇಷ್ಟಪಡ್ತಾರೆ, ನನಗೆ ಬೇಕಾಗಿಲ್ಲ. ಲಕ್ಷ್ಮೀದೇವಿ ಏನು ಇಷ್ಟಪಡ್ತಾರೆ ಗೊತ್ತಾ? ನನ್ನನ್ನು ಇಷ್ಟಪಡೋರು ಆಗಬಾರದು, ಅವಾಗ ನಾನು ಅವ್ರ ಹತ್ರ ಹೋಗ್ತೇನೆ ಅಂತ ಅರ್ಥ. ಇವತ್ತು ಲಕ್ಷ್ಮೀ ಕಟಾಕ್ಷ ಎಲ್ಲರಿಗೂ ಬೇಕು ಅಂದರೆ ಲಕ್ಷ್ಮೀ ಅವ್ರು ಯಾರಿಗೂ ಸಿಗೋದಿಲ್ಲ ಅಂತ ಅರ್ಥ. ನಾರಾಯಣ ಯಾತಕ್ಕೆ ಇಷ್ಟಪಡ್ತೇನೆ ಗೊತ್ತಾ? ಆತ ನನ್ನನ್ನು ಈ ರೀತಿ ನೋಡೋದೇ ಇಲ್ಲ, ಅದಕ್ಕೆ ಆತ ಇಷ್ಟಪಡ್ತೇನೆ. ಇದು ಲಕ್ಷ್ಮೀದೇವಿ ಅತ್ಯುತ್ತಮವಾದಂಥ ಮಾರ್ಗ. ನಾನು ಇಷ್ಟಪಟ್ಟವರನ್ನು ನಾನು ಮೆಚ್ಚೋದಿಲ್ಲ, ಇದು ಲಕ್ಷ್ಮೀದೇವಿಯ ಮಾತು. ಕಾರಣ ಹಣ ಬೇಕು ಅಂತ ಹೋದರೆ ಹಣ ಸಿಗೋದಿಲ್ಲ, ಅದು ಗ್ಯಾರಂಟಿ. ಅದು ಬೇಡ ಅಂದರೆ ದೇವರು ಕೊಡೋ ಹಾಗೆ, ಬೇಕು ಅಂದರೆ ಕೊಡೋದಿಲ್ಲ. ಬೇಡ ಅಂದರೆ ಕೊಟ್ಟರೆ ಅದು ಒಳ್ಳೆಯ ಹಣ ಅಲ್ಲ, ಅದು ಸಾತ್ವಿಕ ಸಂಪತ್ತು ಬರೋದಿಲ್ಲ. ಬೇಡ ಅಂದರೆ ಬರೋ ಸಂಪತ್ತು ಸಾತ್ವಿಕ ಸಂಪತ್ತು, ಬೇಕು ಅಂದರೆ ಬರೋ ಸಂಪತ್ತು ಸಾತ್ವಿಕ ಸಂಪತ್ತಲ್ಲ, ನನಗೆ ಬೇಡ ಅಂತ ಹೇಳಿದರೆ ಅಂತ. ಇದನ್ನೆಲ್ಲ ಹೇಳ್ಕೊತಾ ಹೇಳ್ಕೊತಾ ಹೊರಟು ಕೊನೆಗೆ ಹೇಳ್ತಾರೆ, ಇವರಿಗೆ ಈ ರೀತಿ ಗುಣಗಳು ದೋಷಗಳು, ಗುಣಗಳು ದೋಷಗಳು, ಗುಣಗಳಿವೆ ಅಂತ ಹುಡುಕ್ಲಿಕ್ಕೆ ಹೋದರೆ ದೋಷ ಗಂಟು ಬಿದ್ದಿರುತ್ತಾಗಲೇ. ಆದ್ದರಿಂದ ಗುಣಗಳಿಲ್ಲ, ದೈತ್ಯರಂತೂ ಗುಣಗಳೇ ಇಲ್ಲದವರು. ಇವರು ಗುಣಗಳಿವೆ ದೋಷಗಳಿವೆ, ನನಗೆ ಇಂಥವ್ರು ನನಗೆ ಬೇಕಿಲ್ಲ. ಕೊನೆಗೆ ಒಂದು ಮಾತು ಹೇಳ್ತಾರೆ, ನನಗೆ ಬಹಳ ಮುಖ್ಯವಾಗಿ ಒಂದು ಬೇಕು, ಏನನ್ನು ಅಪೇಕ್ಷೆ ಪಡಲಿ ಬಿಡಲಿ, ನಾನೇನು ಅಪೇಕ್ಷೆ ಪಡ್ತೇನೆ, ನಿತ್ಯ ಮುತ್ತೈದೆ ಆಗಬೇಕು ಅಂತ ಅಪೇಕ್ಷೆ ಪಡ್ತೇನೆ, ನಿತ್ಯ ಸುಮಂಗಲಿ ಆಗದ ಅಪೇಕ್ಷೆ ಪಡ್ತೇನೆ, ಇವರೆಲ್ಲ ಸಾಯೋರು, ಇವ್ರನ್ನ ತಗೊಂಡು ನಾನೇನು ಮಾಡಲಿ ಅಂತ ಹೇಳ್ತಾರೆ. ಬ್ರಹ್ಮದೇವರು ಕೂಡ ಶಾಶ್ವತ ಇರೋದಿಲ್ಲ, ಪರಾರ್ಥ ಕಾಲ ಪಳೆಯ ಕಾಲಕ್ಕೆ ಬ್ರಹ್ಮದೇವರು ಹೊರಟೋಗ್ಬಿಡ್ತಾರೆ ಅಂದ ಮೇಲೆ ಇವ್ರು ಯಾರು ಕೂಡ ನಾನು ಇದ್ರ ಸ್ವಾದಸ್ಯ ನೋಡಿ, ಇವರೆಲ್ಲ ಹೋಗ್ತಾರೆ, ನಾನು ನಿತ್ಯ ಮುತ್ತೈದೆ ಆಗಿ ಉಳಿಯೋದಿಲ್ಲ, ಅದಕ್ಕೆ ನನಗೆ ಬೇಡ. ಅದರಿಂದ ನಾನು ಹೋಗೋದಿಲ್ಲ ಅಂತ ಗ್ಯಾರಂಟಿ ಆಯ್ತಲ್ಲ, ಲಕ್ಷ್ಮೀದೇವಿ ತಾನು ಹೋಗೋದಿಲ್ಲ. ನಿತ್ಯ ಮುಕ್ತಳು ಶ್ರೀರಾಮ, ಅವರೆಂದು ಲಕ್ಷ್ಮೀದೇವಿಗೆ ದೇಹ ವಿಯೋಗ ಇಲ್ಲವೇ ಇಲ್ಲ. ಬ್ರಹ್ಮಕಲ್ಪದ ಕೊನೆಯಲ್ಲೂ ದೇಹ ಬಿಡೋದಿಲ್ಲ, ದೇಹ ತಗೊಂಡಿದ್ರೆ ತಾನೇ ಬಿಡ್ಲಕ್ಕೆ ಅವರು ಅಪ್ರಾಕೃತ ದೇಹವಂತರು. ಈ ಮಾತನ್ನು ಯೋಚನೆ ಮಾಡಿದರೆ ಲಕ್ಷ್ಮೀದೇವಿಗೆ ಪತಿ ಆಗ್ಲಿಕ್ಕೆ ಅರ್ಹತೆ ಇವರು ಯಾರಿಗೂ ಇಲ್ಲ, ಅಂತ ಅರ್ಹತೆ ಇರೋದು ಪರಮಾತ್ಮ ಒಬ್ಬನಿಗೆ ಉಂಟು, ನಾರಾಯಣನಿಗೆ ಮಾತ್ರ ಉಂಟು. ಆದ್ದರಿಂದ ಅವನಿಗೆ ಮಾಲೆ ಹಾಕ್ತೇನೆ ಅಲ್ಲ, ಅದಕ್ಕೆ ಮಾಲೆ ಹಾಕಿದ್ದೇನೆ ಅಂತ ಅರ್ಥ. ಇನ್ಮೇಲೆ ಹಾಕೋದಲ್ಲ, ನಿತ್ಯ ಪತ್ನಿಯಾಗಿ ನಾನಿರೋದು ಯಾತಕ್ಕೆ ಕಾರಣ ಅಂದರೆ ಇದಕ್ಕೋಸ್ಕರನೇ. ಲಕ್ಷ್ಮೀದೇವಿ ಮಾತು ಕೇಳಿದವರಿಗೆ ನಾರಾಯಣನ ಗುಣಗಳ ಬಗ್ಗೆ ಸಂಶಯ ಉಳಿಲೇಬಾರದು. ವಿಮರ್ಶೆ ಮಾಡಿ 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 ಹೇಳಿದ ಮಾತಿದು. ಅದಕ್ಕೆ ದೈತೀರ್ಥರು ಏನು ಮಾಡ್ತಾರೆ ಗೊತ್ತೇನು? ನ್ಯಾಯಸುಧ ಪ್ರಾರಂಭ ಮಾಡಬೇಕಾದ್ರೆ ಈ ಪದವನ್ನೇ ಇಡ್ತಾರೆ. ಶ್ರೀಯಪ್ಪತ್ತೇ ನಿತ್ಯಾಗಣಿತ ಗುಣ ಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮ ಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಅಸೇ ಶಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಇದು ಶ್ರೀಯಪ್ಪತ್ತೆ ಎಂದು ಪ್ರಾರಂಭ ಮಾಡ್ತಾರೆ. ಲಕ್ಷ್ಮೀಪತಿಯಾದ ನಾರಾಯಣನಿಗೆ ನಮಸ್ಕಾರ ಅಂತ ಅರ್ಥ. ಲಕ್ಷ್ಮೀಪತಿ ಅಂತ ಯಾತಕ್ಕೆ ಅಂದ್ರೆ ಇಷ್ಟೆಲ್ಲ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿ ನಾರಾಯಣನ ಪತಿ ಅಂತ ಹೇಳ್ಕೋಬೇಕಾದ್ರೆ ಎಷ್ಟೆಲ್ಲ ವಿಮರ್ಶೆ ಮಾಡಿ ಹೇಳಿದ್ದಾರಲ್ಲ, ಗುಣಪೂರ್ಣ ಅಂತ ಹೇಳಿದ್ದಾರೆ ಬ್ರಹ್ಮಸೂತ್ರ ಭಾಷ್ಯ. ಅದಕ್ಕೆ ವಿವರಣೆ ಅನುವ್ಯಾಖ್ಯಾನ, ಅದಕ್ಕೆ ಸುಧಾ, ಅದಕ್ಕೆ ಬರೀತಾರೆ. ಶ್ರೀ ಮಹಾಲಕ್ಷ್ಮಿಯಿಂದ ಗುಣಪೂರ್ಣ ಅಂತ ಸಾರಲ್ಪಟ್ಟವನು ನಾರಾಯಣ ಅಂತ ಸ್ತೋತ್ರ ಮಾಡಿದಾಗ ಇದಕ್ಕೋದಕ್ಕೆ ಏನು ಸಂಬಂಧ ಅಂತ ಗೊತ್ತಾಗುತ್ತೆ. ಶ್ರೀಯಪ್ಪತ್ತೆ ಅನ್ನೋ ಮಾತಿಗೂ ಲಕ್ಷ್ಮೀ ಶೋಭನ ಹಾಡಿನ ತಾತ್ಪರ್ಯಕ್ಕೂ ನೇರ ಸಂಬಂಧ ಗಂಟು ಮಾಡಿಕೊಂಡ್ರೆ ಲಕ್ಷ್ಮೀ ಶೋಭನ ಹಾಡು ಬ್ರಹ್ಮಸೂತ್ರ ಭಾಷ್ಯದ ಕನ್ನಡದ ವಿವರಣೆಯಂತೆ ಮಾನ್ಯವಾಗತಕ್ಕಂಥ ಗ್ರಂಥ. ಆ ದೃಷ್ಟಿಯಿಂದ ನೋಡಬೇಕು. ಬೇರೆ ನಾರಾಯಣ ಅಂತ ದೋಷ ತೋರಿಸ್ತೇನೆ ನಾವು ಅಂತ ಯಾರು ಅನ್ಬೋದಲ್ಲ. ಈಗ ನಾರಾಯಣದಲ್ಲಿ ಕೆಲವು ದೋಷಗಳು ಉಂಟಲ್ಲ, ನೀವು ಯಾತಕ್ಕೆ ಮದುವೆ ಆಗ್ತೀರಿ ಅಂತ ಕೇಳಿದರೆ ಮುಂದಿನ ಭಾಗವೆಲ್ಲ ಸಮರ್ಥನೆ ಮಾಡ್ತಾ ಹೋಗ್ತಾರೆ. ನಾರಾಯಣದಲ್ಲಿ ಯಾವ ದೋಷಗಳು ಇಲ್ಲ, ಇದು ಮುಂದಿನ ಪ್ರಶ್ನೆ. ಆದ್ದರಿಂದ ದೋಷ ದೂರತ್ವವನ್ನು ನಿರೂಪಣೆ ಮಾಡತಕ್ಕಂಥ ಭಾಗ ಇದು. ನಾರಾಯಣ ಏನು ದೋಷಗಳಿರಬೇಕು ಅಂತ ಪ್ರಶ್ನೆ. ಏನು ದೋಷಗಳಿರಬೇಕು? ಹುಟ್ಟೇ ಒಂದು ದೋಷ, ಮೊದಲು ಹುಟ್ಟುತ್ತಾನೆ ಅದಕ್ಕೆ ದೋಷ ಇದೆ. ಕೃಷ್ಣ ರೂಪದಿಂದ ಹುಟ್ಟಲಿಲ್ಲ, ರಾಮನಾಗಿ ಹುಟ್ಟಲಿಲ್ಲ, ಅದಕ್ಕೆ ಅವನು ಹುಟ್ಟಿದೆ. ಹುಟ್ಟಿರೋನಿಗೆ ಸಾವಿದೆ, ಆದ್ದರಿಂದ ನಾರಾಯಣನು ಕೂಡ ನಿತ್ಯನಲ್ಲ ಅಂತ ಯಾಕೆ ಕೇಳಬಾರದು? ಅದಕ್ಕೆಲ್ಲ ಉತ್ತರ ಕೊಡ್ತಾ ಹೋಗ್ತಾರೆ. ನಾರಾಯಣನಿಗೆ ಹುಟ್ಟಿಲ್ಲ, ನಾರಾಯಣ ಹುಟ್ಟಿಲ್ಲ ಅಂತ ಹೇಳಿದ್ರು. ಕೃಷ್ಣಾವತಾರಕ್ಕೆ ಏನು ಹೇಳ್ತೀರಿ, ರಾಮಾವತಾರಕ್ಕೆ ಏನು ಹೇಳ್ತೀರಿ ಅಂದರೆ ಅಲ್ಲೇ ಉತ್ತರ ಇದೆ, ನೀವೇ ನೋಡಿ ಅಂತ ಹೇಳ್ತಾರೆ. ಅಲ್ಲೇ ಉತ್ತರ ಇದೆ,
ನೀವು ಹುಟ್ಟಿದ ಹುಟ್ಟಿದ ಅಂತ ಹೇಳ್ತೀರಲ್ಲ ಕೃಷ್ಣ, ಕೃಷ್ಣ ಹೇಗಿದ್ದಾನೆ ಭಾಗವತವಾಗಿ ಹೇಳುತ್ತಾನೆ. ತವದ್ಭುತಂ ಬಾಲಕ ಮಂಬುದೇಕ್ಷಣಂ ಚತುರ್ಭುಜಂ ಶಂಖ ಗದಾರ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದ ಸೌಭಗಂ. ಚಕ್ರ ಶಂಖ ಗದಾ ಪದ್ಮಧರನಾಗಿ, ಶ್ರೀವತ್ಸ ಕೌಸ್ತುಭದ ಭೂಷಿತನಾಗಿ, ಪೀತಾಂಬರ ಧಾರಿಯಾಗಿ, ಕಿರೀಟಾದಿಗಳಿಂದ ಕೂಡಿರಬೇಕಾದ್ರೆ ಅವ್ರು ಹುಟ್ಟಿದವರು ಅಂತ ಕರಿತೀರ ನೀವೀಗ? ರುಕ್ಮಿಣಿ ಶಿವಿಜಯವನ್ನ ಮತ್ತೊಮ್ಮೆ ಕನ್ನಡದಲ್ಲಿ ಇಡ್ತಾ ಇದ್ದಾರಷ್ಟೇ. ಇದೆಲ್ಲ ವಿಚಾರ ಮಾಡಿ ನೋಡಿ, ದೇವರಿಗೆ ಹುಟ್ಟಿಲ್ಲ, ನಾರಾಯಣ ಎಂದು ಹುಟ್ಟಿಲ್ಲ. ಆದ್ದರಿಂದ ಇವರಂತೆ ಅವ್ರು ಹೇಳೋದಕ್ಕೆ ಬರೋದಿಲ್ಲ. ಇವತ್ತು ಹುಟ್ಟಿದಂತೆ ಕಾಣ್ತಾನೆ, ಅವನು ಹುಟ್ಟಿಲ್ಲ. ಇವರು ನಿಜವಾಗ್ಲೂ ಹುಟ್ಟಿರತಕ್ಕಂಥವರು. ಇವತ್ತು ತಮಾಷೆ ನೋಡಿದ್ರ, ಸೂರ್ಯ ಇದ್ದಾನೆ, ದಿವಸ ಹುಟ್ಟಿದ ಅಂತ ಹೇಳ್ತೀವಿ ಸೂರ್ಯನ. ನಾವು ದಿವಸ ಹುಟ್ಟಿದ ಮುಡಿದ, ದಿವಸ ಹುಟ್ಟಿದ ಮುಡಿದ, ಸೂರ್ಯಗಿಂತ ನಾವೇ ವಾಸಿ, ಕೆಲವು ದಿವಸ ಇರ್ತೇವೆ ಅನ್ನೋಷ್ಟು ಮಟ್ಟಿಗೆ. ಆದರೆ ತಮಾಷೆ ಅಂದರೆ ಸೂರ್ಯ ಹುಟ್ಟಿದ ಅಂತ ಕರಿತೇವೆ, ಸೂರ್ಯ ಹುಟ್ಟೋದೇ ಇಲ್ಲ. ಸೂರ್ಯ ಮುಳುಗದ ಅಂತ ಕರಿತೇವೆ, ಸೂರ್ಯ ಮುಳುಗೋದೇ ಇಲ್ಲ. ಸೂರ್ಯ ಹುಟ್ಟೋದಿಲ್ಲ, ಮುಳುಗೋದೇ ಇಲ್ಲ, ಆ ಕಡೆ ಇರ್ತಾನೆ ಸೂರ್ಯ. ಈಗಾಗಲೇ ಇಲ್ಲಿ ಬೆಳಕಾಯಿತು, ಅಲ್ಲಿ ಫೋನ್ ಮಾಡಿ ಎದ್ದು ಕೂತಿರ್ತಾರ. ಅವ್ರು ಮಲಗಿಬಿಟ್ಟಿದ್ದೀರಾ ಏನ್ರಿ, ಸತಿ ಮಲಗಿಬಿಟ್ಟಿದ್ದೀರಿ ಅಂತೇಳಿ. ಇಲ್ಲ ಮಾರಾಯ, ನಮ್ಮ ದೇಶ ಅಂತ ಹೇಳಿದಷ್ಟು ಹೋದ ಅಂತ ಕೇಳ್ತಾರೆ. ಇವತ್ತು ಪ್ರೂವ್ ಆಗಿಬಿಟ್ಟಿದೆ ಇವತ್ತಿನ ದಿವಸ. ಇದು ದಿವಸ ಯಾರ್ಯಾರೋ ಕೇಳಬೇಕಾಯ್ತು, ಮಕ್ಕಳನ್ನೇ ಕೇಳ್ಕೊತಾರೆ ಅಲೋ ಅಂದ್ರೆ ಅಲೋ. ರಾತ್ರಿ 12 ಗಂಟೆಗೆ ಎದ್ದು ಕೂತಿರ್ತಾರೆ, ಬರ್ಕೊಂಡು ಬಿಡ್ತಾರೆ. ಎಷ್ಟು ಡಿಫ್ರೆನ್ಸ್ ಬಂತು ಈಗ ಅಂದ್ರೆ, ಸೂರ್ಯ ಅಲ್ಲಿದ್ದಾರೆ ಅಂತ ಆಯ್ತಲ್ಲ ಈಗ. ಆದ್ರೆ ಕರೆಯೋದೇನಂತ ನಾವೀಗ, ಹುಟ್ಟಿದ ಅಂತ ಕರೀತೇವೆ, ಮುಳುಗಿದ ಅಂತ ಕರೀತೇವೆ. ದೇವರ ಬಗ್ಗೆನೂ ಹೀಗೇನೆ ಅಂತ ಆಚಾರ್ಯರ ಮಾತು. ಯಥೋದಯ ರವೇರ್ಭವೇ ಸದೋದಿತಶ್ಯ ಲೋಕತಃ. ಸದಾ ಹುಟ್ಟಿರತಕ್ಕಂಥ ಸೂರ್ಯನಿಗೆ ಹೊಸ್ತಾಗಿ ಹುಟ್ಟಿದ, ಹೊಸ್ತ ಮುಳಿದ ಅಂತ ಹೇಗೆ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಕೃಷ್ಣ ಹುಟ್ಟಿದ, ರಾಮ ಹುಟ್ಟಿದ ಅಂತ ಹೇಳ್ತೇವೆ ಹೊರತು ನಿಜವಾಗಲೂ ದೇವರಿಗೆ ಹುಟ್ಟಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆಗ ದೇವರಿಗೆ ನಮಗೆ ಏನು ವ್ಯತ್ಯಾಸ ಅಂತ ಗೊತ್ತಾಗುತ್ತೆ. ಇಲ್ಲದ್ರೆ ದೇವರು ಹುಟ್ಟಿದ, ದೇವರು ಇದು ಮಾಡಿದ, ನಾವು ಹಾಗೆ, ನಮಗೂ ದೇವರ ವ್ಯತ್ಯಾಸ ಅಂತ ಪ್ರಶ್ನೆ ಕೇಳಬಹುದು ಜನಗಳು. ಅದೆಲ್ಲ ವ್ಯತ್ಯಾಸ ಮಾಡಿ ತೋರಿಸ್ತಾರೆ. ಹಾಗೆಂದು ಆಗೋದಿಲ್ಲ. ನಾರಾಯಣನು ಅಜೋಪಿ ಸನ್ ಅವ್ಯಯಾತ್ಮ, ಪರಮಾತ್ಮನ ಎಂದೂ ಹುಟ್ಟಿಲ್ಲ. ಅಜೋ ನಿರಂಜನ ಸಿದ್ಧ ವಿಷ್ಣು ಸಹ ಕೃಷ್ಣಾಷ್ಟಮ ಶತರಾಮ ಸ್ತೋತ್ರದಲ್ಲಿ ಅಜ ಅಂತ ಪರಮಾತ್ಮನಿಗೆ ಅದು ಎಂದು ಹುಟ್ಟದೇ ಇರತಕ್ಕಂಥವನು ಪರಮಾತ್ಮ. ಇನ್ನು ಬ್ರಹ್ಮದೇವರು ಒಂದೇ ಸರ್ತಿ ಹುಟ್ಟೋದು ಬ್ರಹ್ಮದೇವರು, ಒಂದೇ ಸರ್ತಿ ದೇಹ ಬಿಡೋದು ಬ್ರಹ್ಮದೇವರು, ಒಂದೇ ಹುಟ್ಟು ಒಂದೇ ದೇಹ ತ್ಯಾಗ ಬ್ರಹ್ಮದೇವರಿಗೆ. ಅವರಷ್ಟು ದೊಡ್ಡವರು ಯಾರೂ ಇಲ್ಲ ಜೀವಕೋಟಿಯಲ್ಲಿ. ಆದರೆ ಪರಮಾತ್ಮನಿಗೆ ಹುಟ್ಟೇ ಇಲ್ಲ ಅಂದರೆ ಎಷ್ಟು ದೊಡ್ಡವರಾಗ್ತಾನೆ ಪರಮಾತ್ಮ. ಅವನಂತೆ ನಾನಿದ್ದೇನಾದ್ರಿಂದ ನನಗೆ ಗಂಡನಾಗಬೇಕಾದ್ರೆ ನಾರಾಯಣನೇ ಹೊರತು ಬೇರೆ ಯಾರೂ ಸಾಧ್ಯ ಇಲ್ಲ. ಈ ರೀತಿ ದೋಷಗಳ ಪಟ್ಟಿಯನ್ನೆಲ್ಲ ಒಂದು ಕಡೆ ಇಟ್ಕೊಂಡ್ಬಿಟ್ಟು ಹೇಳ್ತಾ ಹೋಗ್ತಾರಲ್ಲ, ನಮಗೆ ಆಗ ತುಂಬ ವಿಚಾರ ಗೊತ್ತಾಗುತ್ತೆ. ರಾಮಾವತಾರದ ಬಗ್ಗೆ, ಕೃಷ್ಣಾವತಾರದ ಬಗ್ಗೆ, ಕೃಷ್ಣ ಗೋಪಿ ಜನ ಜಾರ ಅಂತ ಯಾಕೆ ಕರಿಬಾರದು, ಕೃಷ್ಣ ಗೋಪಿ ಜರ ಜಾರ ಅಂತ ಯಾಕೆ ಕರೆಯೋದಿಲ್ಲ ಅಂತ ಕೇಳಿದ್ರೆ ಹೇಳುತ್ತಾರೆ, ಕೃಷ್ಣ ಗೋಪಿ ಜನ ಜಾರನಲ್ಲ, ಕೃಷ್ಣ ಗೋಪಿ ಜನ ಜಾರ ಆಗೋ ಸಂಭವನೇ ಇಲ್ಲ. ಕೃಷ್ಣ ಯಾರು ಅಂತ ತಿಳ್ಕೊಂಡಿದ್ದೀರಿ, ಗೋಪಿಯರೇ ಯಾರು? ವಾದಿರಾಜ ಸ್ವಾಮಿಗಳು ತುಂಬಾ ಜನ ಗಮನಿಸದೇ ಇದ್ದ ಒಂದು ಮಾತನ್ನು ಬರೀತಾರೆ. ಕೃಷ್ಣ ಗೋಪಿಯರ ಸಂಘವನ್ನು ಮಾಡಿದ ಅಂತ ಹೇಳ್ತೀರಲ್ಲ, ಕೃಷ್ಣನಿಗೆ ವಯಸ್ಸು ಎಷ್ಟು ಗೊತ್ತಾ ಅಂತ ಕೇಳುತ್ತಾರೆ. 10 ವರ್ಷದ ಹುಡುಗ ಕೃಷ್ಣ ಆಗ, 10 ವರ್ಷದ ಹುಡುಗ ಇವತ್ತು ಯಾರು ಕೇಸ್ ಹಾಕಿದ್ರೆ ಯಾರು ಹುಚ್ಚ ಅಂತ ಕರೀತಾರೆ. 10 ವರ್ಷದ ಹುಡುಗನ ಕಾಮುಕ ಅಂತ ಹೇಳಿದರೆ ಹೇಳಕ್ಕೆ ಸಾಧ್ಯ ಇಲ್ಲ, ತಪ್ಪಿದೆ, ಹೋಗಿ ಕಳಿಸಿಬಿಡ್ತಾರೆ. ಯಾಕೆಂದ್ರೆ ಅವ್ರ ವಯಸ್ಸೇ ಅಲ್ಲ ಅದು, ಒಂದು ಕಾಮುಕನಾಗ ವಯಸ್ಸಲ್ಲ ಅದು. ಕೃಷ್ಣ ಗೋಪಿ ಜನ ಜಾರ ಅನ್ಸ್ಕೊಂಡಿದ್ದು 5-10 ವರ್ಷದ ಒಳಗೆ. ಆಮೇಲೆ ಜಾರ ಅಂತೇನೆ ಕರೆದಿ ತೆಗೆದು ನೋಡಿಬೇಕಾದ್ರೆ ಎಲ್ಲೋ ಪ್ರಶ್ನೆ ಬರೋದಿಲ್ಲ. ಆಮೇಲೆ 16 ಸ್ತ್ರೀ ಸಹಸ್ರೇಶಃ 1408 ಹೆಂಡಂದರಿದ್ದಾರೆ, ಅದು ಬೇರೆ. ಕೃಷ್ಣ ಕಾಮಿಷದ ಪ್ರಸಂಗ ಅಲ್ಲ ಅದು, ಅಲೌಕಿಕವಾದ ಪ್ರಸಂಗ ಇದು. ಇದು ವಿವರಿಸೆ ಮಾಡಿದಾಗ ಜನಕ್ಕೆ ಸಮಸ್ಯೆ ಪರಿಹಾರ ಆಗೋಗ್ಬಿಡುತ್ತೆ. ಕೃಷ್ಣನ ವಯಸ್ಸನ್ನು ನೋಡದೇನೆ ನೀವು ಗೋಪೀಜನ ಜಾರ ಅಂತ ತಿಳ್ಕೊಂಡಿದ್ದೀರಿ, ವಯಸ್ಸನ್ನು ನೋಡಿ ಉದ್ಧಾರವಾಗ್ತೀರಿ, ಅರ್ಥ ಆಗುತ್ತೆ. ಅಲ್ಲೇರಿ ವಯಸ್ಸು ಮುಖ್ಯ ಅಲ್ಲ ಅಂತ ಕೇಳಿದರೆ ಹಾಗಿದ್ರೆ ದೇವರು ಅವನ ಬಗ್ಗೆ ಮಾತಾಡಕ್ಕೆ ಹೋಗಬೇಡಿ. ಹಾಗಿದೆ ವಯಸ್ಸನ್ನಿಟ್ಟುಕೊಂಡ್ರೆ ಲೌಕಿಕವಾದ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವೀಗ ಲೋಕದಲ್ಲಿ ಅಸಂಭಾವಿತವಾದದ್ದು ಶಾಸ್ತ್ರದೃಷ್ಟಿ ವಿಚಾರ ಮಾಡಿದರೆ ಪರಮಾತ್ಮನಿಗೆ ಅಲ್ಲಿರೋದು ಯಾರು ಗೊತ್ತಾ, ಗೋಪಿಯರಲ್ಲ, ಒಳಗೆ ಸಾಕ್ಷಾತ್ ರಮಾದೇವಿ ಆವೇಶ ಇದೆ. ಗೋಪಿಯರನ್ನು ಪರಮಾತ್ಮ ಸ್ವೀಕಾರ ಮಾಡಲಿಲ್ಲ, ಒಳಗಿದ್ದ ರಮಾವೇಶವನ್ನು ನೋಡಿ ಅನುಗ್ರಹ ಮಾಡಿದ್ದಾನಷ್ಟೇ ಹೊರತು ಬೇರೆ ಅಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಗೋಪಿ ಜನ ಜಾರ ಅನ್ನೋದಕ್ಕೆ ಅರ್ಥ ಇದೆ. ಅದೇ ರೀತಿಯಲ್ಲಿ ನವನೀತ ಚೋರ ಅಂದ್ರೆ ಅರ್ಥ ಇದೆ. ಎಲ್ಲ ಪಟ್ಟಿ ಮಾಡ್ಕೊಂಡಿರ್ಬೇಕು. ಕೃಷ್ಣ ಏನೇನು ದೋಷ ನಾವು ಹೇಳ್ಬೋದು ಅಂತ ಪಟ್ಟಿ ಮಾಡ್ಕೊಂಡು ಬಂದರೆ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ಒಂದೊಂದನ್ನು. ಅವೆಲ್ಲ ಅವ್ರು ಕೊಡೋ ಉತ್ತರಗಳಲ್ಲ, ಶಾಸ್ತ್ರೋಕ್ತವಾದ ಉತ್ತರಗಳು. ಯಾವ ಉತ್ತರಗಳನ್ನು ಪುರಾಣದಲ್ಲಿ ಕೊಟ್ಟಿದ್ದಾರೆ, ಮಹಾಭಾರತದಲ್ಲಿ ಕೊಟ್ಟಿದ್ದಾರೆ, ಆಚಾರ್ಯ ವಿವರಣೆ ಮಾಡಿದ್ದಾರೆ, ಅವನ್ನೆಲ್ಲ ಸೇರಿಸ್ತಾ ಹೋಗ್ತಾರೆ. ಯಾತಕ್ಕೆ ಲಕ್ಷ್ಮೀ ಶೋಭನ ಹಾಡು ಹೇಳಿದರೆ ಭಾರಿ ಒಳ್ಳೇದಾಗುತ್ತೆ ಅಂತ ಕೇಳ್ತಾರೆ ಅಂದರೆ ದೇವರ ಗುಣಪೂರ್ಣ ಅಂತ ಗೊತ್ತಾಗೋದ್ರಿಂದ, ಮತ್ತು ಮುಳಿದ ದೇವತೆಗಳಿಗೆ ದೋಷ ಇದೆ ಅಂತ ಗೊತ್ತಾಗೋದ್ರಿಂದ, ದೇವರ ದೋಷ ಇಲ್ಲ ಅಂತ ಗೊತ್ತಾಗೋದ್ರಿಂದ ಭಕ್ತಿ ಜಾಸ್ತಿ ಆಗುತ್ತೆ ನಮಗೆ. ಭಕ್ತಿ ಜಾಸ್ತಿ ಆದರೆ ಅದೇ ಮುಕ್ತಿಗೆ ಕಾರಣ. ಭಕ್ತಿಗೂ ಮುಕ್ತಿಗೂ ಡೈರೆಕ್ಟ್ ಲಿಂಕ್ ಇದೆ. ಭಕ್ತಿ ಜಾಸ್ತಿ ಆಗದೆ ಹೋದರೆ ಮುಕ್ತಿ ಎಂದೂ ಸಿಗೋದಿಲ್ಲ. ಭಕ್ತಿ ಜಾಸ್ತಿ ಆಗಲಿಕ್ಕೆ ಈ ವಿಷಯ ಗೊತ್ತಾಗಬೇಕು. ಸಂಸ್ಕೃತದಲ್ಲಿದೆ, ಕನ್ನಡದಲ್ಲಿ ಗೊತ್ತಾಗಬೇಕು ಅಂತ ಬರೆದ ಗ್ರಂಥ. ಆದ್ದರಿಂದ ಲಕ್ಷ್ಮೀ ಶೋಭನ ಹಾಡು. ಫಲಶ್ರುತಿ ಏನು? ಸತ್ತವನ್ನು ಬದುಕಿದ, ಇದೇ ಆಶ್ಚರ್ಯ. ಸತ್ತಂತೆ ಇರೋ ಮನುಷ್ಯ ಬದುಕಬೇಕು ಅಂತಿದ್ರೆ ದೇವರಲ್ಲಿ ಭಕ್ತಿ ಹುಟ್ಟಿದ್ರೆ ಮಾತ್ರ ಸಾಧ್ಯ, ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ. ಇವತ್ತು ಲಕ್ಷ್ಮೀ ಶೋಭನ ಹಾಡನ್ನ ಯಾವ ಕಾಲಕ್ಕೆ ಹೇಳಿದ್ರೂ ಅದು ಪುಣ್ಯಕರನೇ. ಇದು ವೈಶಾಖ ಮಾಸ ಅಂದಮೇಲೆ ಲಕ್ಷ್ಮೀ ವೆಂಕಟೇಶ ಶ್ರೀನಿವಾಸ ಕಲ್ಯಾಣವಾದ ಮಾಸ ಅಂದಾಗ ಲಕ್ಷ್ಮೀ ಶೋಭನ ಹಾಡಿಗೆ ಬಹಳ ಮಹತ್ವ ಬರುತ್ತೆ. ಈ ಕಥೆ ಇಲ್ಲಿಗೆ ನಿಲ್ಲಿಸ್ಕೋಬಾರದು, ವೆಂಕಟೇಶ ಕಲ್ಯಾಣಕ್ಕೆ ಅಪ್ಲೈ ಮಾಡ್ಕೋಬೇಕು, ಮತ್ತೆ ರುಕ್ಮಿಣಿ ಕಲ್ಯಾಣಕ್ಕೆ ಅಪ್ಲೈ ಮಾಡ್ಕೋಬೇಕು. ಯಾತಕ್ಕೆ ರುಕ್ಮಿಣಿ ದೇವಿ ಪತ್ರ ಬರೀತಾರೆ, ಕೃಷ್ಣ ಕಂಡು ಕಂಡವ್ರನ್ನ ಕಣ್ಣು ಹಾಕ್ತಾ ಇದ್ದಾರೆ, ಅವ್ರು ನಾನು ಕಣ್ಣೆತ್ತಿ ನೋಡೋದಿಲ್ಲ, ನೀನು ಬರಬೇಕು, ಅದನ್ನು ಸ್ವೀಕಾರ ಮಾಡಬೇಕು. ಇಲ್ಲಿ ಹೇಗೆ ಲಕ್ಷ್ಮೀ ದೇವಿ ನಾನು ನಾರಾಯಣನ ಮಡದೆಯಾಗಿದ್ದೇನೆ ಅಂತ ತೋರಿಸ್ತಾಳೋ, ರುಕ್ಮಿಣಿ ದೇವಿ ಹಾಗೆ ಪ್ರಾರ್ಥನೆ ಮಾಡ್ತಾಳೆ. ಶ್ರುತ್ವಾ ಗುಣಾನ್ ಸುಣ್ವತ ಭುವನ ಸುಂದರ ಮೈ ತ್ವಯ್ಯಚ್ಯುತ ಆವಿಸಿತಿ ಚಿತ್ತ ಮಪತ್ರ ಪಮ್ಮಿ. ಕೃಷ್ಣ, ನಿನ್ನ ಗುಣಗಳನ್ನು ಕೇಳಿ 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 ನನ್ನ ಮನಸ್ಸು ನಿನ್ನ ಕಡೆ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ. ಲಕ್ಷ್ಮೀದೇವಿ ವರ್ಣನೆ ಮಾಡೋದು ಗುಣಗಳನ್ನು, ರುಕ್ಮಿಣಿ ವರ್ಣನೆ ಮಾಡೋದು ಗುಣಗಳನ್ನೇನೆ. ಅಂದರೆ ಲಕ್ಷ್ಮೀದೇವಿ ಬಯಸೋದೇನು ಅಂತಾಯ್ತು, ಗುಣಗಳನ್ನು ಬಯಸ್ತಾರೆ. ಇವತ್ತು ಗುಣ ಇದ್ದಲ್ಲಿ ಹಣ ಅಂತಾರಲ್ಲ, ಅದಕ್ಕೆ ಲಿಂಕ್ ಅದು. ಮತ್ತೆ ಹಣ ಅಂದರೆ ಲಕ್ಷ್ಮಿ, ಗುಣ ಅಂದರೆ ನಾರಾಯಣ. ಗುಣ ಇದ್ದಲ್ಲಿ ಹಣ ಯಾಕೆ ಬರುತ್ತೆ ಅಂದರೆ ನಾರಾಯಣ ಇದ್ದ ಲಕ್ಷ್ಮಿ ಬರ್ತಾಳೆ ಆದ್ದರಿಂದ ಅಂತ ಅರ್ಥ. ಇವತ್ತು ಗುಣವಂತನಾಗಿ ಲಕ್ಷ್ಮಿ ಬರ್ತಾಳೆ. ಒಂದು ಮಾತನ್ನು ಆಚಾರ್ಯ ಉಲ್ಲೇಖ ಮಾಡ್ತಾರೆ ಗೀತಾ ಭಾಷೆದೊಳಗೆ, ಲಕ್ಷ್ಮಿ ಎಲ್ಲಿ ವಾಸ ಮಾಡ್ತಾಳೆ ಅಂತ ಒಂದು ಪ್ರಶ್ನೆ ಹಾಕೋತಾರೆ. ಲಕ್ಷ್ಮಿ ಎಲ್ಲಿ ವಾಸ ಮಾಡ್ತಾಳೆ? ಉತ್ತರ ಕೊಡ್ತಾರೆ ಆಚಾರ್ಯರು, ಮಹಾಭಾರತ ವಾಕ್ಯ ಕೋಟ್ ಮಾಡ್ತಾರೆ. ಇಂಥವರಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ. ಧರ್ಮನಿತ್ಯೆ ಮಹಾಬುದ್ಧೌ ಬ್ರಹ್ಮಣ್ಯೆ ಸತ್ಯವಾದಿನಿ ಪ್ರಸೃತೆ ದಾನಶೀಲೇಚ ಸದೈವ ದಿವಸಾಮ್ಯಹಂ. ಲಕ್ಷ್ಮೀದೇವಿಯ ಮಾತು ಮೋಕ್ಷ ಧರ್ಮ ಪರ್ವದಲ್ಲಿ ಬರುತ್ತೆ. ಧರ್ಮನಿತ್ಯೆ, ಯಾವನ ಧರ್ಮಾಚರಣೆಯನ್ನು ನಿತ್ಯದಲ್ಲೂ ಮಾಡ್ತಾನಲ್ಲ ಅವನಲ್ಲಿ ನಾನಿರ್ತೇನೆ. ಮೊದಲನೇ ಪ್ರಶ್ನೆ, ಧರ್ಮ ನಿತ್ಯದಲ್ಲಿ ಆಚರಣೆ ಮಾಡೋರತ್ತ ನಾನಿರ್ತೇನೆ. ಮಹಾಬುದ್ಧವು, ಮಹಾಬುದ್ಧಿವಂತ ಇರ್ತಾನಲ್ಲ ಅವನತ್ತ ನಾನಿರ್ತೇನೆ. ಫಸ್ಟ್ ರ್ಯಾಂಕು ಏರು ವಯಾಗಿರೆ ಏನೋ ಅವನಿಗಿಲ್ಲ, ಹುಡ್ಕೊಂಡು ಕನ್ಯಾ ಕೊಡ್ತಾರೆ. ಅದಕ್ಕೆ ಬುದ್ಧಿವಂತರಿಗೆ ಕೂತಲ್ಲೇ ಬರುತ್ತೆ ಅಲ್ಲ ಅಂತ ಹೇಳ್ತಾನೆ. ಕೂತಲ್ಲೇ ಎಲ್ಲ ಬರುತ್ತೆ. ಇವನು ಕೋಟ್ಯಾಧೀಶ, ಅವನಿಗೆ ಹೆಬ್ಬಟ್ಟು ಬೇಡ ಬಿಡಿ, ಬುದ್ಧಿ ಇಲ್ಲ, ಇಲ್ಲ ಆಸ್ತಿ ಇರೋವರೆಗೆ ಇರ್ತಾನೆ, ಆಮೇಲೆ ಹೋಗಿಬಿಡುತ್ತೆ ಅಂತ ಹೇಳಿಬಿಡ್ತಾನೆ. ಅಂದರೆ ಗುಣ ಇದ್ದಲ್ಲಿ ಹಣ ಬರ ಹಾಗೆ, ಹಣ ಇದ್ದಲ್ಲಿ ಗುಣ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆದ್ದರಿಂದ ಮಹಾಬುದ್ಧವು, ಮಹಾಬುದ್ಧಿವಂತನಾದರೆ ಲಕ್ಷ್ಮಿ ವಾಸ ಮಾಡ್ತಾಳೆ. ಆಮೇಲೆ ಬ್ರಹ್ಮಣ್ಣೆ, ಯಾರು ದೇವರು ಬ್ರಾಹ್ಮಣರು ವಿಶ್ವಾಸವನ್ನು ಮಾಡ್ತಾರೆ ಅವರಲ್ಲಿ ವಾಸ ಮಾಡ್ತೇನೆ ನಾನು. ಸತ್ಯವಾದಿನಿ, ಯಾರು ಸತ್ಯವನ್ನು ಹೇಳ್ತಾರಲ್ಲ ಅವರಲ್ಲಿ ವಾಸ ಮಾಡ್ತೇನೆ. ಮತ್ತೆ ಪ್ರಸೃತೆ, ಯಾವನು ದಾನಶೀಲೆ ಅತ್ಯಂತ ವಿನಯವಂತನಾಗಿರ್ತಾನಲ್ಲ ಅವನಲ್ಲಿ ವಾಸ ಮಾಡ್ತೇನೆ. ವಿದ್ಯಾ ತದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾಂ, ಪಾತ್ರತ್ವ ಧನಮಾಪ್ನೋತಿ, ಧನಾಧರ್ಮಂ ತತಸುಖಂ. ಒಳ್ಳೆಯ ವಿನಯವಂತ ನಾನಿರ್ತೇನೆ. ದಾನಶೀಲೇಚ, ಯಾವನು ಕೊಡ ಅಭ್ಯಾಸ ಇಟ್ಕೊಂಡಿರ್ತಾನೆ ದಾನವನ್ನು ಅವನ ಹತ್ರ ವಾಸ ಮಾಡ್ತೇನೆ ಅಂತ ಹೇಳ್ತಾರೆ. ಮತ್ತು ಗೌರ್ಮೆಂಟ್ ಗ್ರಾಂಟ್ ಕೊಡಬೇಕಾದ್ರೆ ಖರ್ಚು ತೋರಿಸ್ಬೇಕು ನೀವು, ಇಷ್ಟು ಖರ್ಚಿದೆ ಅಂದರೆ ಗ್ರಾಂಟ್ ಕೊಡ್ತಾರೆ. ನಾನು ಖರ್ಚು ಮಾಡೋದು ನಿನಗೆ ಗ್ರಾಂಟ್, ನೀನೇ ವಾಪಸ್ ಕೊಡು ನಮಗೆ ಅಂತ ಕೇಳ್ತಾರೆ ಅಷ್ಟೇ. ಇವತ್ತು ಹಣ ಕೇಳಬೇಕಾದ್ರೆ, ಗ್ರಾಂಟ್ ಕೇಳಬೇಕಾದ್ರೆ ನೀವು ಎಕ್ಸ್ಪೆನ್ಸ್ ತೋರಿಸ್ಬೇಕು. ಯಾವಾಗಲೂ ಕೂಡ ಆ ಎಕ್ಸ್ಪೆಂಡರ್ ಜಾಸ್ತಿ ತೋರಿಸ್ತೀರಲ್ಲ ಜಾಸ್ತಿ ಗ್ರಾಂಟ್ ಕೊಡ್ತಾರೆ. ನೀವು ಸೇವ್ ಮಾಡ್ತೀರಲ್ಲ ಗ್ರಾಂಟ್ ಕಟ್ ಮಾಡ್ತಾರೆ. ಲಾಸ್ಟ್ ಟೈಮ್ ಇಷ್ಟು ಉಳಿಸಿದ್ದೆ ಆದರೆ ನೀವು ಕಡಿಮೆ ಕೊಡ್ತೀವಿ ಸರ್ತಿ ಅಂತ ಹೇಳ್ತಾರೆ. ಇದು ಗೌರ್ಮೆಂಟ್ ಪಾಲಿಸಿ ಆಗಿದ್ದಾಗ ದೇವ್ರ ಪಾಲಿಸಿ ಆಗಿರಬೇಕು. ಇದು ಬರೀ ರಾಜ್ಯ ಸರ್ಕಾರ, ದೇಶ ಸರ್ಕಾರ, ಪರಮಾತ್ಮಂದು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಅವ್ರ ಪ್ರಿನ್ಸಿಪಲ್ ಇಷ್ಟೇ. ನೀವು ಕೊಡ್ತೀರೋ ನಾನು ನಿಮಗೆ ಕೊಡ್ತೇನೆ, ನೀವು ಕೊಡೋದಿಲ್ಲೋ ಇರೋದನ್ನ ಕಿತ್ಕೋತೇನೆ ಅಂತ ಹೇಳ್ತಾರೆ. ಸರ್ಕಾರ ಉಪಯೋಗಿಸಿದ ಸೈಟ್ ಹೇಳ್ತಾರೆ, ಈ ಸೈಟ್ ಕಟ್ಟಿಲ್ಲ ನಾವು ವಾಪಸ್ ತಗೋತೀವಿ ಅಂತ ಹೇಳ್ತಾರೆ. ಮನೆ ಕಟ್ಟಿದ್ರೆ ಬಿಡ್ತೇವೆ, ಇದ್ರೆ ತೊಗೊಂಡ್ಬಿಡ್ತೇವೆ ಅಂತ ಹೇಳ್ತಾರೆ. ದೇವರು ಹಾಗೇನೆ, ನೀವು ಕೊಟ್ಟಿದ್ರೆ ಉಪಯೋಗ ಮಾಡ್ಕೊಳ್ಳದೆ ಹೋದರೆ ನಾನು ವಾಪಸ್ ತೊಗೊಂಡ್ಬಿಡ್ತೇನೆ. ಅದಕ್ಕೆ ದಾನಶೀಲೇಚ ಸದೈವ ನಿವಸಾಮ್ಯಹಂ, ನಾನು ಸದಾ ವಾಸ ಮಾಡ್ತೇನೆ. ಲಕ್ಷ್ಮೀದೇವಿ ಮಾಡಿದ ಘೋಷಣೆ, ಆ ಶ್ಲೋಕ ಇಟ್ಟುಕೊಂಡು ಲಕ್ಷ್ಮೀ ಶೋಭನ ಹಾಡು ಹೇಳಿದ್ರೆ ಇನ್ನೂ ಹೊಸ ಅರ್ಥ ಗೊತ್ತಾಗುತ್ತೆ. ನಾಳೆ ಪ್ರವಚನ ಇರೋದಿಲ್ಲ, ನಾಳೆ ಅಲ್ಲಿ ಮನೆಯಲ್ಲಿ ಮಹಾಭಾರತದ ಮಂಗಳ, ಒಂದು ಕಡೆಗೆ 5-6 ವರ್ಷ ಹೇಳಿದ ಮಹಾಭಾರತದ ಮಂಗಳ ಕಾರ್ಯಕ್ರಮ ಆಗಿರಲಿಲ್ಲ, ಅದು ನಾಳೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಮತ್ತು ಪರಶುರಾಮ ಜಯಂತಿ, ಆದ್ದರಿಂದ ನಮ್ಮ ಪ್ರತಿಷ್ಠಾನದ ಆಶ್ರಯದಲ್ಲೇ ಕಾರ್ಯಕ್ರಮ ಇದೆ. ನಾಳೆ ಇಲ್ಲಿ ಕಾರ್ಯಕ್ರಮ ಇರೋದಿಲ್ಲ, ನಾಡಿದ್ದು ಇಲ್ಲಿ ಲಕ್ಷ್ಮೀ ಶೋಭನ ಹಾಡಿನ ಮಂಗಳ. ಮುಂದಿನ ಭಾಗದಲ್ಲಿ ಏನೇನು ಹೇಳ್ತಾರೆ